पाचनिवां सुप्तां सञ्जीवयत्यखिलशक्तिधरस्वहाम्ना अन्यांश्च हस्तचरणश्रवणत्वगादि प्राणान् नमो भगवते पुरुषाय तुभ्यं यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृदयाय शुद्धविद्याय मध्वाय च नमो नमः दशतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं परिकृन्दति वाणिके करवाण्यम्बा चरणौ हृदि सर्वदा मद्वाक्यसरणिर्भूयात् श्रीमदाचार्यभागवता हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्या सुरावोकं गिडेतो विमानिनः यूयं सर्वे प्रपुरुता मनो मे मध्वभागवत श्रीमद्भः कल्पवृक्षस्तु जयार्यः कामतुत्स्मृतः चिन्तामणिस्तु व्यासार्यः मुनित्रयमुदाहृतं वादिराजगुरुं वन्दे रघुत्तमगुरुं तथा राघवेन्द्रान् तथा सर्वान् सद्गुरून् प्रणतोऽस्मि श्रीगुरुभ्यो नमः श्रीरमणिकरकमलपूजितचारुचरणसरोज ब्रह्मसमीरवाणि फणीन्द्रवीन्द्रभवेन्द्रमुखविनुत नीरजभवाण्डोदयस्थितिकारणने कैवल्यदायक नारसिंहने रविवेकरुणिपूजमयमङ्गलवा श्रीहरिकथामृतसारदल्ली ಜಗನ್ನಾಥದಾಸರು ಪರಮಾತ್ಮನ ಕಾರುಣ್ಯವನ್ನು ಬಗೆ ಬಗೆಯಾಗಿ ವರ್ಣನೆ ಮಾಡ್ತಾ ಹೇಗೆ ಪರಮಾತ್ಮ ಘನ ಮಹಿಮ ಗಂಗೇಯನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವೋಕಸರೊಡನೆ ಚಲಿಸುವ ಮನೆ ಮನೆಗಳಲ್ಲಿ ಪರಮಾತ್ಮ ಅತ್ಯಂತ ಕರುಣಾಳು. ಕರೆದ್ರೆ ನಾವಿದ್ದಲ್ಲಿಗೆ ಬರ್ತಾನೆ, ಮನೆ ಮನೆಗಳಿಗೂ ಬರ್ತಾನೆ, ಸಮಸ್ತ ಪರಿವಾರದ ಸಮೇತ ಬರ್ತಾನೆ. ಅಷ್ಟು ಕರುಣಾಳು ಅಂತ ಹೇಳಿ ಆ ಕರುಣೆಯ ಅತ್ಯಂತ ವಿಶಿಷ್ಟ ವೈಭವವನ್ನು ಹೇಳ್ತಾ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆನಿವ ಎಂಬ ಸುಲಭನೋಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು ಪ್ರಮಾಧವನುಲಿಸಲರಿಯದೆ ಪಾಮರರು ಪಡಲುವರು ಹವರು. ಪರಮಾತ್ಮ ನಾವು ಒಂದು ಹೆಜ್ಜೆ ಮುಂದಿಟ್ಟರೆ ಸಾವಿರಾರು ಹೆಜ್ಜೆ ನಮ್ಮೆದುರಿಗೆ ಧಾವಿಸಿ ಬರ್ತಾನೆ. ನಾವು ಹತ್ತಿರ ಹೋದರೆ ದೂರ ಹೋಗೋ ಜನ ಸಿಗ್ತಾರೆ, ಆದರೆ ನಾವು ಸ್ವಲ್ಪ ಹೋಗಲು ಪ್ರಯತ್ನಪಟ್ಟು ಪರಮಾತ್ಮ ಬಂದುಬಿಡ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರ ಕಾರುಣ್ಯ ಆತ ಎಷ್ಟು ದೊಡ್ಡವನು ಅಂತ ಅರ್ಥ ಮಾಡಿಕೊಂಡಾಗ ಕಾರುಣ್ಯದ ಮಹತ್ವ ಜಾಸ್ತಿ ಗೊತ್ತಾಗುತ್ತೆ. ನಮ್ಮಂತೆ ಇರೋರಾದರೆ ಉಪಕಾರ ಅಪೇಕ್ಷೆ ಮಾಡಿ ಕರುಣೆ ತೋರಿಸ್ಬೋದು, ಆದರೆ ದೇವರು ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ನಾನಾವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರುಣ ಅಂತ ಪರಮಾತ್ಮ ಕೇವಲ ಕರುಣೆಯಿಂದ ಭಕ್ತಿಗೆ ಒಲಿದು ಬರುತ್ತಾರೆ, ಪರಮಾದರವನ್ನು ಗಮನಿಸ್ತಾನೆ. ತದಹಂ ಭಕ್ತ್ಯುಪಹೃತಮಶ್ಯಾಮಿ ಪ್ರಯತಾತ್ಮನ. ಇಲ್ಲಿ ಮಲಗೋದು ಕೂಡೋದು ನಿಲ್ಲೋದು ಮುಖ್ಯ ಅಲ್ಲ, ಪರಮ ಭಗವದ್ಭಕ್ತಿ ಮುಖ್ಯವಾದದ್ದು. ಆ ಭಕ್ತಿ ಒಂದಿತ್ತಂದರೆ ಉಳಿದೆಲ್ಲ ಪರಮಾತ್ಮ ಕ್ಷಮಿಸ್ತಾನೆ. ಇನ್ನೆಲ್ಲ ಇದ್ದು ಭಕ್ತಿ ಒಂದಿಲ್ಲದೆ ಹೋದರೆ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅಂತ. ಮಲಗಿ ಪರಮಾದರ ದೀಪಾಡಲು, ಪರಮಾದರದಿ ಎನ್ನ ಪದವನ್ನು ಮಧ್ಯೆ ಹಾಕ್ತಾನೆ. ಇದಕ್ಕೆ ಸಂಸ್ಕೃತದಲ್ಲಿ ದೆಹಲಿ ದೀಪ ನ್ಯಾಯ ಅಂತ ಕರೀತಾರೆ. ದೆಹಲಿ ದೀಪ ನ್ಯಾಯ ಅಂದ್ರೇನು? ಎರಡು ಕೋಣೆಗಳ ಮತ್ತು ಲಿಂಟಲ್ಲಿ ದೀಪ ಹಾಕಿದರೆ ಎರಡು ಕಡೆ ಬೆಳಗ್ಬಿಡಿ, ಭಾಳ ಎಕನಾಮಿಕಲ್ ಆಗುತ್ತೆ. ಪ್ರತಿಯೊಂದಕ್ಕೂ ಹಾಕಬೇಕಾಗಿಲ್ಲ, ಮಧ್ಯದಲ್ಲಿ ಹಾಕಿದರೆ ಎರಡು ಕಡೆಗೂ ಬರತಕ್ಕಂಥದ್ದು. ಆ ರೀತಿ ಮಧ್ಯ ಪರಮಾದರದಿಂದ ಹಾಕಿದ್ರೆ ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅಂತ. ಮಲಗಿ ಪರಮಾದರದಿ ಪಾಡಲು, ಕುಳಿತು ಪಾಡಲು ಅಂತ ಹೇಳಿದಾಗ ವಿಶೇಷವಾದ ಅಂಶ ಇದೆ. ಹೇಳಲು ಬೇರೆ ಪಾಡಲು ಬೇರೆ. ಪಾಡಬೇಕಾದ್ರೆ ಒಂದರಿಂದ ಹಾಡಕ್ಕೆ ಬರೋದಿಲ್ಲ. ಇವತ್ತು ನೃತ್ಯ ಗೀತ ಸಂಗೀತ ಮೂರು ಸೇರಬೇಕು ಅಂತ ಹೇಳ್ತಾರೆ, ಸಿಂಕ್ರನೈಸ್ ಆಗಬೇಕು, ಆಗ ಪಾಡೋದು ಸಾಧ್ಯ. ಹಾಡಲಿಕ್ಕೆ ಸಿಂಕ್ರನೈಸ್ ಆದರೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಏಕಾಗ್ರತೆ ಇತ್ಯಾದಿಗಳನ್ನು ಸೇರಿಸೋಕ್ಕೋಸ್ಕರ ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ, ಕುಳಿತು ಪಾಡಲು, ಮತ್ತೆ ಪಾಡಲು ಪದ ಉಪಯೋಗಿಸ್ತಾರೆ. ಪಾಡಲು ಇದೆಲ್ಲ ಕಾಮನ್ ಮಾಡ್ತಾರೆ. ಆಮೇಲೆ ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಈಗ ಹಂತ ಹಂತದಲ್ಲಿ ಪ್ರತಿ ಹಂತದಲ್ಲೂ ಭಗವಂತ ನಮಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ. ಆದರೆ ನಮಗೆ ಬೇಕಾದದ್ದು ಅನುಗ್ರಹ ಒಲಿವೆ ಅಂದ್ರಿಂದ ಅನುಗ್ರಹವಾಗುತ್ತೆ. ಮತ್ತು ಜೀವನದ ಅತ್ಯಂತ ಮುಖ್ಯವಾದ ಗುರಿ ಅಂದರೆ ಪ್ರಾಣಾಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಟ ಮಂಟ. ಈ ಒಲಿಯೋದರ ಹೊರತು ಮೋಕ್ಷಕ್ಕೆ ಬೇರೆ ದಾರಿ ಇಲ್ಲ. ಅದನ್ನೇ ಯಶ್ಯ ಪ್ರಸಾದ ಪರಮಾರ್ಥಿ ರೂಪ ತಸ್ಮಾತ್ ಸಂಸಾರ ಮುಚ್ಚತೆ ನ ಅಪರೇಣ ನಾರಾಯಣೋಸೌ ಪರಮೋ ವಿಚಿತ್ಯ ಮುಮುಕ್ಷುಭಿ ಕರ್ಮ ಪಾಶಾದ ಮುಷ್ಮಾ. ಪರಮಾತ್ಮ ಪರಮಪ್ರಸಾದ ಮಾಡಿದಾಗ ಮಾತ್ರ ಅನುಗ್ರಹ ಮಾಡ್ತಾನೆ. ಇಲ್ಲೂ ಭಾಷ್ಯದಲ್ಲಿ ತುಂಬ ವಿಚಾರ ಆಚಾರ ಹೇಳ್ತಾರೆ. ದೇವರ ಪ್ರಸಾದ ಅನೇಕ ರೀತಿಯಾದದ್ದು. ನೀವು ಕುಳಿತರೂ ಕೆಡ್ತಾನೆ ಅಂತೀರಿ, ನಿಂತರೂ ಕೆಡ್ತಾನೆ ಅಂತ ಹೇಳ್ತೀರಿ, ಅದೇ ರೀತಿ ನಲಿದರೂ ಕೆಡ್ತಾನೆ ಅಂತ ಹೇಳ್ತೀರಿ. ಹಾಗಿದ್ದರೆ ಎಲ್ಲದಕ್ಕೂ ಅವರು ಕೆಡ್ತಾರೆ ಅಂದಮೇಲೆ ನಾವು ಮಲಗೆ ಎರಡು ಸಾಕು ಒಂದು ಹೋಗೋದು ಬೇಡ ಬೇಡ ಹಾಗಿದ್ದೆ ಅನ್ನೋ ಪ್ರಶ್ನೆ ಬರಬಹುದು. ಅದಕ್ಕೆ ಕೆಡ್ತಾರೆ. ಪ್ರಸಾದದಲ್ಲಿ ತಾರತಮ್ಯ ಇದೆ, ಪ್ರಸಾದದಲ್ಲಿ ತಾರತಮ್ಯ ಇದೆ. ಏನೋ ತಾರತಮ್ಯ ಆಚಾರ ಹೇಳ್ತಾರೆ, ಉತ್ತಮ ಪ್ರಸಾದ, ಮಧ್ಯಮ ಪ್ರಸಾದ, ಅಧಮ ಪ್ರಸಾದ ಅಂತ ಮೂರು ಪ್ರಸಾದ. ಅಧಮ ಪ್ರಸಾದ ದೇವರ ಅನುಗ್ರಹ ಇದ್ದವರು ಯಾರು ಇರಲಿಕ್ಕೆ ಆಗೋದಿಲ್ಲ, ವಿಷಯ ಬಿಟ್ಟುಬಿಡಿ. ಇವತ್ತು ಯಾರಾದರೂ ಬದುಕಿದ್ದಾರೆ ದೇವರ ಅನುಗ್ರಹ ಮಾಡಿದ್ದಾನೆ ಅಂತಲೇ ಅರ್ಥ. ಅದಕ್ಕೆ ಲೋಯೆಸ್ಟ್ ಪ್ರಸಾದದಿಂದ ಬರೀ ಬದುಕೋದಕ್ಕೆ ಸಾಧ್ಯ. ಸ್ವಲ್ಪ ಉತ್ತಮ ಪ್ರಸಾದ ಮಾಡಿದರೆ ಸ್ವರ್ಗಾದಿ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಪರಮಪ್ರಸಾದ ಮಾಡಿದರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಪ್ರಸಾದದಲ್ಲಿ ಮೂರು ವಿಧ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಪ್ರಸಾದದಲ್ಲೂ ತಾರತಮ್ಯ, ನಮ್ಮದೆಲ್ಲ ಕಡೆಯೂ ತಾರತಮ್ಯ ಹೋಗ್ತಕ್ಕಂಥ ಮತ ಇವತ್ತು ನಾವು ಮನೆಯಲ್ಲಿ ಕೂತಿರ್ತೇವೆ, ಭಿಕ್ಷುಕವ ನಮ್ಮ ತಾಯಿ ತುಂಬ ಕೂಗ್ತಾನೆ, ಆ ಸಮಯಕ್ಕೆ ತುಂಬ ಕೂಗ್ತಾ ಏನಾದ್ರು ಹಾಕಿ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಅದು ಒಳಗಿನ ಕರೆದೆಲ್ಲ ಮಾಡೋದಿಲ್ಲ, ಇದ್ದಲ್ಲೇ ಏನೋ ಸ್ವಲ್ಪ ಅವನ ಚಾಯ್ಸ್ ಅಲ್ಲ, ಮತ್ತೆ ಅವನ ಚಾಯ್ಸ್ ಅಲ್ಲ, ಏನೋ ಇದ್ದಿದ್ದು ತಮಗೆ ಬೇರೆಯಾದತ್ತೋ ಕೊಟ್ಟು ಕಳಿಸ್ಬಿಡ್ತಾರೆ. ಇದು ಪ್ರಸಾದನೇ, ಆದರೆ ತಮಗೆ ಬೇಕಾದ ಯಾವುದು ಅವರಿಗೆ ಕೊಡೋದಿಲ್ಲ, ತಮಗೆ ಬೇಡ ಅಂತ ಖಚಿತವಾದದನ್ನು ಕೊಟ್ಟು ಕಳಿಸಿಬಿಡ್ತಾರೆ. ಇನ್ನೊಬ್ಬ ಯಾರೋ ಬರ್ತಾರೆ, ಅವ್ರಿಗೆ ಕಾಫಿ ತಿಂಡಿ ಕೊಟ್ಟು ಕಳಿಸ್ಬಿಡ್ತಾರೆ, ಊಟಕ್ಕೆಲ್ಲ ಎಬ್ಸೋದಿಲ್ಲ ಅವ್ರನ್ನ, ಕಾಫಿ ಕೊಟ್ಟು ಕಳಿಸ್ಬಿಡ್ತಾರೆ. ಇನ್ನಕ್ಕೆ ಅದರೊಳಗೆ ಊಟ ಹತ್ತಿ ಇರಿ ಅಂತ ಹೇಳೋದಿಲ್ಲ ಮತ್ತೆ ಅವರು. ಕೆಲವರನ್ನ ಇರಿ ಅಂತ ಹೇಳ್ತಾರೆ, ಓದ್ತೀರು ಹೋಗಬೇಡ ಅಂತ ಹೇಳ್ತಾರೆ ನೆಕ್ಸ್ಟ್ ಸ್ಟೇಜ್ ಅದು. ಅದು ಪ್ರಸಾದ ಎಷ್ಟು ತಾರತಮ್ಯ ಇದೆ. ಆ ತಾರತಮ್ಯವನ್ನು ಅರ್ಥ ಮಾಡಿಕೊಂಡ್ರೆ ನಾವು ಉತ್ತಮ ಪ್ರಯತ್ನ ಪಡಬೇಕೆ ಹೊರತು ಅಧಮ ಪ್ರಯತ್ನ ಪ್ರಸಾದದಿಂದ ಸಾಧ್ಯ ಇಲ್ಲ. ಸಾಮಾನ್ಯ ಪ್ರಸಾದದಿಂದ ನಾವು ಉದ್ಧಾರವಾಗೋದಿಲ್ಲ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ನೀನೊಲಿದುದಕ್ಕೆ ಇಹ ಸೌಖ್ಯವೇ ರಂಗ, ನಾನೊಲ್ಲೆ. ದೇವರ ಅನುಗ್ರಹ ಮಾಡಿ ಅವರಿಗೆ ಅಪಾರ ಸಂಪತ್ತನ್ನು ಕೊಟ್ಟರಂತೆ. ಒಂದು ಕಾಲಕ್ಕೆ ಅಪಾರ ಸಂಪತ್ತು ಸಿಗುತ್ತೆ. ಒಂದು ಕಾಲಕ್ಕೆ ಅವ್ರು ಹೇಳ್ತಾರೆ, ಸಂಜೆವರೆಗೂ ಇದ್ದು ಒಂದು ಸೌಟ ಅಂಬಲಿ ಸಿಗಲಿಲ್ಲ, ನನಗೆ ಗಂಜಿ ಸಿಗಲಿಲ್ಲ, ಅಷ್ಟು ದುಃಖಪಟ್ಟ ಕಾಲ ಇತ್ತು. ಭಯಂಕರ ದಾರಿದ್ರೆ ಮುಂದೆ ನೋಡಿದರೆ ವೈಭವದ ರಾಶಿ ಬಂತು. ಆಗ ಅವ್ರು ಹೇಳ್ತಾರೆ, ಆದರೆ ಅವ್ರು ನೀರಿ ತಂದುಕೊಳ್ಳಲಿಲ್ಲ, ನನಗೆ ಭಾರಿ ದಾರಿದ್ರೆ ಇತ್ತು, ಈ ಶ್ರೀಮಂತಿಕೆ ಬಂತು, ನಾನು ಸಮಾಧಾನ ಹೊಂದಿದೆ ಅಂತ ಹೇಳಲಿಲ್ಲ. ನನಗೆ ಆ ದಾರಿದ್ರಕ್ಕೂ ಶ್ರೀಮಂತಿಗೆ ವ್ಯತ್ಯಾಸನೇ ಕಾಣಲಿಲ್ಲ ಅಂತ ಹೇಳಿ ದೊಡ್ಡದಲ್ವೇ ಅಲ್ಲ ನನಗೆ, ನನಗೆ ಬೇಕಾದ ಇಹ ಸೌಖ್ಯವೇ ಅಲ್ಲ ಅಂದಮೇಲೆ ಇತ್ತೊಂಡು ಏನು ಮಾಡೋಣ, ಅನುಗ್ರಹ ಮಾಡುವಂತೆ ಕೇಳಿದೆ. ಈ ಕಾನ್ಸೆಪ್ಟ್ ಯಾವಾಗಲೂ ಇರಬೇಕು ನಮ್ಮಲ್ಲಿ. ದೊಡ್ಡ ತಪ್ಪು ಕಲ್ಪನೆ ಏನು, ಏನೋ ಮಾಡ್ತಾನೆ ಸ್ವಲ್ಪ ಸಂಪತ್ತು ಬರುತ್ತೆ, ಅಪ್ಪ ದೇವ್ರ ಪ್ರಸನ್ನನಾದ, ಸ್ಯಾಟಿಸ್ಫೈಡ್ ನಾವು, ಸಾಲ್ತ. ಬರೀ ಪಾಸ್ ಆದ ಹುಡುಗ ಇಷ್ಟಪಡೋದಿಲ್ಲ, ರ್ಯಾಂಕ್ ಸ್ಟೂಡೆಂಟ್ ಬರೀ ಪಾಸ್ ಆಗಿಬಿಟ್ರೆ ಭಾರಿ ದುಃಖ ಪಡ್ತಾನೆ. ಫೇಲ್ ಆಗೋದು ಪಾಸ್ ಆದರೆ ಅವ್ರು ಎಷ್ಟು ಖುಷಿ ಆಗುತ್ತೆ ಲೆಕ್ಕನೇ ಇಲ್ಲ. ರ್ಯಾಂಕ್ ಬರೋಣ ಬರೀ ಪಾಸ್ ಆದರೆ ಉಪಯೋಗ ಇಲ್ಲ, ಫಸ್ಟ್ ಕ್ಲಾಸ್ ಹೋದರೆ ಸಂತೋಷ ಆಗೋದಿಲ್ಲ. ಎಷ್ಟೋ ಜನ ಇತ್ತೀಚೆಗೆ ನಂಗೆ ಗೊತ್ತಿಲ್ಲ, ಹಿಂದೆಲ್ಲ ವಿತ್ಡ್ರಾ ಮಾಡ್ಕೊಬಿಡ್ತಾರೆ ಪಿ ಯು ಸಿ ರಿಸಲ್ಟ್ 60-70% ಬಂದಿರುತ್ತೆ. ಹಿಂದಿನ ಸೀಟ್ಸ್ಗಳ ವಿತ್ಡ್ರಾ ಮಾಡೋ ಮತ್ತೆ ಬೇರಾಗ್ತದೆ. ಫೇಲ್ ಆದರೆ ಫೇಲ್ ಪಾಸ್ ಆದರೆ ಸಾಕು, ಅವನು ಕೂತಿರ್ತಾನೆ, ಅವನು ಹುಚ್ಚೆ ಕಂಡ ಕಾಣ್ತಾನೆ ಅವನು. ಅಲ್ಲ ಏನು ಕಷ್ಟಪಟ್ಟು ಪಾಸ್ ಆಗಿದ್ದೀನಿ, 35 ತೊಗೊಂಡೇ ಆರಾಮಾಗಿದ್ದೇನೆ, ನೀ 70 ವಿತ್ಡ್ರಾ ಮಾಡ್ಕೊತಿಲ್ಲ ಅರ್ಥ ಆಗೋದಿಲ್ಲ ಅವನಿಗೆ. ಅವನೇನು ಮಾಡ್ತಾನೆ, ನೆಕ್ಸ್ಟ್ ಟೈಮ್ 90 ತೊಗೊಂಬಿಟ್ಟು ಇಲ್ಲಿ ಅಡ್ಮಿಷನ್ ತೊಗೋತೀನಿ. ಆವಾಗ ಜಾಣ್ತಾನೆ ಗೊತ್ತಾಗೋದು. ಇದು ಅರ್ಥ ಮಾಡಿಕೊಂಡು ಇಹ ಸೌಖ್ಯದಿಂದ ನಿಮಗೆ ಪ್ರಯೋಜನ ಇಲ್ಲ, ನಮಗೆ ಬೇಕಾದ ಪಾರಲೌಕಿಕ ಸೌಖ್ಯ. ನಮಗೆ ದೊಡ್ಡ ಡಿಫೆಕ್ಟ್ ಇರೋದು ಅದರಲ್ಲಿ, ಪಾರಲೌಕಿಕ ಸೌಖ್ಯವನ್ನು ನಾವು ಯೋಚನೆ ಕೂಡ ಮಾಡ್ತಾ ಇಲ್ಲ. ಇಹಲೋದ ಸುಖವನ್ನೇ ನಾವು ಭಾವಿಸಿರೋದ್ರಿಂದ ಅದು ಸಾಮಾನ್ಯ ಇದಕ್ಕೆ ಸಿಗೋದ್ರಿಂದ ಅಷ್ಟಕ್ಕೆ ತೃಪ್ತರಾಗದೆ ಇನ್ನೂ ಮುಂದೆ ಹೋಗ್ಬೋದು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಮಲಗಿದ ಹಂತದಲ್ಲಿ ಕುಳಿತು ಕೇಳ್ತಾರೆ, ನಿಂತ ಹಂತದಲ್ಲಿ ಕುಳಿತ ಹಂತದಲ್ಲಿ ನಿಂತು ಕೇಳ್ತಾರೆ. ಕುಳಿತು ನಿನ್ನೆ ಹೇಳಿದ್ದೇನೆ, ಸ್ವಲ್ಪ ಗಟ್ಟಿಯಾಗಬೇಕು, ನಿಂತು ಅಂದರೆ ದೃಢ ಮಾಡ್ಕೋಬೇಕು. ಆಗ ಪರಮಾತ್ಮ ನಲಿದು ಕೇಳ್ತಾರೆ, ನಾವೇ ನಲಿದರೆ ಪರಮಾತ್ಮ ಒಲಿತಾರೆ. ಇದು ಆರಂಭದ ಹಂತದಲ್ಲಿ ಸಂಧ್ಯಾವನ್ನೇ ನಲಿದು ಮಾಡಲಿಕ್ಕಾಗೋದಿಲ್ಲ. ಯಾವ ಒಳ್ಳೆಯ ಕೆಲಸರು ಆರಂಭದಲ್ಲಿ ನಲಿದು ಮಾಡಲಿಕ್ಕಾಗೋದಿಲ್ಲ, ಆದರೆ ಪೂರ್ತಿ ಅರ್ಥ ಆದಾಗ ನಲ್ಲಿ ಬಿಡ್ತಾರೆ. ನಗುವರು, ರೋಚಿಸುವರು, ನಾಟ್ಯವಾಡೋರು, ಬಗೆಯರು, ಒಡತನ ಭಾಗ್ಯ ಭಾಗವತರು, ತೆಗೆಯರೋ ನಿನ್ನಲ್ಲಿ ಮನವ ಒಮ್ಮೆಗಾದರು, ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರು. ಆಗ ಎಂಜಾಯ್ಮೆಂಟ್ ಶುರುವಾಗ ಉತ್ತಮ ಹಂತದಲ್ಲಿ ಬರೋದು ಸಾಧ್ಯ. ಇದನ್ನು ಯಾತಕ್ಕೆ ಹೇಳೋದು ಅಂದರೆ ಮೊದಲ ಹಂತದಲ್ಲಿ ಬರದೇ ಹೋದರೆ ನಾವಿನ್ನೂ ಕಡಿಮೆ ಇದ್ದೇವೆ ತಿಳ್ಕೋಬೇಕೆ ಹೊರತು ನಾವು ಅದನ್ನು ನಿರಾಶರಾಗಬಾರ್ದು. ಇನ್ನು ಮುಂದೆ ಹೋಗೋ ಹಂತ ಇದೆ, ಮುಂದೆ ಹೋಗೋ ಹಂತ ಇದೆ ಅಂತ ತಿಳ್ಕೊಂಡ್ರೆ ಸರಿ. ಆರಂಭದ ಹಂತ, ಉತ್ತಮ ಹಂತ ನಮ್ಮಲ್ಲಿ ಯೋಗದಲ್ಲಿ ಫಸ್ಟ್ ಕ್ವಾರ್ಟರಲ್ಲಿ ಫಸ್ಟ್ ರ್ಯಾಂಕ್ ಬಂದುಬಿಟ್ಟ, ಖುಷಿಯಾಗಿ ಹೋಯ್ತು, ಪಾರ್ಟಿ ಮಾಡಿದ್ದೂ ಮಾಡಿದ್ದೇನೆ, ಫಸ್ಟ್ ರ್ಯಾಂಕ್ ಬಂತು ಅಂತ. ಬಿಟ್ಟರೆ ಬಂತು ಫೇಲ್, ಪಾರ್ಟಿ ಗಲಾಟೆಯಲ್ಲೇ ಫೇಲ್ ಆಗಿಬಿಟ್ಟ. ಅವ್ರು ಹೇಳ್ತಾರೆ ಎಷ್ಟು ರ್ಯಾಂಕ್ ಬಂದರೂ ನೋವು ಇದೇನ ಲೆಕ್ಕ ಅಲ್ಲ, ಇದು ಬಂದಿದೆ ಅನ್ನೋ ಅಂತ ಹೇಳ್ತಾರೆ. ಬಿಟ್ಟರ್ ಫ್ಯಾಕ್ಟರ್ ಆಗಿ ಬಂತು, ಕೇರ್ ಮಾಡೋದಿಲ್ಲ. ಪ್ರಿಪರೇಟರಿ ಬಂತು, ಮತ್ತೆ ಕೇರ್ ಮಾಡೋದಿಲ್ಲ. ಫೈನಲ್ ಬರಬೇಕು, ಅದು ಮುಖ್ಯ. ಇವತ್ತು ನಮ್ಮ ಜೀವನದ ಯಾವುದೋ ಹಂತದಲ್ಲಿ ಗೆಲುವು ಬಂದರೆ ಅದು ಅಬ್ಸಲ್ಯೂಟ್ ಅಲ್ಲ, ಅದು ಅಲ್ಟಿಮೇಟ್ ಅಲ್ಲ. ಅಲ್ಟಿಮೇಟ್ ಅಂದರೆ ನಾವು ನಲಿಬೇಕು, ಪರಮಾತ್ಮ ಒಲಿಬೇಕು, ಎರಡ. ನಲಿಯ ಹಂತ ತಲುಪೋದೇ ಜೀವನದ ಶ್ರೇಷ್ಠವಾದ ಸೀಟ್. ಆ ನಲಿಯೋದಲ್ಲೇ ಅನೇಕ ವೆರೈಟಿ ಅಂತ ಹೇಳೋದಕ್ಕೆ ನಗುವರೋ, ರೋಧಿಸುವರೋ, ನಾಟ್ಯವಾಡೋರೋ, ಬಗೆಯರೋ, ಬಡತರ ಭಾಗ್ಯ ಪಾದವರು. ಕೆಲವರು ನಗ್ಗು ಎಂಜಾಯ್ ಮಾಡ್ತಾರೆ, ಕೆಲವರು ರೋಧಿಸ್ತಾರೆ, ಕೆಲವರು ನರ್ತನ ಮಾಡ್ತಾರೆ. ಅದೆಲ್ಲ ನಲಿತಕ್ಕಂಥ ಅನೇಕ ಪ್ರಕಾರಗಳು, ಅವರವರಿಗೆ ಯಾವುದನ್ನುಕೂಲ ಅದು ಮಾಡಬಹುದು. ಅಂತೂ ನಲಿಯೋದು ಮಾತ್ರ ಕಾಮನ್ ಆಗಿರಬೇಕು. ಮತ್ತು ಊಟಕ್ಕೆ ಕೂತಾಗ ಏನು ಮಾಡಿದ್ರು ಕೆಲ್ತಾರೆ, ತಪ್ಪುತ್ತಾರೆ, ಪಟ್ಟಕ್ಕೆ ತಳ್ತಿರ್ತಾರೆ, ಬಡಿಸೋರು ಎಷ್ಟಿಗೆ ಬರುತ್ತೆ ಗೊತ್ತಾ? ಅಡುಗೆ ಮಾಡೋರಿಗೆ ಅಂತೂ ಎಂಥ ಪ್ರಾಣಿ ಇದ್ದಾನೆ, ಬಹುಶಃ ಬಾಲಿ ಸರಿ ಇಲ್ಲ ಅಂತ ಕಾಣುತ್ತೆ. ಅವನು ಯಾವಾಗ ಎಂಜಾಯ್ ಮಾಡ್ತಾನೆ ಸರಿಯಾಗಿದೆ ಅಂತ, ಆಗ ಖುಷಿ ಆಗಿದೆ. ಬಡಿಸೋರಿಗೆ ಖುಷಿ, ಮಾಡಿದವರಿಗೆ ಖುಷಿ, ಎಲ್ಲರಿಗೂ ಖುಷಿ. ಇವತ್ತು ನಾವು ಏಕಾದ ಯಾವ ವ್ರತ ಉಪವಾಸ ಮಾಡಲಿ, ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡು ಮಾಡಿದೆ. ಅದಕ್ಕೆ ಆಚಾರ್ಯ ಕೃಷ್ಣಾಮೃತ ಮಹಾನವದಲ್ಲಿ ನಾರದ ಪುರಾಣದ ವಾಕ್ಯ ಕೋಟ್ ಮಾಡ್ತಾರೆ. ರುಕ್ಮಾಂಗದ ರಾಜ ಏಕಾದಶಿ ಹಿಂದಿನ ದಿವಸ ಡಂಗೂರು ಹೊಡಿಸ್ತಾ ಇದ್ದಂತೆ. ಪ್ರಾತಃ ಹರಿದಿನಂ ವಿಪ್ರಾಹ ತಿಷ್ಟಧ್ವಂ ಏಕಭೋಜನಾಹ. ಮರು ದಿವಸ ಬೆಳಗ್ಗೆ ಏಕಾದಶಿ, ಎಲ್ಲರಿಗೂ ಸೂಚನೆ, ಅಷ್ಟು ನೀರು ಬರುತ್ತೆ, ನೀರು ಹ್ಯಾಕಾಯ್ತಿರ್ತಾರೆ ಸರ್, ನೀರು ಬರುತ್ತೆ ಇವತ್ತು ಅಂತ ಹೇಳಿದ ತಕ್ಷಣ ಎಲ್ಲ ತನಗೆ ಬಕೆಟ್ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಆಗಲಿ ನೀರು ಬರುತ್ತೆ ಬೋದು ಎಂಜಾಯ್ಮೆಂಟ್, ನಾಳೆ ಏಕಾದಶಿ ಬರುತ್ತೆ ಎಂಜಾಯ್ಮೆಂಟ್ ಆಗಬೇಕು. ಹರಿದಿನ ಅದನ್ನು ತಿನ್ನೋದು ದೊಡ್ಡದಲ್ಲ, ಒಂದು ದಿವಸ ಉಪವಾಸ ದೇವರಿಗೋಸ್ಕರ ಮಾಡ್ತೀರಲ್ಲ, ಭಾರಿ ದೊಡ್ಡದು. ಹಾಗಾದರೆ ಎಂಜಾಯ್ ಮಾಡಬೇಕು. ಇದನ್ನೆಲ್ಲ ತಿಳಿಸ್ಲಿಕ್ಕೇನೆ ಆ ಒಂದು ನಲಿವ ಕಾನ್ಸೆಪ್ಟ್ ಅನ್ನು ಹೇಳ್ತಾರೆ. ಆ ನಲಿದಾಗ ಮಾತ್ರ ಪರಮಾತ್ಮ ಒಲಿತಾನೆ. ಆ ನಲಿವ ಅಭ್ಯಾಸ ಸುಮ್ಮನೆ ಬರೋದಿಲ್ಲ. ಆಗ ಕುಳಿತು ನಿಂತ ಹಂತಗಳಿದೆಯಲ್ಲ, ಅಧ್ಯಯನ ಜಾಸ್ತಿ ಆಗುತ್ತೆ. ಪ್ರತಿ ದಿವಸ ದೇವ್ರ ಪೂಜೆ ಮಾಡ್ತಾರೆ. ಯಾರೋ ಕೇಳಿದರು ಪೂರಾಗಿ ಬಿಡೋದೆಲ್ಲ ಮಾಡ್ತಾ ಹೋಗಿ ನೋಡ, ಒಳ್ಳೆ ಪ್ರಶ್ನೆ. ಅದೇ ಮೆಕ್ಯಾನಿಕಲ್ ಆಗಲಿಕ್ಕ ಮೆಕ್ಯಾನಿಕಲ್ ಸಂಧ್ಯಾ ಒಂದು ಬೋರಾಗೋದಿಲ್ಲ ಅಂತ ಕೇಳಿದರೆ ಖಂಡಿತ ಆಗುತ್ತೆ. ಯಾವಾಗ ಅದರಲ್ಲಿ ನಾವು ಆಸಕ್ತಿಯನ್ನು ಹೊಂದಬೇಕಾದರೆ ಪರಿಜ್ಞಾನ ಇರಬೇಕು. ಜ್ಞಾನದಿಂದ ಮಾತ್ರ ಆಸಕ್ತಿ ಬರಲಿಕ್ಕೆ ಸಾಧ್ಯ. ಯಾರೋ ಬಂದರೆ ನಮಸ್ಕಾರ ಮಾಡೋ ಅಂತಾರೆ, ನಾನು ಮಾಡೋದಿಲ್ಲ ಅಂತಾರೆ. ಅವ್ರು ಯಾರು ಗೊತ್ತೇನಯ್ಯ, ನೀನು ಇಂಟರ್ವ್ಯೂ ಹೋಗ್ತಾ ಇದೆಯಲ್ಲ, ಆ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಅಂತಕ್ಕಂಥ ತಪ್ಪಂತ ಕಾಲಿ ಬಿಟ್ಟುಬಿಡ್ತಾನೆ ಅಂತ ಕ್ಷಣ. ಯಾಕೆ ಮಹಿಮೆ ಜ್ಞಾಪಾತ್ಮ ಜ್ಞಾನ ಗೊತ್ತಾಯ್ತು ಅಂದರೆ ಓ ಆಗಿದ್ರೆ ಸರಿ. ಇದು ನಾನು ಮೊದಲು ಕಾರು ಬಿಡೋಕೆ ಅಷ್ಟು ಹಾಗೆ ತಿಳ್ಕೊಂಡ್ಬಿಡ್ತಾನೆ. ಮೊದಲಿಲ್ಲದ ಆಸಕ್ತಿ ಅದಕ್ಕೆ ಬಂತವನಿಗೆ ತಕ್ಷಣ ಅವನು ಏನೋ ಒಂದು ಮಹಿಮೆ ಗೊತ್ತಾಯಿದೆ ತಕ್ಷಣ. ಇವತ್ತು ನಮ್ಮಲ್ಲಿ ದೊಡ್ಡ ಲ್ಯಾಬ್ಸ್ ಏನು ಗೊತ್ತೇ, ಮಹಿಮೆ ತಿಳ್ಕೊಳ್ತಾ ಇದೆ. ಮಹಿಮೆ ತಿಳಿಯೋದು ಯಾವುದಕ್ಕೆ? ನಾ ಜ್ಞಾನ ಬರಬೇಕು. ಜ್ಞಾನ ಯಾವಾಗ ಬರುತ್ತೆ? ಶ್ರವಣ ಮನಕಾನಂದ ಅಲ್ಲಿಂದ ಶುರು ಮಾಡಿ. ಪ್ರತಿನಿತ್ಯದ ಶ್ರವಣ, ಇವತ್ತು ದೇವ್ರ ಪೂಜೆ ಮಾಡಿದ್ದೇ ಮುಗಿದು ಸಾಯಂಕಾಲ ಶ್ರವಣ ಮಾಡಿದೆ, ಮರು ದಿವಸ ಇನ್ನು ಹೆಚ್ಚು ಭಕ್ತಿಯಿಂದ ಮಾಡ್ತಾರೆ. ಭಕ್ತಿ ಹೆಚ್ಚುತ್ತಾ 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 ಹೋಗಬೇಕು. ಅದು ಜೀವನದ ಗುರಿ. ಯಾರು ಬರೀ ಯಾಂತ್ರಿಕವಾಗಿ ಮಾಡ್ತಾರಲ್ಲ, ಭಕ್ತಿ ಹೆಚ್ಚೋದಿಲ್ಲ. ಅವರಿಗೆ ಬೋರ ಆಗಿಬಿಡುತ್ತೆ, ಬನ್ನಿ ನೋಡೋರು ಇನ್ನೂ ಬೋರ ಆಗುತ್ತೆ, ಅವ್ರಿಗೂ ಬೋರ ಆಗುತ್ತೆ. ಒಂದು ಫೈನ್ ಡೇ, ಗುಡ್ ಬೈ. ಇವತ್ತು ಎಷ್ಟೋ ಜನ ಸಂಪ್ರದಾಯಸ್ಥರ ಮನೆಯ ಜನ ಅವರು ಮಡಿ ಮೇಲೆಗೆ ವಿರೋಧಿಗಳಾಗ್ತಾರೆ. ಯಾಕೆಂದರೆ ಯಾಂತ್ರಿಕತೆಯನ್ನು ಕಂಡು ಸಹಿಸೋದಕ್ಕಾಗೋದಿಲ್ಲ. ಇದು ಯಾಂತ್ರಿಕ, ಇದರ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ಆ ತಪ್ಪು ತಿದ್ದಬೇಕಾದರೆ ಮನಗೆ ಪರಮಾದರದಿ ಪಾಡಲು ಕುಡಿತು ಕೇಳುವ, ಕುಡಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿಬೇಡಿವ ಎಂಬ ಸುಲಭನೋ ಹರಿ. ಅದಕ್ಕೆ ದೇವರು ಭಾರಿ ಸುಲಭ. ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು. ಒಲಿದಿದ್ದಕ್ಕೆ ಏನಪ್ಪ ಗುರುತು ಅಂದರೆ ಮಿತಿ ಯಾವಾಗಲೂ ಇರ್ತಾರೆ. ಬಿಟ್ಟಗಲನು ಬಿಡೋದು ಅಗಲು, ನಮ್ಮಿಂದ ದೂರ ಹೋಗೋದೇ ಇಲ್ಲ ದೇವರು. ಅಷ್ಟು ಹತ್ರ ಇರ್ತಾನೆ, ಇಷ್ಟು ದೊಡ್ಡವರು. ಅವನಿಗೇನು ಗತಿ ಇಲ್ಲ ಅಂತ ತಿಳ್ಕೊಂಡ್ರೆ ರಮಾಧವ ಲಕ್ಷ್ಮೀಪತಿ. ಯಾರೋ ಹಿಂದೆ ಓಡಾಡ್ತಿರ್ತಾರೆ ಸಾಲ ಕೊಡಿ ಅಂತ ಕೇಳೋದಕ್ಕೋಸ್ಕರ, ಆ ರೀತಿ ಅಲ್ಲ ಅವನು. ರಮಾಧವ, ಆಮೇಲೇನು ಬೇಕಿಲ್ಲ ಅವನು, ರಮಾಪತಿ. ಅಂಥವನು ಹಿಂದಿಂದ ಓಡಾಡ್ತಾರೆ ಅಂದರೆ ಒಂದೇ ಕಾರಣ, ಕರುಣೆ ಅಷ್ಟೇ. ಏನು ಕರುಣೆ ಒಂದಿಲ್ಲದೆ ಹೋಗಿದ್ರೆ ದೇವ ಅನಂತಾನಂತ ಗುಣಗಳು ದೇವರಲ್ಲಿವೆ, ಕರುಣೆ ಒಂದಿಲ್ಲ ಕತೆ ಮುಗಿತ. ನಾವು ದೇವರಲ್ಲಿ ನಾವಿಲ್ಲಿ ಸಂಬಂಧನೇ ಇಲ್ಲ. ಆದರೆ ಕರುಣೆಯಿಂದ ನಮಗೆ ಇವತ್ತು ಜಗತ್ತಿಗೆ ನಮಗೂ ದೇವರಿಗೂ ಲಿಂಕ್ ಬಂದಿರೋದೇ ಕರುಣೆಯಿಂದ. ಆದ್ದರಿಂದ ಕರುಣೆಯನ್ನು ಒತ್ತಿ ಹೇಳ್ತಾರೆ. ಸುಲಭನು ಹರಿ ತನ್ನವರನ್ನು ಅರೆಗಡಿಗೆ ಬಿಟ್ಟಗಲನು. ರಮಾಧವ ಅರೆಗಡಿಗೆ ಬಿಟ್ಟಗಲನು. ಈ ಮಾತು ಅನ್ನೋದು ಉಳಿದವರು ಹೇಳಿದರೆ ಎಕ್ಸಾಗ್ರೇಷನ್ ಅಷ್ಟೇ. ಒಂದು ಅರೆಗಡಿಗೆ ಎಷ್ಟು ಅರೆಗಡಿ ಬಿಡದೆ ಇರ್ತಾರೆ, ಮರಿದಾಗ ದೂರ ಆಗಲೇಬೇಕಲ್ಲ ಅವರು. ಬೇರೆಯವರಿಗೆ ಹೋದರೆ ಸಾಧ್ಯ ಇಲ್ಲ. ಯಾರು 24 ತಾಸು ಆಗದೆ ಇರಲಿಕ್ಕೆ ಆಗೋದೇ ಇಲ್ಲ. ದೇವರು 100% ಅರೆಗಳಿಗೆ ಬಿಟ್ಟಗಲನು. ಒಂದು ದಿವಸ ಅರೆಗಳಿಗೆ ಬಿಟ್ಟಾಗಲದೆ ಇರೋದೇ ಕಷ್ಟ. ಮನುಷ್ಯ ಒಂದು ದಿವಸ ಪೂರ್ತಿ ಇರೋದು ಕಷ್ಟ. ಅಂತ ಹೊತ್ತೆ ಅನಾದಿ ಅನಂತ ಕಾಲ, ಮತ್ತೆ ಅನಾದಿ ಕಾಲದ ಅನಂತ ಕಾಲದವರೆಗೆ ನಮ್ಮ ಜೊತೆಗಿರ್ತಕ್ಕಂಥ ಏಕಮಾತ್ರ ವ್ಯಕ್ತಿ ಅಂದರೆ ಪರಮಾತ್ಮ. ಅದಕ್ಕೆ ದಾಸರು ಹೇಳಿ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಯಾರನ್ನು ಬೇಕಾದ್ರೂ ಬಿಟ್ಟು ಬರೋದು, ನಿನ್ನ ಬಿಟ್ಟು ಮಾಡಿ ಬದಲಕ್ಕಾಗೋದಿಲ್ಲ. ಏಕೆ ಅವನಿಲ್ಲದೆ ನಮ್ಮ ಬದುಕೇ ಇಲ್ಲ. ಅವನು ಬಿಟ್ಟಾದ್ರೆ ಮನುಷ್ಯ ಬದಲಕ್ಕಾಗೋದೇ ಇಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ, ಸ್ವಭಾವೋ ಜೀವ ಏವಜ ಯದನುಗ್ರಹ ತಸ್ಸಂತಿ ನಸಂತಿ ಯದುಪೇಕ್ಷಯ. ಇವತ್ತು ನಾವು ದೇವರಿದ್ದಾರೆ ಎಂಬುದು ಬೇರೆ ಪ್ರೂಫ್ ಬೇಡ, ಬದುಕಿದ್ದೇವೆ ಎಂಬುದೇ ದೇವರ ಅನುಗ್ರಹಕ್ಕೆ ಸಂಕೇತ. ಅದನ್ನು ಅರ್ಥ ಮಾಡಿಕೊಂಡು ರಮ ಸುಲಭನೋಹರಿ ತಂದವರನ್ನು ಅರೆಗಳಿಗೆ ಬಿಟ್ಟಗಲನು ರಮಾಧವನ ಒಲಿಸಲರಿಯದೆ ಪಾವನರು ಬಳಲುವರು ಹವದೊಡಗಿ. ಒಲಿಸಲಿಕ್ಕೆ ಬರ್ತಾ ಇಲ್ಲ ಅಷ್ಟೇ, ಒಲಿಸೋ ಮಾರ್ಗ ಗೊತ್ತಾಗ್ತಾ ಇಲ್ಲ. ಇವತ್ತು ಸ್ವಲ್ಪ ಯೋಚನೆ ಮಾಡಿ, ಕರೆಂಟ್ ದೀಪ ಹಚ್ಚೋದು ಭಾರಿ ಸುಲಭ, ಈ ಸೀಮೆಎಣ್ಣೆ ದೀಪ ಹಚ್ಚೋದು ಭಾರಿ ಕಷ್ಟ. ಗೊತ್ತಾಯ್ತಾ? ಯಾಕೆ ಸ್ವಿಚ್ ಹಾಕಿದ್ರೆ ಬಂದ್ಬಿಡುತ್ತೆ ಮೇಲ್ಶಕ್ಕೆ ಎಲ್ ಟೈರ್ ಇದೆ, ಒಂದು ಸರ್ತಿ ಬರುತ್ತೆ ಒಂದು ಸರ್ತಿ ಹಾರಕ್ಕೆ ಅಷ್ಟು ಸುಲಭ. ಬೆಳಕು ಜಾಸ್ತಿ ಸುಲಭ, ಇದು ಬೆಳಕು ಕಡಿಮೆ ಹೊಗೆ ಜಾಸ್ತಿ ಇದು ಕಷ್ಟ ಬರ್ತೈತೆ. ಇವತ್ತು ಲೌಕಿಕ ಸೀಮೆಎಣ್ಣೆ ದೀಪ ಇದ್ದಾಗ ಗುರು ಕಷ್ಟ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಆದರೆ ಬರ ಒಂದು ಸ್ವಿಚ್, ಭಕ್ತಿಯ ಸ್ವಿಚ್ ಆನ್ ಮಾಡಿದಾರೆ ಮೋದಿ ಕಂಪ್ಲೀಟ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಒಂದು ಸ್ವಿಚ್ನಲ್ಲಿ ಎವ್ರಿಥಿಂಗ್ ಇದೆ. ಭಕ್ತೈವ ತುಷ್ಟಿ ಭಕ್ತೈತಿ ವಿಷ್ಣು ನಾನೇನ ಕೇಳುತ್ತೆ. ಅದಕ್ಕೆ ಸುಲಭ ಅಂತ ಕರೆದಿದ್ದೆ. ಯಾತಕ್ಕೆ ಸುಲಭ? ಅದು ಎಷ್ಟು ಟೈಮ್ ಬೇಕೋ ಅಂತ ಅದಕ್ಕೆಲ್ಲ ಕೂಡ ಟೈಮು ಅದೆಲ್ಲ ಇಷ್ಟು ಇಷ್ಟೆಲ್ಲ ಮಾಡಿ ಬೆಳಕು ಕಡಿಮೆ ಇಷ್ಟೆಲ್ಲ ಕಟ್ಪಟ್ಟು ಹಚ್ಚಿದ್ರು ಕೂಡ ಎಷ್ಟು ದೀಪ ಅಷ್ಟೇ ಸೀಮೆಎಣ್ಣೆ ದೀಪ. ಇದಾಗಲ್ಲ, ಒಂದು ಸ್ವಿಚ್ ಬರುತ್ತೆ ಎಷ್ಟು ಸುಲಭ ಇದೆ. ಸುಲಭನೋ ಹರಿ, ಇಂಥ ದೇವರನ್ನು ಬಿಟ್ಟುಬಿಡ್ತಾರಲ್ಲ ಅಂತ ಯೋಚನೆ ಮಾಡಿದರೆ ನಿಜವಾಗಲೂ ದೇವರ ಮೇಲೆ ಭಾರಿ ದುಡ್ಡು. ರಮಾಧವನ ಒಲಿಸಲು ಅರಿಯದೆ ಅದಕ್ಕೇನೆ ದೇವರ ಮೆಚ್ಚಕ್ಕೆ ಆಗ್ತಾ ಇಲ್ಲ. ದೇವರ ದಾಸರಾಯರೇ ಕಳಕಳಿ, ನಮ್ಮ ಜ್ಞಾನಿಗಳ ದೊಡ್ಡ ಕಳಕಳಿ ಅಂದರೆ ಲೌಕಿಕ ಗರಿಷ್ಠ ಎಷ್ಟು ಕಷ್ಟಪಡ್ತಾನಲ್ಲ, ಅಷ್ಟೇ ಕಷ್ಟವನ್ನೇನು ಅಧ್ಯಾತ್ಮಕ್ಕೆ ಪಟ್ಟರೆ ಅವನು ವೈಕುಂಠಕ್ಕೆ ಹೋಗೇ ಹೋಗ್ತಾನೆ ಅಂತ ಹೇಳ್ತಾರೆ. ಇದು ಆಚಾರ್ಯರ ಮಾತು ಕೃಷ್ಣಾವೃತ ಮಹಾರಾಜರು. ಯಾವತ್ ಚಿಂತಯತೆ ಜಂತು ವಿಷಯಾನ್ ವಿಷ ಸನ್ನಿಭಾನ್ ತಾವತ್ತೇ ಸ್ವರತೆ ವಿಷ್ಣು ಕೋನ ಮುಚ್ಚೇತ ಬಂಧನ. ನಮ್ಮ ನಿತ್ಯ ಜೀವನದಲ್ಲಿ ಲೌಕಿಕದ ಬಗ್ಗೆ ಎಷ್ಟು ನಾವು ಆಸಕ್ತಿ ವಹಿಸ್ತೇವಲ್ಲ, ಎಷ್ಟು ಎಫರ್ಟ್ಸ್ ಹಾಕ್ತೇವಲ್ಲ, ಅಷ್ಟೇ ಎಫರ್ಟ್ಸನ್ನು ಏನಾದರೂ ದೇವ್ರ ಬಗ್ಗೆ ಹಾಕಿದರೆ ಮುಕ್ತಿ ಗ್ಯಾರಂಟಿ. ಹೆಚ್ಚಲ್ಲ ಅಷ್ಟೇ, ಜಾಸ್ತಿ ಬೇಕಾಗಿದೆ. ಎಷ್ಟು ಸುಲಭ! ಒಂದು ಟಿ ವಿ ಆನಾದರೆ ಎಷ್ಟು ಜೀವನ ಇಡೀ ಪೇಚಾಡ್ತಾರೆ, ಟಿ ವಿ ಆನ್ ಆಗ್ತಾ ಇಲ್ಲ, ಟಿ ವಿ ಆನ್ ಆಗ್ತಾ ಇಲ್ಲ, ಏನೊಂಥರ ಡಿಸ್ಟರ್ಬ್ಡ್ ಮೈಂಡ್ ಆಗಿಬಿಡುತ್ತೆ. ದೇವ್ರ ಪೂಜೆ ಬಿಟ್ಟರೆ ಅನಿಸೋದೇ ಇಲ್ಲ, ಅವ್ರಿಗೆ ಏನು ಅನಿಸೋದೇ ಇಲ್ಲ, ನೀರಿಲ್ಲ ಹೋಗ್ಬಿಡು ದೇವ್ರ ಪೂಜೆ ಬಂದಾಗ ಮಾಡಿದ್ರಾಯ್ತು ಬಿಡು, ಫೀಲ್ ಆಗೋದೇ ಇಲ್ಲ ಅವರು. ಇಲ್ಲಿ ಫೀಲ್ ಆಗುತ್ತೆ. ಎಷ್ಟು ಪ್ರಯತ್ನ ಪಡ್ತಾ ಅವನಿಗೆ ಫೋನ್ ಮಾಡ್ತಾರೆ, ಇವರಿಗೆ ಫೋನ್ ಮಾಡ್ತಾರೆ, ಇಲ್ಲದರ ಮತ್ತೊಬ್ಬನ ಕರೆಸ್ತಾನೆ, ಬಿಡೋದಿಲ್ಲ, ಆದಷ್ಟು ಬೇಗ ಸರಿ ಹೋಗಬೇಕು. ಆ ರೀತಿ ಏನಾದರೂ ದೇವ್ರ ಬಗ್ಗೆ ಆಸಕ್ತಿ ವಹಿಸಿದರೆ ಆಚಾರ್ಯ ಹೇಳ್ತಾರೆ, ನೀವು ಶಾಸ್ತ್ರ ಹೆಚ್ಚೊತ್ತು ಓದಬೇಡಿ, ನ್ಯೂಸ್ ಪೇಪರ್ ಓದೋದು ಸಾಕು ಅಂತ ಹೇಳ್ತಾರೆ. ಅಷ್ಟು ಸಾಕು, ಇನ್ನೇನು ಬೇಕು ಅದಕ್ಕಿಂತ? ನ್ಯೂಸ್ ಪೇಪರ್ ಓದೋದಷ್ಟೇ ಏನಾದರೂ ಶಾಸ್ತ್ರ ಓದಿಬಿಟ್ರೆ ಎಲ್ಲರೂ ವೈಕೊಂಡು ಹೋಗಿಬಿಡ್ತಾರೆ. ಆಚಾರ್ಯರೇ ಮಾತು, ಯಾವ ಪ್ರಳಪತೆ ಜಂತು ಲೋಕವಾರ್ತಾದಿ ಸಹ ತಾವತ್ತೇ ಸ್ವರತೆಯೇ ದೇವಂ ಕೋನ ಮುಚ್ಚೇತ ಬಂಧನ. ಲೋಕವಾರ್ತಾ ಅಂದರೆ ನ್ಯೂಸ್ ಅಷ್ಟೇ, ಇನ್ನೇನು ನ್ಯೂಸ್ ಪೇಪರ್? ಅಷ್ಟೊತ್ತೇನಾದರೂ ದೇವರ ಆರಾಧನೆ ಮಾಡಿದರೆ ಸದ್ಗತಿ ಒಂದೇ ಬರುತ್ತೆ. ಕರೆಕ್ಟ್, ನ್ಯೂಸ್ ಪೇಪರ್ ಅರ್ಧ ಗಂಟೆಗಿಂತ ಕಡಿಮೆ ಯಾರು ಓದೋದಿಲ್ಲ. ತೀರಾ ಅರ್ಜೆಂಟ್ ಇದ್ರು ಕೂಡ ಅರ್ಧ ಗಂಟೆ ಓದ್ತಾರೆ, ಅದೇ ತೀರ ಜೊತೆ ತೊಗೊಂಡೋಗ್ಬಿಡ್ತಾರೆ. ಹಾಗೆ ತೀರ ಅರ್ಜೆಂಟ್ ಇದ್ರೆ ಎಡಗೈ ಕಾಫಿ ಲೋಟ ಬಲಗೈಲಿ, ಇಷ್ಟರ ಮಟ್ಟಿಗೆ. ಅಷ್ಟೇ ಶಾಸ್ತ್ರ ಓದಿಬಿಟ್ರೆ ಓದೋದಲ್ಲ ಅಷ್ಟೇ. ಇವತ್ತು ಅರ್ಧ ಗಂಟೆ ಪಾಠಕ್ಕೆ ಹೋಗಿ ಇವತ್ತು ಹೇಳ್ತಾರೆ ಉಪನಯನ ಮಕ್ಕಳಿಗೆ ಮಾಡಿಬಿಟ್ಟು, ಎಂಟರಷ್ಟು ಉಪನಯನ ಮಾಡಿ ದಿವಸಕ್ಕೆ ಅರ್ಧ ಗಂಟೆ ಪಾಠ ಹೇಳಿದರೆ ಅವನೇನಾದರೂ ಡಿಗ್ರಿ ಮುಗಿಸೋ ಹೊತ್ತಿಗೆ ಸುಧಾ ಮಂಗಳ ಮಾಡ್ತಾನೆ. ಗೊತ್ತಾಯ್ತಾ? ಶಾಸ್ತ್ರ ಒಂದೇ ಓದಿಸಿಬಿಟ್ರೆ ಗ್ಯಾರಂಟಿ ಮಾಡ್ತಾರೆ, ಎಂದು ಬ್ರೇಕ್ ಬರಬಾರ್ದಷ್ಟೇ. ನ್ಯೂಸ್ ಪೇಪರ್ ಒಂದಿಷ್ಟು ನಿತ್ಯ ಅಂತದೇ ಜನರಲೈಸ್ ಬಂದ್ಬಿಡುತ್ತೆ. ನಾಳೆ ಬಿಡು, ಇವತ್ತು ಪೇಪರಿಗೆ ಬಿಡುವು, ಏನು ಡಿಸ್ಟರ್ಬ್ ಆಗಿಬಿಡುತ್ತೆ ಪೂರ್ತಿ ಅವನಿಗೆ. ಬಿಡವು ಬಿಡುವು ಅಂತ ಏನೋ ಹೋಗ್ತಾನೆ, ಮತ್ತೆ ಬರ್ತಾನೆ, ನೋಡ್ತಾನೆ ಬರ್ತಾನೆ, ಮತ್ತೆ ಆಮೇಲೆ ನೆನಪಾಗುತ್ತೆ ಇಲ್ಲ ಅಂತ, ಓ ಇಲ್ಲಲ್ಲ ಇವತ್ತು ಮತ್ತೆ ಹೋಗ್ತಾನೆ. ಅದು ಅಷ್ಟು ಚಟ ಅವನಿಗೆ ಬೆಳೆದ್ಬಿಡ್ತೇವೆ, ಓದೋ ಚಟ ಬೆಳೆದ್ಬಿಟ್ಟು. ಇವತ್ತು ಪಾಠ ಇಲ್ಲಾಂದ್ರೆ ಡಿಸ್ಟರ್ಬ್ ಬರಬಾರ್ದು, ನನ್ನ ಪಾಠ ಇದೆಯೇ ಡಿಸ್ಟರ್ಬ್ ಆಗ್ತಾನೆ, ಅದು ಉಳ್ತು ಉಲ್ಟಾ ಮಾಡ. ಇವತ್ತು ಪ್ರವಚನ ಇಲ್ಲಾಂದ್ರೆ ಡಿಸ್ಟರ್ಬ್ ಆಗ್ತದೆ, ಅದನ್ನು ಕಮಿಟ್ಮೆಂಟ್ ಅಂತ ಕರೀತಾರೆ. ಇವತ್ತು ಕ್ಯಾಶುವಲಿ ಪ್ರವಚನ ಅಂದ್ರೆ ಪಾಠ ಪ್ರವಚನಗಳಲ್ಲ, ವಿತ್ ಆಲ್ ಡೆಡಿಕೇಶನ್ ಮಾಡಬೇಕು. ಇಷ್ಟು ಸುಲಭ, ಸುಲಭ ಹರಿ. ತಂದವರು ಅರೆಗಳಿಗೆ ಬಿಟ್ಟಾಗ ನಮ್ಮ ಮನುಷ್ಯನ ಮೆಚ್ಚಬೇಕಾದ್ರೆ ಡಿಫೆಕ್ಟ್ ಏನು ಗೊತ್ತಾ ನಿಮಗೆ? ಡಿಫೆಕ್ಟ್ ಹುಡುಕ್ತಾ ಇರ್ತಾರೆ, ಏನೇ ಮಾಡ್ತಿರಲಿ ಡಿಫೆಕ್ಟ್ ಹುಡುಕ್ತಾ ಇರ್ತಾರೆ ಮನುಷ್ಯ. ಅದು ಸರಿ ಇಲ್ಲ, ಮದುವೆಗಳಂತೂ ಬ್ರೇಕ್ ಆಗಿಬಿಡುತ್ತೆ ಎಷ್ಟೋ ಸಲ. ಪ್ರತಿ ಸಮಯದಲ್ಲೂ ಬೀಗರು ಏನು ಮಾಡಿದ್ರೆ ನೋಡ್ತಿರ್ತಾರೆ. ಅದರಿಂದ ಇಲ್ಲ ಮದುವೆ ಕ್ಯಾನ್ಸಲ್ ಆಗುತ್ತೆ, ಹುಡುಗಿ ಪರಿವೆಗೂ ಓಡಾಡಬೇಕು, ಆ ರೀತಿ ಮಾಡ್ತಾರೆ. ಬಿಡೋದೇ ದೇವರು ಹಾಗೆ ಬರೀ ಗುಣ ಹುಡುಕ್ತಾ ಇರ್ತಾರೆ, ಇದು ಅಷ್ಟೇ. ದೇವರು ಬರೀ ಗುಣ ಹುಡುಕ್ತಾನೆ, ಮನುಷ್ಯ ಬರೀ ದೋಷ ಹುಡುಕ್ತಾನೆ. ಅಂದರೆ ಯಾರ ಹತ್ರ ಹೋಗೋರು ಸುಲಭ ಲೆಕ್ಕ ಹಾಕಿ? ಅದಕ್ಕೆ ದೇವರು ಬರೀ ಗುಣ, ಯಾಕೆಂದ್ರೆ ಗುಣಪೂರ್ಣ, ಗುಣನೇ ಹುಡುಕ್ತಾನೆ. ಮನುಷ್ಯನಲ್ಲಿ ದೋಷ ಇರೋದ್ರೆ ದೋಷ ಹುಡುಗಲು ಟ್ರೈ ಮಾಡ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಕೇವಲ ಗುಣ ಹುಡುಕ್ತಕ್ಕಂಥ ಭಗವಂತನಿಗೆ ಸರೆಂಡರ್ ಆದರೆ ಯಾರು ಮುಕ್ತರಾಗಲಿ? ಸುಲಭನೋ ಹರಿ. ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು ರಮಾಧವ ಮನಿಸಲರಿಯಲಿ ಪಾಮರರು ಬಳಲುವರು ಹವದೊಡಗೆ. ಅದನ್ನು ಹೇಳೋದಕ್ಕೆ ದಾಸರು ನಿನ್ನೆ ಹೇಳಿದೆ, ಹರಿತವರಿಗದಿ ಸುಲಭ ಶ್ರೀಹರಿಯ ಪೂಜೆ, ಹರಿಯ ನಮ್ಮ ದಿರ್ಭಾಗ್ಯ ತರ ಲೋಕದೊಡಗೆ. ದೇವ್ರ ಪೂಜೆ ಭಾರಿ ಸುಲಭ, ದೃಷ್ಟಾಂತ ಕೊಡ್ತಾರೆ. ದೀಪನೇ ಇಲ್ಲ, ಏನು ದೇವ್ರ ಪೂಜೆ ಮಾಡೋದು ಅಂದರೆ? ಯೋಚನೆ ಮಾಡಬೇಡಿ, ಸೋಮ ಸೂರ್ಯನೇ ದೀಪ, ಚಂದ್ರಸೂರ್ಯನ ಅನುಸಂಧಾನ ಮಾಡಿ ಈ ದೀಪ ಹಚ್ಚಿದ್ರೆ ಜಾಸ್ತಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಈ ದೀಪ ಹಚ್ಚಿಟ್ಟಿದ್ರೆ ಬಂಗಾರದಲ್ಲೇ ದೀಪ ಹಚ್ಚಿಟ್ಟರು ಕೂಡ ಸೂರ್ಯಚಂದ್ರನೇ ದೀಪ ಅಂತ ತಿಳ್ಕೊತೇವಲ್ಲ, ಆ ಪುಣ್ಯ ಭಾರಿ ಜಾಸ್ತಿ ಪುಣ್ಯ. ಇದರ ಅರ್ಥ ದೀಪ ನಿಮ್ಮ ದೇವರ ದೀಪ ಹಚ್ಚಬಾರದು ಬರೀ ಇದನ್ನು ಅನುಸಂಧಾನ ಮಾಡಬೇಕು ಅಂತಲ್ಲ, ಅದು ಪ್ರಾಕ್ಟೀಸ್ ಆಗಲೇ ಕೆಲಸ. ನಿಜವಾಗಲೂ ಎಂಡು ಅದೇ ಸೂರ್ಯಚಂದ್ರನೇ ದೀಪ ಅನ್ನೋ ಒಂದು ಹಂತ ತಲುಪಿದೆ. ಬ್ರಹ್ಮಾಂಡ ಮಂಟಪವು ದೇವರಿ ಮಂಟಪ ಎಲ್ಲ ಅಂತ ಯೋಚನೆ, ಬ್ರಹ್ಮಾಂಡವೇ ಮಂಟಪ. ಸೋಮಸೂರ್ಯರೇ ದೀಪ, ಬೀಸುವ ಗಾಳಿಯೇ ಚಾಮರ. ಗಾಳಿ ಜೋರ ಬೀಸುತ್ತಲ್ಲೋ ದೇವರಿ ಚಾಮರ ಸೇವೆ ಆಗ್ತದೆ ತಿಳ್ಕೊಂಡ್ಬಿಟ್ರೆ ಆಯ್ತು. ಆ್ಯಕ್ಚುಲಿ ಅದು ತಿಳ್ಕೊಳ್ಳಿ ತಿಳ್ಕೊಳ್ಳಿ ಚಾಮರ ಸೇವೆನೇ ದೇವರಿಗದು. ಇವತ್ತು ಗಾಳಿ ಬೀಸೋದು ಅಂದರೆ ನಮಗಲ್ಲ, ದೇವರಿಗೆ ಚಾಮರ ಸೇವೆ ಮಾಡ್ತಾ ಇದ್ದಾರೆ ವಾಯುದೇವರು ಅಷ್ಟೇ. ತಿಳ್ಕೊಂಡ್ರೆ ಪುಣ್ಯ ಇಲ್ಲದೆ ಹೋದ್ರಿಲ್ಲ ಅಷ್ಟೇ. ಗಂಗಾನದಿ ಹರಿತಾ ಇರುತ್ತೆ, ಸ್ನಾನ ಮಾಡಿದರೆ ಪುಣ್ಯ ಇಲ್ಲದವ್ರು ಹರಿದು ಹೋಗುತ್ತೆ, ನಮಗಂತೂ ಪುಣ್ಯ ಇರೋದಿಲ್ಲ ಅಷ್ಟೇ. ಈ ಕರೆಂಟ್ ಇದ್ದ ಸ್ವಿಚ್ ಹಾಕ್ಕೊಳ್ಳಿಲ್ಲ, ಕರೆಂಟ್ ಇದೆ ಕತ್ಲಲ್ಲಿ ಕೂಡ ನಾವು ಅಷ್ಟೇ ಉಪಯೋಗ ಮಾಡಿ ನಮ್ಮ ತಪ್ಪೇ ಹೊರತು ಅದರ ತಪ್ಪ. ಅಂದರೆ ಇವತ್ತು ಯಾವುದೋ ನ್ಯಾಚುರಲ್ ಹೇಳ್ತಾ ಇಲ್ಲ, ಸೋಮಸೂರ್ಯ ದೀಪ ಅಂದರೆ ಫ್ಯಾಕ್ಟ್ ಅದು. ಸೂರ್ಯ ನಮಗೆ ಬೆಳ್ಕೊಳ್ಳೋಕ್ಕಿಂತ ಉರಿತಾ ಇಲ್ಲ, ದೇವರ ಸೇವೆಗಿಂತ ಸೇವೆ ಮಾಡ್ತಿದ್ದಾನೆ ಸೂರ್ಯ. ಚಂದ್ರ ದೇವರ ಪಾದ ಬೆಳಕಲಿಕ್ಕೆಂತ ಹೊರಟಿರೋದು, ಮಳೆ ಬರೋದು ದೇವರ ಆರಾಧನೆ ಮಾಡಲಿಕ್ಕೆ. ಆಚಾರ ಹೇಳ್ತಾರೆ ಅನ್ನ ಅಡಿಗೆ ಇಟ್ಟಿರ್ತಾನಲ್ಲ, ಅನ್ನ ಜೋರ ಕುದಿತಾ ಇರುತ್ತೆ. ನಮಗೇನು ಆಶ್ಚರ್ಯ, ನಮ್ಮ ಊಟ ನಾವು ನೋಡಿ ಆನಂದ ಪಡ್ತೀವಿ ಕುದಿತಾ ಇದೆ ಅಂತೇಳಿ. ಅನ್ನ ಯಾತಕ್ಕೆ ಕುದಿಯುತ್ತೆ ಅಂದರೆ ನಾನು ದೇವರ ನೈವೇದ್ಯವಾಗ್ತೇನೆ ಅಂತ ಆನಂದ ಪಡುತ್ತದೆ ದೇವತೆಗಳು. ಅದಕ್ಕೆ ಭಾರಿ ಸಂತೋಷ, ಅದಕ್ಕೆ ಬೇಗ ಬಡ 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 ಕುದಿತಾ ಇರುತ್ತಂತ ಹಾಗೆ. ಇಲ್ಲ ಹಸಿ ತಿಳಿದುಕೊಂಡು ನೈವೇದ್ಯ ಮಾಡಿ ಬರೋದಿಲ್ವಲ್ಲ, ಆ ಸ್ಥಿತಿಯಲ್ಲಿ ಎಂಜಾಯ್ ಮಾಡುತ್ತಂತೆ. ಅದು ದೇವತೆಗಳಿದ್ದಾರೆ ಅವ್ರು ಮಾಡಿಸ್ತಾರೆ ಅಂತ. ಅನ್ನಾಭಿಮಾನಿ ಚಂದ್ರಸ್ತು ವಿಚಿಂತ್ಯಸ್ತತ್ರ ಕೇಶವಾಹ. ಅನ್ನಾಭಿಮಾನಿ ಚಂದ್ರ ಅಲ್ಲಿ ಕೇಶವ, ಸ್ವಲ್ಪ ವಾಲ್ಯೂಮ್ ಎಕೋ ಬರುತ್ತೆ. ಚಂದ್ರ ಆತ ಅಷ್ಟು ದೇವತೆಗಳ ಕೆಲಸ ಮಾಡ್ತಾರೆ. ನೀರು ಬರುತ್ತೆ ಅಭಿಷೇಕ ಮಾಡ್ತೇವಲ್ಲ, ಎಷ್ಟು ಅಭಿಷೇಕ ಮಾಡೋಕ್ಕೆ ಶುರು ಮಾಡಿ ಮತ್ತೆ ನೀರು ಬರಲಿಕ್ಕೆ ಶುರುವಾಗಿಬಿಡುತ್ತೆ ತಕ್ಷಣ. ದೇವರಿಗೆ ಅನುಸಂಧಾನ, ಹರಿಯೋ ನೀರು, ಪರಮಾತ್ಮನಿಗೆ ಅಭಿಷೇಕ ಮಾಡ್ತಕ್ಕಂಥ ಇನ್ನೇನು ಮಾಡಕ್ಕೆ ನೈವೇದ್ಯ ಮಾಡಕ್ಕೆ ಬರೋದಿಲ್ಲ. ನಾವೇನು ಊಟ ಮಾಡ್ತೇವಲ್ಲ, ಉಂಬ ಓದನವೇ ನೈವೇದ್ಯ ಅಂತ ಹೇಳ್ತಾರೆ. ನಾವು ತಿಂತೇವೆ ದೇವರಿಗೆ ಮುಟ್ತಾ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಸಾಕು. ಇನ್ನೇನು ನೈವೇದ್ಯ ಮಾಡಕ್ಕೆ ಬರಲಿಲ್ಲ ತಾನೆ, ಊಟ ಮಾಡಕ್ಕಂತೂ ಬರುತ್ತಲ್ಲ, ಅದು ಬಿಂಬರೂಪಿ ಪರಮಾತ್ಮನಿಗೆ ಅರ್ಪಣೆ ಅಷ್ಟೇ. ಇದು ಯೋಚನೆ ಮಾಡ್ತಾ ಹೋದರೆ ಅರಿತವರಿಗದು ಸುಲಭ, ಶ್ರೀಹರಿಯ ಪೂಜೆ ಸುಲಭನೋ ಹರಿ. ತನ್ನ ಬರನು ಅರೆಗಳಿಗೆ ಬಿಟ್ಟಗಲನು, ರಮಾಧವ ನುಲಿಸಲರಿಯದೆ ಪಾಮರರು ಬಳಲುವರು ಹವದೊಡಗಿ. ಪಾಮರರು ಅಂದರೆ ಅವಿವೇಕಿಗಳು, ತಿಳುವಳಿಕೆ ಇಲ್ಲದವ್ರು ಕಷ್ಟಪಡ್ತಾರೆ, ತಿಳುವಳಿಕೆ ಇದ್ದವರಿಗೆ ಕಷ್ಟ ಆಗೋದಿಲ್ಲ. ಇನ್ನೊಂದು ಸ್ವಾರಸ್ಯ ಇದೆ, ಅದು ಸಂಸ್ಕೃತ ಪದ ಸುಲಭನೋ ಅಂತ ಇಟ್ಕೊಂಡ್ಬಿಟ್ರೆ ಇಷ್ಟೊತ್ತು ಸುಲಭನೋ ಕನ್ನಡ ಆಯ್ತದೆ. ಕನ್ನಡ ಇಟ್ಕೊಂಡ್ರೆ ಸಂಸ್ಕೃತ ಇಟ್ಕೊಂಡ್ರೆ ಸುಲಭ ನೋ, ದೇವರು ಸುಲಭ ಅಂತ ತಿಳ್ಕೊಂಡ್ಬಿಡ್ಬೇಡಿ ಮತ್ತೆ. ಯಾಕೆಂದರೆ ಆತ ನಮ್ಮನ್ನು ಅನಾದಿ ಕಾಲದಿಂದ ಉದ್ಧಾರ ಮಾಡ್ತಕ್ಕಂಥ ದೊಡ್ಡ ವ್ಯಕ್ತಿ. ಎಷ್ಟೇ ನಮಗೆ ದೊಡ್ಡವ್ರು ಪ್ರಿಯರಾಗಿದ್ದರೂ ಕೂಡ ಅವರ ಎತ್ತರ ನಮ್ಮನ್ನು ಭಯಪಡಿಸ್ತೀವಿ ಅವರು. ಅದು ಕ್ಲೋಸ್ ಫ್ರೆಂಡ್ ಅಧಿಕಾರಿ ಆಗಿರ್ತಾರೆ, ಅವನ ಥ್ರೋಬೇಕಾರೆ ಗಾಬರಿ ಆಗುತ್ತಾರೆ. ಫ್ರೆಂಡ್ ಅಂತ ಕಾಣಿಸಲ್ಲ, ಅಧಿಕಾರಿ ಅಂತ ಕಾಣಿಸ್ತಾರೆ. ಪರಮಾತ್ಮ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅವನೇನು ನಿರೀಕ್ಷೆ ಮಾಡೋದಿಲ್ಲ, ನಮಗೆ ಸಂಕೋಚ ಆಗಿ ದೊಡ್ಡವರೇನೂ ಕೇಳೋದಿಲ್ಲ, ಬರಿಕೆಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಆಗ ಆ ಯೋಚನೆ ಮಾಡಬೇಕು. ಆಗ ಸುಲಭನು ಪರಮಾತ್ಮ ಸುಲಭನಲ್ಲ, ಯಾಕೆಂದರೆ ಅವನ ಯೋಗ್ಯತೆಗೆ ನಾವು ಮಾಡೋದು ಏನೂ ಅಲ್ಲ, ಅದಕ್ಕೆ ಸುಲಭನಲ್ಲ ಅಂತ. ಯಾರು ಯಾರೋ ಇರ್ತಾರೆ ಉಪಕಾರ ಮಾಡಿದ್ರೆ ಕೊಡೋದೇನು ದೊಡ್ಡದಲ್ಲ, ದೇವರು ಮಾಡಿದಷ್ಟು ಉಪಕಾರ ಯಾರೂ ಮಾಡೋದಿಲ್ಲ. ಅವನ ಏನು ಮಾಡಿದ್ರು ತುಂಬ ತುಂಬ ಕಡಿಮೆ ಸೇವೆ ಆಗುತ್ತೆ, ಅದಕ್ಕೆ ನಮಗೆ ಸಮಾಧಾನ ಅನಿಸೋದೇ ಇಲ್ಲ. ಇಷ್ಟೆಲ್ಲ ಮಾಡಿ ದೇವರಿಗೆ ಏನು ಕೊಟ್ಟಾಗಾಯಿತು ಅಂತ ಯೋಚನೆ ಮಾಡಿದರೆ ಸುಲಭನೋ ಹರಿ, ಸುಲಭನೋ. ದೇವರು ಏನು ನಿಶ್ಚಯ ಮಾಡ್ತಾನೆ ಗೊತ್ತಾ ನಿಮಗೆ? ಸತ್ಯಂ ವದ ಧರ್ಮಂಚರ, ಸತ್ಯ ಹೇಳಬೇಕು. ಇಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಸತ್ಯ ಹೇಳಬೇಕು, ಧರ್ಮಾಚರಣೆ ಮಾಡಬೇಕು. ಅದು ಮಾಡಿದ್ರೆ ಸಿಂಪಲ್ಲೇ, ಆದರೆ ಮಾಡಿದ ಅಭ್ಯಾಸ ಇದ್ದವರಿಗೆ ಭಾರಿ ಕಟ್ಟ ಸತ್ಯ ಹೇಳೋದು, ಭಾರಿ ಕಟ್ಟ ಧರ್ಮಾಚರಣೆ ಮಾಡೋದು, ಆಗ ಸೋತು ಬಿಡ್ತೇವೆ. ಮಾಡಿದರೆ ಸುಲಭ, ಮಾಡದೆ ಹೋದರೆ ಭಾರಿ ಕಷ್ಟ. ಸತ್ಯವನ್ನೇ ಹೇಳಬೇಕು. ಅದಕ್ಕೆ ರುಜುಗಳ ಮೇಲೆ ಯಾತಕ್ಕೆ ಪ್ರೀತಿ ಪರಮಾತ್ಮನಿಗೆ ಅಂದರೆ, ಅನಾದ್ಯನಂತ ಕಾಲದಲ್ಲಿ ಒಂದು ಸುಳ್ಳು ಹೇಳೋದಿಲ್ಲ, ಒಂದು ತಪ್ಪು ಮಾಡೋದಿಲ್ಲ, ಅದಕ್ಕೆ ಅಷ್ಟು ಪ್ರೀತಿ ತೋರಿಸ್ತಾರೆ. ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ದಿವಸಕ್ಕೆ ಸಾವಿರ ತಪ್ಪು ಮಾಡ್ತೇವೆ, ಅದಕ್ಕೆ ನಮ್ಮ ಮನಸ್ಸಿಗೆ ಅಷ್ಟು ಸಂಕೋಚ ಅನ್ನಿಸ್ತದೆ. ಇಂಥ ಶುದ್ಧನಾದ ದೇವರ ಹತ್ರ ಇಷ್ಟು ತಪ್ಪು ಮಾಡಬಹುದು, ನಾವು ಹೇಗೆ ಹೋಗ್ಲಿಕ್ಕಾಗುತ್ತೆ ಅಂತ ಮನಸ್ಸಿಗೆ ಆ ಆತಂಕ ಬರುತ್ತಲ್ಲ, ಅದಕ್ಕೆ ಸುಲಭ ನೋವು ಹರಿ. ದೇವ್ರ ಪೂಜೆ ಮಾಡೋದು ಅಷ್ಟೇ ಭಾರಿ ಸುಲಭ, ಸ್ವಲ್ಪ ಯೋಚನೆ ಮಾಡಿದರೆ ಕಷ್ಟ. ಯಾತಕ್ಕೆ ಗೊತ್ತಾ? ಅಗ್ರೋದಕ್ಕೆ ತರಬೇಕು ದೇವರಿಗೆ, ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಕಷ್ಟ. ನಾವು ಯಾವುದೋ ನೀರು ತಂದ ತರಲಕ್ಕೆ ಬರೋದಿಲ್ಲ, ಶುದ್ಧವಾಗಿ ತರಬೇಕು, ಮಡಿಯಿಂದ ತರಬೇಕು. ಅದನ್ನು ಹೇಳ್ತಾರೆ ಆಚಾರ್ಯರು ಚೋದ್ವಿದಲ್ಲಿ ಹೇಳ್ತಾರೆ. ಅವರ ಶಿಷ್ಯ ಕಲಶ ಪೂಜೆ ನೀರು ತಂದು ಇಡ್ತಿದ್ದಂತೆ, ಹೇಗಿರ್ತಿತ್ತು ತಾನದರ
ಬಿಟ್ಟುಬಾರದು, ಕೈ ಬೆರಳು ಹಾಕಿ ಬಿಟ್ಟುಬಾರ್ದಲ್ಲ, ಹೀ ತರ್ತಾರೆ ಹಿಡ್ಕೊಂಡು ತಪ್ಪದು. ಉಗುರು ತಪ್ಪಿದ್ರೆ ಮೈಲಿಗೆ ಅಂತ, ಉಗುರು ತಾಕಿಬಿಟ್ರೆ ಮೈಲಿಗೆ ಅಂತ ಕರೀತಾರೆ. ಟಚ್ ಸೈಂಟಿಫಿಕಲಿ ಕರೆಕ್ಟ್. ಉಗುರಿನ ಎಲ್ಲ ಇದು ಕೇಂದ್ರೀಕೃತ ಆಗಿ ಅದು ಬಿಟ್ಟರೆ ಅದು ನಾವು ಕುಡಿಯಲಕ್ಕೂ ಉಪಯೋಗಿಸ್ಬಾರ್ದು, ದೇವ್ರ ನೈವೇದ್ಯಕ್ಕಲ್ಲ, ನಾವು ಕೂಡ ಕುಡಿಬಾರ್ದು ಅಷ್ಟು ಹೊಲಸಾಗುತ್ತೆ. ಅದು ಹೀಗೆ ತರಬೇಕು ಹೊರತು ಕೈ ಇಟ್ಕೊಂಡು ತರಬಾರ್ದು. ನಮ್ಮ ವಾಸ ನಮ್ಮ ಉಸಿರು ಅದಕ್ಕೆ ಬಡಿಬಾರ್ದು, ಉಸಿರು ಅದಕ್ಕೆ ತಾಕಬಾರ್ದು, ಯಾವುದೇ ರೀತಿಯಲ್ಲಿ ಪಳಕಿರಬಾರ್ದು, ಮೂರು ಸರ್ತಿ ಶೋಧಿಸಿ ತರಬೇಕು. ಇವೆಲ್ಲ ನೋಡಿದ್ರೆ ಸುಲಭ ಅನುಭವಿ ಆಗ. ಇದೆಲ್ಲ ಯಾರಿಗೋಸ್ಕರ? ದೇವರು ಅಕ್ಷುದ್ಧನಾದವರು. ಆ ಕಾನ್ಸೆಪ್ಟ್ ನಮಗಿರಬೇಕು. ದೇವರ ವಸ್ತ್ರವನ್ನು ನಮ್ಮ ಕೈಯಿಂದ ನೋಡಬೇಕು. ದೊಡ್ಡವರು ನಾವು ಏನೋ ದೇವರಿಗೆ ವಸ್ತ್ರ ಹಾಕ್ಲಿಕ್ಕೆ ಅಂತ ಹೋಗ್ತಾರೆ, ಜಾರಿ ಕಣ್ಬಿದ್ದು ಬಿಡೋದು, ಮತ್ತೆ ದೇವರಿಗೆ ಹಾಕೋದಿಲ್ಲ ಆಗಬೇಕು. ಮೈಲಿಗೆ ಇದ್ದಾಗ ಕೆಳಬಿದ್ದದ್ದು ದೇವರ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಕೇರ್ಫುಲ್ ಆಗಿರಬೇಕು ಗೊತ್ತಾಯ್ತಾಗ. ಈ ರೀತಿ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಹೋದರೆ ಕೇರ್ಫುಲ್ ಆಗಿರಬೇಕು ಅನ್ನೋ ಕಾರಣದಿಂದ ಸುಲಭವನೋ ಹರಿ. ಕರೆಂಟ್ ಭಾರಿ ಉಪಯೋಗ, ಭಾರಿ ಡೇಂಜರ್. ಮುಟ್ಟಿದ್ರೆ ಮಾತ್ರ ಕತೆ ಮುಗೀತು. ಮನೆ ತುಂಬ ಬೆಳಕು, ಮುಟ್ಟಿದ ಟೋಟಲಿ ಡಾರ್ಕ್, ಜಗತ್ತೇ ಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ಕರೆಂಟಿಂದ ಇದೆ ನಮಗೆ ಪ್ಲಸ್ ಪಾಯಿಂಟ್ ಇದೆ ಬೆಳಕು, ಮೈನಸ್ ಪಾಯಿಂಟ್ ಇದೆ ಲೈಫ್ ರಿಸ್ಕ್ ಇದೆ. ಆ ಥರ ದೇವ್ರ ಬಗ್ಗೆ ನಾವು ಎಂದೂ ಕೂಡ ತಪ್ಪು ಮಾಡದಂತಿರಬೇಕು ಅಂತಿದ್ರೆ ಎಷ್ಟು ಕಷ್ಟ ಹೇಳಿದ್ರು. ದೇವ್ರ ಪೂಜೆ ಕೂಡಬೇಕಾದ್ರೆ ಹೇಗಿರಬೇಕು? ಗಂಟೆ ಹೇಗೆ ಬಾರಿಸ್ಬೇಕು? ಗಂಟೆ ಇಲ್ಲದವರು ಎಷ್ಟು ತಪ್ಪಾಗುತ್ತೆ? ಮೌನದಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕು. ಆದ್ದರಿಂದ ಸುಲಭ ನೋ ಹರಿ, ಸುಲಭ ನೋ ಹರಿ ಅಂತಲೂ ಅರ್ಥ. ಇಷ್ಟು ಮುಂದುವರಿಸಿ ಇನ್ನೂ ದಾಸ್ತ್ರಿಕಲ ವಿಷಯ ಹೇಳ್ತಾರೆ. ಒಂದೊಂದು ಶ್ಲೋಕ ಲಿಂಕ್ಡ್ ಆದ್ದರಿಂದ ಮುಂದೆ ಮತ್ತೆ ಅರ್ಥ ಒಂದೇ ಬರುತ್ತೆ. ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನ್ನು ಸರಿಸಿ ಭೋಗಂಗಡಿಯುವನು ತ್ರಿವಿಧ ಚೇತನಕ್ಕೆ. ಮನವನಿದ್ದರೆ ತನ್ನ ನೀವನು, ತನುವ ದಂಡಿಸಿ ದಿನ ದಿನದಿ ಸಾಧನೆಯ ಬಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ಎಷ್ಟು ಪ್ರಾಸ ಇದೆ ಅಷ್ಟು ಅರ್ಥ ಇದೆ. ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು, ನಮ್ಮ ಮನಸ್ಸಿನೊಳಗೆ ದೇವರ ಸನ್ನಿಧಾನ ಇದೆ. ಭಗವದ್ಗೀತೆ ಮಾತು, ಇಂದ್ರಿಯಾಣ ಮನಶ್ಚಾಸ್ತಿ ಭಗವದ್ಗೀತೆಯಲ್ಲಿ ಬರುತ್ತೆ. 11 ಇಂದ್ರಿಯಗಳಲ್ಲಿ ಮನಸ್ಸಿಗೆ ಅತ್ಯಂತ ಪ್ರಾಧಾನ್ಯ. ಪರಮಾತ್ಮನ ವಿಭೂತಿ ರೂಪ ಇದೆ ಅಂತ ಮನಸ್ಸಿನೊಳಗೆ. ಎಲ್ಲೋ ವಿಭೂತಿ ರೂಪ ನಮ್ಮ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ಭಗವಂತ ವಿಭೂತಿ ರೂಪ ಇಟ್ಟಿದ್ದಾನೆ. ಅದರಿಂದ ನಮಗೆ ಯೋಚನೆ ಮಾಡೋಕ್ಕೆ ಬರ್ತಾ ಇದೆ, ಅದರಿಂದ ನಮಗೆ ಮೆಮೊರಿ ಇದೆ, ಅದರಿಂದ ನಮಗೆ ಬುದ್ಧಿ ಇದೆ. ಅಲ್ಲಿದ್ದು ಪರಮಾತ್ಮ ಎಲ್ಲ ನಮಗೆ ಕೊಡ್ತಾ ಇದ್ದಾನೆ. ನಮ್ಮಲ್ಲಿ ಫ್ರಿಡ್ಜ್ ಇದೆ, ಖುಷಿ ನಮಗೆ ತಣ್ಣಗಾಗುತ್ತೆ ಅಂತ. ನಮ್ಮ ತಲೆಯಲ್ಲೇ ದೇವರು ಕೂತಿದ್ದಾನೆ ಗೊತ್ತಾ? ಮನಸ್ಸಿನಲ್ಲೇ ದೇವರಿದ್ದಾನೆ. ಎಷ್ಟು ವಿಚಾರ ತಿಳಿಸ್ಕೊಡ್ತಾನೆ ಮನಸ್ಸಿಗೆ. ಮನಸ್ಸಲ್ಲೇ ದೇವರಿದ್ದಾನೆ ಅಂತ ಉಪವಾಸ ಯಾರು ಮಾಡ್ತಾರಲ್ಲ ಅವ್ರು ದಡ್ಡರಾಗೋ ಚಾನ್ಸೇ ಇಲ್ಲ. ಯಾಕೆ? ಭಗವಂತ ತನ್ನ ವಿಭೂತರು ವ್ಯಕ್ತಪಡಿಸಿದೆ ಅಂದರೆ ಅಸಾಧಾರಣ ಪ್ರತಿಭೆ ಕೊಟ್ಟುಬಿಟ್ಟಿದೆ. ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬ, ಮನನಾನ್ ಮನಬುದ್ಧಿಷ್ಟ. ಆಚಾರ ಬೇರೆ ಕಡೆ ಅರ್ಥ ಹೇಳುತ್ತಾರೆ. ಇದು ಕಥೆಯಲ್ಲ, ಆ್ಯಕ್ಚುಯಲ್ ಫ್ಯಾಕ್ಟ್ ಅಂತ ಹೇಳುತ್ತಾರೆ. ಮನಸ್ಸೇ ದೇವರಲ್ಲ, ಮತ್ತೆ ಮನಸ್ಸು ಸಾಲಿಗ್ರಾಮನೇ ದೇವರಲ್ಲ, ಅಲ್ಲಿ ಸನ್ನಿಧಾನ ಇದೆ. ಪ್ರತಿಮೆನೇ ದೇವರಲ್ಲ, ಅಲ್ಲಿ ಸನ್ನಿಧಾನ ಇದೆ. ಆದರೆ ಮನಸ್ಸೇ ದೇವರಲ್ಲ, ಮನಸ್ಸಿನೊಳಗೆ ಸನ್ನಿಧಾನ ಇದೆ. ಅದು ವಿಭೂತಿ ರೂಪ ಅಂತ ಕರೀತಾರೆ. ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು, ದೇವರಿಗೆ ಮನಃ ಅಂತ ಹೆಸರಿದೆ. ಮನವನಿತ್ತರೆ ತನ್ನ ನೀವನು, ಅದಕ್ಕೆ ಮನಸ್ಸನ್ನು ದೇವರಿಗೆ ಕೊಟ್ಟರೆ ದೇವರು ತನ್ನನ್ನೇ ಕೊಟ್ಟು ಬಿಡ್ತಾರೆ. ಮನಸ್ಸನ್ನು ದೇವರಿಗೆ ಕೊಟ್ಟರೆ ದೇವರು ನಮಗೆ ಎಲ್ಲವನ್ನೂ ಕೊಡ್ತಾರೆ. ಮನಸ್ಸನ್ನು ದೇವರಿಗೆ ಕೊಡಬೇಕು ಅಂತ ಆಚಾರ ಒತ್ತಿ ಹೇಳ್ತಾರೆ. ತದನಂ ಬಹುಲೋಕ ವಿಚಿಂತನಯ ಪ್ರಬಣಂ ಕುರು ಮಾನಸ ಮೀಶಪದೆ ಅಂದರು. ಒಂದೇ ಮನಸ್ಸನ್ನು ದೇವರಿಗೆ ಕೊಡುವಂತ ನಮಗದು ಎಲ್ಲಿ ಅರ್ಥ ಆಗುತ್ತೆ ಗೊತ್ತಾ? ಮನಸ್ಸಿಟ್ಟು ಕೇಳು ಅಂತೇವೆ, ಅವಾಗ ಅರ್ಥ ಆಗುತ್ತೆ. ಮನವನಿತ್ತರೆ ತನ್ನ ನೀವನು. ಹುಡುಗಿ ಎಲ್ಲೋ ನೋಡ್ತಿರ್ತಾನೆ ವಿದ್ಯಾರ್ಥಿ, ಎಲ್ಲಿ ನೋಡ್ತೇಯ? ಮನಸ್ಸಿಟ್ಟು ಕೇಳು ಅಂತ ಹೇಳ್ತಾರೆ. ಮನಸ್ಸನ್ನು ಇಡೋದ್ರೆ ಏನು? ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು, ಆಬ್ಸೆಂಟ್ ಮೈಂಡೆಡ್ ಆಗಿರಬಾರ್ದು, ಪ್ರೆಸೆನ್ಸ್ ಆಫ್ ಮೈಂಡ್. ಆ ರೀತಿ ಬಂದರೆ ಅದು ನಿಜವಾದ ಅರ್ಥದಲ್ಲಿ ದೇವರು ನಮಗೇನು ಕೊಡ್ತಾನೆ ಗೊತ್ತಾ? ತನ್ನನ್ನೇ ಕೊಟ್ಟು ಬಿಡ್ತಾನೆ. ಮನಸ್ಸನ್ನು ಕೊಟ್ಟ ತನ್ನನ್ನೇ ಕೊಡ್ತಾನೆ. ಇದು ತುಂಬ ಅರ್ಥವಾದ ಮಾತು. ಮನವನಿತ್ತರೆ ತನ್ನ ನೀವನು, ಮನದ ವೃತ್ತಿಗಳನುಸರಿಸಿ ಭೋಗಂಗಡಿಯವನು ತ್ರಿವಿಧ ಚೇತನಕ್ಕೆ. ನಾವು ದೇವರನ್ನ ಮನಸ್ಸಿಗೆ ಕೊಟ್ಬಿಡ್ತೇವೆ, ದೇವರು ನಮ್ಮನ್ನು ಕೊಡ್ತಾನೆ. ಹೇಗೆ ಕೊಡ್ತಾನೆ ಗೊತ್ತಾ? ಮನಸ್ಸನ್ನು ಹೇಗೆ ಕೊಡ್ತೇವೋ ಹಾಗಾಗಿ ಅನುಭವ ನಾವು ಅನುಗ್ರಹ ಮಾಡ್ತಾನೆ. ಹೇಗೆ ಕೊಡ್ತಾನೋ ಹಾಗಾಗೆ ಮಾಡ್ತಾನೆ. ಈ ಬಾಲ್ ಹೇಗೆ ಹೊಡಿತಾನೋ ಹಾಗಾಗಿ ರನ್ ಬರುತ್ತೆ. ಮೆಲ್ಲ ಹೊಡೆದ್ರೆ 100 ಅಟ್ಟಲ್ಲ, ಅಲ್ಲೇ ಬಿದ್ದಿರುತ್ತೆ. ಸ್ವಲ್ಪ ದೂರ ಹೊಡೆದ 1, ಇನ್ನೂ ಜಾಸ್ತಿ ಹೊಡೆದ 4, ಗಳಿಸ್ತೇ 6. ಅದು ಹೇಗೆ ಹೊಡಿತಾನೋ ಹಾಗೆ ರನ್ ಹೇಗೆ ಬರುತ್ತೋ, ಮನಸ್ಸನ್ನು ಹೇಗೆ ದೇವರಲ್ಲಿ ಹಾಕ್ತೇವೋ ಹಾಗೆ ಬಂದುಬಿಡುತ್ತೆ ಅಂತ. ಮನಸ್ಸನ್ನ ಇಂಟೆನ್ಸಿಟಿ ಮುಖ್ಯ, ಕೇಂದ್ರೀಕೃತವಾಗಬೇಕು. ಟಿ ವಿ ನೋಡ್ತಿರ್ತಾನೆ, ಅಡ್ಡ ಬಂದುಬಿಡ್ತಾರೆ, ಎಷ್ಟು ಇಟ್ಟು ಬರುತ್ತೆ ಗೊತ್ತಾ? ತಳ್ಳಿಬಿಡ್ತಾನೆ ಕಡೆ ನಡೆಯುತ್ತೆ. ದೇವ್ರ ಪೂಜೆ ಕಾಲಕ್ಕೆ ಯಾರು ಮಾತಾಡ್ತಾ ಹೋದ್ರೆ ಚಾರೆಗಳು ಬಿಟ್ಟು ಹಾಡಿಬಿಡ್ತಾರೆ, ಭಯ ಬಂದುಬಿಡ್ತಾರೆ. ಏನಾಯಿತು ಇಲ್ಲಿಂದ ಬಂದರೆ ಏನೋ ಎಲ್ಲ ಕತೆ, ಉಳಿಸುತ್ತ ಕೃಷ್ಣಾರ್ಪಣ ಅಲ್ಲಿಗೆ. ಇಲ್ಲಿ ಡಿಸ್ಟರ್ಬ್ ಆಗಲಿಲ್ಲ ಅವರಿಗೆ, ದೇವ್ರ ಪೂಜೆ ಡಿಸ್ಟರ್ಬ್ ಆಗಲಿಲ್ಲ. ಯಾರು ಬಂದರೆ ಕಾಯ್ತಾ ಕಾಯ್ತಾ ಕೂತಿರ್ತಾರೆ, ಅಲ್ಲಿ ಯಾರು ಬಂದರೆ ಅಷ್ಟು ಬಂದುಬಿಡುತ್ತೆ ಅವನಿಗೆ. ಅದು ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತಾರೆ, ಏನು ಇನ್ವಾಲ್ವ್ಮೆಂಟ್ ಸಾಧ್ಯನೇ ಇಲ್ಲ. ಯಾರು ಔಟ್ ಆದರೆ ಟಿ ವಿನ ಹೊಡೆದ್ಬಿಡ್ತಾರೆ ಅಂತ ಪುಣ್ಯಾರ್ಥ. ಎಷ್ಟೋ ಜನ ಟಿ ವಿ ಹೊಡೆದವರು ತಮ್ಮನೇ ಶೂಟ್ ಮಾಡ್ಕೊಂಡಿರ್ತಾರೆ, ಮಹಾ ಎಂಥ ರ್ಯಾಕಲ್ಸ್ ಇರ್ಬೇಕು. ಯಾರು ಔಟ್ ಆಗಿದ್ದು ತಾವು ಫುಲ್ಲಿ ಔಟ್, ಅವ್ರು ಒಂದ್ಸರಿ ಔಟ್ ಪರ್ಮನೆಂಟ್ಲಿ ಔಟ್. ಏನು ಇನ್ವಾಲ್ವ್ಮೆಂಟ್ ನೋಡಿ ಅಲ್ಲಿ ಹೇಗಿದೆ. ಯಾವನು ಆಡ್ತಿದ್ರೆ ಅವನೋ ದುಡ್ಡು ತೊಗೊಂಡು ಆಡ್ತಿರ್ತಾನೆ. ಮತ್ತೆ ಆ ದುಡ್ಡು ಫಿಕ್ಸ್ಡ್ ದುಡ್ಡು ಬೇರೆ, ಮ್ಯಾಚ್ ಫಿಕ್ಸಿಂಗ್ ಕೇಸ್ಗಳು ಬೇರೆ. ಅವನು ಔಟ್ ಆದ ಇವನೇ ಆಗ್ತಾಯಿದ್ದಕ್ಕೆ ಮತ್ತೆ ಯೋಚನೆ ಮಾಡಿ ಅವನು ಸಾಯ್ಬೇಕು ಜಾಗವಾಗಿ ಇವನಲ್ಲ. ಇದೇನು ತೋರಿಸುತ್ತೆ ಅರ್ಥ ನಮಗೆ ಎಂಜಾಯ್, ಅದು ಕಮಿಟ್ಮೆಂಟ್ ಇದೆ, ಇನ್ವಾಲ್ವ್ಮೆಂಟ್ ಇದೆ. ದೇವ್ರ ಬಗ್ಗೆ ಇರೋದಿಲ್ಲ ನಮಗೆ. ಮನವನಿತ್ತರೆ ತನ್ನ ನೀ ಬಂದು ಇಲ್ಲ, ಅವರು ದೇವರು ತಮ್ಮನ್ನು ಕೊಡೋದಿಲ್ಲ. ಅದನ್ನೇ ದಾಸರು ಹೇಳೋದು, ಹಸಿವಾಯತೆಯು ದೇವರ ತೊಡೆ ಎಂಬರು ಮನಮುಟ್ಟಿ ಪೂಜೆಯ ಮಾಡು. ಮನಸ್ಸಿರಬೇಕು, ಮನಸ್ಸಿಲ್ಲದ ಹೋದರೆ ದೇವರು ಸಾಧನೆ ಮಾಡೋಕ್ಕಾಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಹರಿಕಥಾಮೃತ ಸಾರ ನಮ್ಮನ್ನು ಕರೆಕ್ಟ್ ಮಾಡುತ್ತೆ. ಎಲ್ಲಿ ನಾವು ಸೋತಿದ್ದೇವೆ ಅಂದರೆ ಮನಸ್ಸನ್ನು ಹಾಕೋದ್ರಲ್ಲಿ ಸೋಲ್ತೇವೆ. ದೇವ್ರ ಪೂಜೆ ಮಾಡಿದ್ರಿಂದ ಎಲ್ಲ ಮಾಡಿರ್ತೇವೆ, ಮನಸ್ಸು ಮಾತ್ರ ಆ ಕಡೆ ಇರೋದಿಲ್ಲ. ಎಷ್ಟಿರೋದೆಲ್ಲೋ ಗೊತ್ತಾ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ವಾಯುಸ್ತುತಿ ಹೇಳ್ತಾ ಇರ್ತಾನೆ, ಶ್ರೀಮದ್ ಆನಂದ ತೀರ್ಥ ಶ್ರೀರಾಮ್ ಭೋಜಿರು ಬಿಬಿಂದ್ಯ ಅಂತ ಹೇಳ್ತಿರ್ತಾನೆ. ಕೊನೆಗೆ ಅಲ್ಲಿಗೆ ಹೋಗ್ತಾರೆ, ಉದ್ಯಾನಮಂದ ಹೋಗಿರ್ತಾರೆ, ಮತ್ತೆ ವಾಪಸ್ ಬಂದ್ಬಿಟ್ಟಿರ್ತಾರೆ. ಅಲ್ಲಿ ಇಲ್ಲಿ ಶುರುವಾಗಿಬಿಟ್ಟಿರ್ತಾರೆ. ಇಲ್ಲಿ ಬಂದೇ ಇಲ್ಲಿ ವಿಷ್ಣು ಸಾಕರ ಬಂದು ಹೋಗೋದೇ ಇರ್ತದೆ ನಮ್ಮ ಪಾಪ ಸೀದಾ ವಾಪಸ್. ಕಾರಣ ಮನಸ್ಸಿರೋದು ಎಲ್ಲೆಲ್ಲೋ ಹೇಳ್ತಿರ್ತಾರಲ್ಲ, ವಾಪಸ್ ಬರ್ತಾನೆ ಇರ್ತಾರೆ. ಬ್ಯಾಕ್ ಟು ದಿ ಪೆವಿಲಿಯನ್, ಏನು ಉಪಯೋಗ ಬರೋದಿಲ್ಲ. ಅದೇ ಈ ರೀತಿ ಹೋಗ್ತಾನೆ, ಸಾಧ್ಯನೇ ಇಲ್ಲ. ಎಲ್ಲ ಗೋವರ್ ನೆನ್ಪಿಟ್ಕೊಂಡಿರ್ತಾನೆ, ಬಾಲ್ಸ್ ನೆನ್ಪಿಟ್ಕೊಂಡಿರ್ತಾನೆ, ಚೂರು ಅವನು ಮಾಡ್ತಾರೆ, ಅಂಪೈರ್ ಮಾಡ್ತಾರೆ, ಇವ್ನು ಮಾಡಿ ನೋಡಿಯರು ಮಾಡ್ತಿರೋದಿಲ್ಲ. ಅಷ್ಟೇ ಆಕ್ಟಿವ್ ಆಗಿರ್ತಾನೆ. ಏನು ಆಶ್ಚರ್ಯ, ಇಷ್ಟು ಲೌಕಿಕ ಇಂಟ್ರೆಸ್ಟ್ ತೋರಿಸ್ತಿರಲ್ಲ, ಯಾಕಿದೆ ದೇವ್ರ ಬಗ್ಗೆ ತೋರಿಸೋದಿಲ್ಲ. ಮನವನಿದ್ದರೆ ತನ್ನ ನೀವನು ಮನದ ವೃತ್ತಿಗಳನುಸರಿಸಿ ಹೋಗಂಗಡಿಯುವನು ತ್ರಿವಿಧ ಚೇತನಕ್ಕೆ. ಹೆಚ್ಚು ದೇವರನ್ನು ಕೊಟ್ಟಿಲ್ಲ ಅಂದರೆ ಮನಸ್ಸು ಸರಿಯಾಗಿ ಇಟ್ಟಿಲ್ಲ ಅಂತ ಅರ್ಥ. ಅದೇ ಇದು ಗೀತಾ ಶ್ಲೋಕದ ಅರ್ಥ. ಏ ಯಥಾ ಮಾಂ ಪ್ರಪದ್ಯಂತೆ ತಾಮ ತಥೈವ ಭಜಾಮ್ಯಹ. ನಾವು ಹೇಗೆ ದೇವರ ಆರಾಧನೆ ಮಾಡ್ತೇವೋ ದೇವರು ಹಾಗಾಗಿ ಫಲ ಕೊಡ್ತಾರೆ. ಆರಾಧನೆ ಸರಿ ಮಾಡಿಲ್ಲ ಅಂದರೆ ದೇವರು ಫಲ ಕಡಿಮೆ ಕೊಡ್ತಾನಷ್ಟೆ. ಮಾಡಿಯೇ ಇಲ್ಲ ಕೊಡೋದಿಲ್ಲ, ಸ್ವಲ್ಪ ಮಾಡಿದ ಸ್ವಲ್ಪ ಕೊಡ್ತಾನೆ, ಹೆಚ್ಚು ಮಾಡಿದ ಹೆಚ್ಚು ಕೊಡ್ತಾನೆ. ವಿದ್ಯಾರ್ಥಿ ಹೇಗಾಗಿ ಬರೆದಿರ್ತಾನೋ ಹಾಗಾಗೆ ಮಾಡಿಸ್ಕೊಡ್ತಾನೆ ಎಕ್ಸಾಮಿನರ್. ಅದೇ ರೀತಿ ನಾವು ಹೇಗಾಗಿ ಸೇವೆ ಮಾಡ್ತೇವಲ್ಲ ಆ ರೀತಿ ಕೊಡ್ತಾನೆ. ಇವತ್ತು ನಾವು ಏನೂ ಮಾಡಿದೆ ದೇವ್ರು ಕೊಟ್ಟಿಲ್ಲ ಅಂದರೆ ನಮ್ಮ ತಪ್ಪಾಗುತ್ತೆ. ಬರೀ ಪೇಪರ್ ಕೊಟ್ಟು ಮಾರ್ಕ್ಸ್ ಹಾಕಿಲ್ಲ ಅಂದರೆ ತಪ್ಪು, ಎಕ್ಸಾಮಿನರ್ದಲ್ಲ ಬರೋ ವಿದ್ಯಾರ್ಥಿನೇ ತಪ್ಪು. ಮನದ ವೃತ್ತಿಗಳನುಸರಿಸಿ ಭೋಗಂಗಡಿಯುವನು ತ್ರಿವಿಧ ಚೇತನಕ್ಕೆ. ಮನಸ್ಸು ಏನಾದರೂ ಡಿಸ್ಟರ್ಬ್ ಆದರೆ ದೇವ್ರು ಕೈಬಿಟ್ಟು ಬಿಡ್ತಾನೆ. ಅದೇ ಒಂದು ಕಥೆ ಹೇಳ್ತಾರೆ ಕೃಷ್ಣಾಷ್ಟಮಿ ಕಥೆ ಹೇಳಬೇಕಾದ್ರೆ, ಅಣ್ಣ ತಮ್ಮ ಇಬ್ಬರು ಕೂಡ ಕೃಷ್ಣಾಷ್ಟಮಿ ದಿವಸ ಕೃಷ್ಣನ ಗುಡಿಗೆ ಅಂತ ಹೊರಟು ದಾರಿಯಲ್ಲಿ. ಪಾಪ ಇಬ್ಬರು ಕೃಷ್ಣನ ಗುಡಿಗೆ ಅಂತ ಹೊರಟು ಮಧ್ಯರಾತ್ರಿ ಅಡುಗೆ ಕೊಡಬೇಕಲ್ಲ, ಸುಮಾರು 10 ಗಂಟೆ ಇವತ್ತಿಗೆ ಮನೆ ಬಿಟ್ಟು ಹೊರಟರು. ದಾರಿಯಲ್ಲಿ ಭಯಂಕರ ಮಳೆ ಶುರುವಾಗಿಬಿಟ್ಟು, ಭಾರಿ ಮಳೆ ಶುರುವಾಯಿತು. ಅವು ಒಬ್ಬರು ಓಡಿ ಹೋಗ್ಬಿಟ್ಟ, ಮುಂದೆ ಗುಡಿಗೆ ಹೋಗಲಿ ಓಡಿ ಹೋಗ್ಬಿಟ್ಟ. ಒಬ್ಬರು ಓಡೋಕ್ಕಾಗಲಿಲ್ಲ ಪಾಪ, ಎಲ್ಲೋ ಒಬ್ಬರು ಹೆಡಪಾಗಿಬಿಟ್ಟು. ಇವನು ಅವನ ಮುಂದೆ ಇವನು ಹಿಂದೆ, ಅವನು ಗುಡಿನೇ ಸೇರ್ಕೊಂಬಿಟ್ಟ ಹೋಗಿಬಿಟ್ಟು. ಇವನು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಬಿಟ್ಟ. ಇವನು ಸಿಕ್ಕಾಕ್ಬಿಟ್ಟು ವೇಶ್ಯ ಮನೆಯಲ್ಲಿ ಸಿಕ್ಕಾಕೊಂಬಿಟ್ಟು, ವೇಶ್ಯ ಮನೆ. ಅವನು ಓಡೋನು ನೋಡಿದೆ, ಎಲ್ಲಿ ನಿಂತ್ಕೊಂಡಂತ ನೋಡಿದ ಅವನು ಓಡೋನು. ವೇಶ್ಯ ಮನೆ ನಿಂತ್ಕೊಂಡಿದ್ದು ನೋಡಿದೆ, ಗುಡಿ ಮುಟ್ಟಿಬಿಟ್ಟ. ಅವನು ವೇಶ್ಯ ಮನೆಯಲ್ಲಿ ಉಳ್ಕೊಂಡ, ಗುಡಿ ಅವನು ಸೇರ್ಕೊಂಡ. ಇವನೇನು ಮಾಡಿದ್ದಾನೆ ವೇಶ್ಯ ಮನೆಯಲ್ಲಿ ಉಳ್ಕೊಂಡವನಿಗೆ, ಈ ಕಡೆ ಏನೂ ಗಮನ ಇಲ್ಲ. ನನ್ನ ತಮ್ಮ ಎಷ್ಟು, ಅವನು ಹೋದ್ಮೇಲೆ ಜೊತೆಗೆ ಅವನ ತಮ್ಮ ಎಷ್ಟು ಪುಣ್ಯವಂತ, ಅವನು ದೇವರ ಗುಡಿಯಲ್ಲಿದ್ದಾನೆ ಪಾಪ. ಈಗ ನೋಡಿದ್ರೆ ಕೃಷ್ಣನ ಪೂಜೆ ಆಗ್ತಾ ಇರ್ತಾರೆ, ಈಗ ಅರ್ಘ್ಯ ಕೊಡ್ತಾ ಇರ್ತಾರೆ, ಈಗ ಮಾಡ್ತಾರೆ, ಎಲ್ಲ ಚಿಂತನೆ ಮಾಡ್ತಾ ಕೂತ್ಬಿಟ್ಟಿದ್ದಾನೆ. ಇರೋದು ವೇಶ್ಯ ಮನೆಯೊಳಗೆ ಎಲ್ಲ ಚಿಂತನೆ ಮಾಡ್ತಾ ಇದ್ದಾನೆ. ಏನೇ ಉತ್ಸವ ಆಗ್ತಿರಬಹುದು, ಏನೇನು ಆಗ್ತಿರಬಹುದು, ಅವನೇನು ಎಂಜಾಯ್ ಮಾಡ್ತಾ ಎಲ್ಲ ನೋಡ್ತಾ ಕೂತಿದ್ದಾನೆ. ಅವನು ಕೃಷ್ಣನಲ್ಲಿ ಕೂತಿದ್ದಾನೆ ಪಾಪ, ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅವನು ವೇಶ್ಯ ಮನೆಯಲ್ಲಿ ಉಳ್ಕೊಂಡ್ಬಿಟ್ಟ, ಅವನು ಏನೇನು ಮಾಡ್ತಾನೆ ಅವೆಲ್ಲ ಯೋಚನೆ ಮಾಡ್ತಿದ್ದಾನೆ. ಅವನೇನು ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾನಪ್ಪ. ಅವಳು ತಾಂಬೂಲ ಕೊಡ್ತಿರ್ಬೋದು, ಈಗ ಏನೇನೋ ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ದಾನೆ. ಆಮೇಲೆ ಮುಗಿದೋ ಕಥೆ, ಆಮೇಲೆ ಸಾಮೇಲೆ ಬೆಳಗ್ಗೆ ಸೇರಿಕೊಂಡ್ರೆ ಆಗೋಯ್ತು. ಇಬ್ಬರು ಸತ್ ಮೇಲೆ ಹೋಗ್ತಾರೆ, ಅವನು ನರಕಕ್ಕೆ ಹಾಕಿದ್ರು. ಕೃಷ್ಣನ ಗುಡಿಯಲ್ಲಿ ಕೂತವನು ನರಕಕ್ಕೆ ಹೋದ, ವೇಷ್ಯ ಬಗ್ಗೆ ಒಯ್ಕೊಟ್ಟಕ್ಕೆ ಹೋಗ್ಬಿಟ್ಟ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಮನದ ವೃತ್ತಿಗಳನುಸರಿಸಿ ಭೋಗಂಗಾಡಿಯವನು ತ್ರಿವಿಧ ಚೇತನ. ಮನಸ್ಸೆಲ್ಲ ದೇವ್ರ ಕಡೆ ಇದ್ದಿದ್ದು ವೇಷ್ಯ ಮನೆಯಲ್ಲಿ, ಮನಸ್ಸಲ್ಲಿ ಇದ್ದು ಕೃಷ್ಣನ ಗುಡಿಯಲ್ಲಿ. ಅವನು ಕೃಷ್ಣ ಗುಡಿಯಲ್ಲಿದ್ದ ಮನಸ್ಸೆಲ್ಲ ವೇಷ್ಯ ಮನೆಯಲ್ಲಿ, ಅದಕ್ಕೆ ಮನದ ವೃತ್ತಿ ಸರಿಯಿಲ್ಲ ಅಂತ ಹೇಳಿದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ತಪ್ಪನ್ನು ತಿದ್ಕೋಬೇಕು ಅಂದರೆ ಮನಸ್ಸನ್ನು ಸರಿ ಮಾಡಬೇಕು. ಮನಸ್ಸನ್ನು, ಅವನೇನು ಗೊತ್ತಿದೆ ವೇಷ್ಯ ಮನೆ ಸೌಲಭ್ಯಗಳೆಲ್ಲ ಗೊತ್ತಿದೆ, ಇವನಿಗೆ ಕೃಷ್ಣನ ಗುಡಿಯ ಸೌಲಭ್ಯ ಎಲ್ಲ ಇವನಿಗೆ ಗೊತ್ತಿದೆ. ಅಂದರೆ ಮನಸ್ಸು ಆ ಕಡೆ ಹೋಗ್ತಾ ಇದೆ ಅವನು, ಅಂದರೆ ಇದ್ದು ಸಾಧನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟೋ ಜನ ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ, ನಾವೇನೋ ಇರ್ತಾರೆ ಕೆಲವರು, ಅದಕ್ಕೆ ವೇದವ್ಯಾಸದವರು ಹೇಳ್ತಾರೆ, ನಾನು ನೋಡಿದಂತೆ ಜನ ಇರ್ತಾರಲ್ಲ ಅದು ಸಾಧನೆ ಅಂತ ಅನಿಸೋದಿಲ್ಲ, ಅದು ಮನಸ್ಸು ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸಾಮಾನ್ಯ ವ್ಯಕ್ತಿ ಇರ್ತಾನೆ, ದೊಡ್ಡ ಸಾಧನೆ ಮಾಡಿರ್ತಾನೆ. ದೊಡ್ಡ ವ್ಯಕ್ತಿ ಇರ್ತಾನೆ, ನಾವು ಬಾಡಿ ದೊಡ್ಡದನ್ನು ತಿಳ್ಕೊಂಡಿರ್ತೇವೆ, ಅವನು ಇರೋದಿಲ್ಲ. ಯಾಕೆ ಅಂದರೆ ಅವನು ಮೇಲಿರ್ತಾನೆ, ಅಪರೆಂಟ್ಲಿ ಬೇಕಾದಷ್ಟು ಕಾಣ್ತಾ ಇರ್ತದೆ, ಒಳಗಿರೋದಿಲ್ಲ. ಉದರ ವೈರಾಗ್ಯವಿದು ನಮ್ಮ ಮಧುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ, ಹಾಗಿರ್ತಾನೆ. ಆದರೆ ಇವರು ನೋಡಿದರೆ ಮನಸ್ಸಲ್ಲಿ ಭಕ್ತಿ ಇರ್ತದೆ, ತೋರ್ಸೋಕ್ಕೆ ವೈಭವ ಇರೋದಿಲ್ಲ. ಇದು ಯೋಚನೆ ಮಾಡಿದರೆ ಇನ್ನೊಬ್ಬರು ಟೀಕೆ ಮಾಡೋದು ನಮಗೆ ಸಾಧ್ಯವಾಗೋದಿಲ್ಲ. ಇವತ್ತು ನಮ್ಮ ಮನಸ್ಸೇ ನಮಗೆ ಅರ್ಥ ಆಗಿಲ್ಲ. ಅದಕ್ಕೆ ಯಾರೇ ಹೇಗೆ ಇದ್ರು ಒಳ್ಳೆಯದಾಗಲಿದ್ದರೆ ಸಂತೋಷ, ಯಾರ್ಯಾರು ಹೋಗ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಕನಕದಾಸ ಸರಿಯಾಗಿ ಉತ್ತರ ಕೊಟ್ಟುಬಿಟ್ಟೆ, ಯಾರು ಮೋಕ್ಷಕ್ಕೆ ಹೋಗ್ತಾರೆ ದೊಡ್ಡ ಸಮಸ್ಯೆ ಬಂತು. ಅವೆಲ್ಲ ಕಥೆ ಕೇಳೇ ಇರ್ತೇವೆ ನಾವು. ಯಾರು ಮೋಕ್ಷಕ್ಕೆ ಹೋಗ್ತಾರೆ, ವ್ಯಾಸರಾಜರು ಕನಕದಾಸರನ್ನು ಕೇಳೋಣ, ಎಲ್ಲರನ್ನ ಕೇಳೋಣ ಹೇಳ್ಬಿಟ್ರು. ಹುಡುದವರೆಲ್ಲ ತಮ್ಮನ್ನು ಬಿಟ್ಟು ಯಾರು ಹೋಗ್ಲಿಕ್ಕಿಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ರು. ಪಾಪ ವ್ಯಾಸರಾಯರು ಕನಕದಾಸರು ನೀವು ಹೇಳಿ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಕೇಳಿದ ತಕ್ಷಣ ಆಚಾರ್ಯರು ನಾನು ಶುರು ನಾನು ಹೋಗ್ತೇನೆ ನಾನು ಹೋಗ್ತೇನೆ ಇಲ್ಲ ಇಲ್ಲ ಶುರು ಮಾಡಿದ್ರು ಕನಕದಾಸ ಎಲ್ಲರಿಗೂ ಕೂಡ ಯಾರು ನೀವು ಯಾರು ಹೋಗೋದಿಲ್ಲ ನಾನು ಅಂತ ಅಷ್ಟ ಹೋಗೋದಿಲ್ಲ ಅಂತ ಹೇಳಿದ್ರು. ಎಲ್ಲರೂ ಸಿಟ್ಟು ಬಂದು ಯಾರು ಹೋಗ್ತಾರೆ ಅಂದರೆ ನಾನು ಹೋದ್ರೆ ಹೋಗ್ಬೋದು. ಇಷ್ಟು ಸಿಟ್ಟಾಗಿರ್ಬೇಕು ಆಚಾರ್ಯರಿಗೆ ಲೆಕ್ಕ ಹಾಕ್ರಿ, ಶಾಪ ಹಾಕೊಂಡು ಸಿಟ್ಟು ಬಂದಿರ್ತಾರೆ ಅವರು. ಏನು ಎಷ್ಟು ಅನ್ಯಾಯ ಇರುವುದು, ನಮ್ಮನ್ನೆಲ್ಲ ಹೋಗೋದಿಲ್ಲ ಅಂತ ಎಂತೆಂಥ ವಿದ್ವಾಂಸರುಗಳು ಎಂತೆಂಥ ಆಚಾರ ಹೋದ್ರು ನಾವು ಹೋಗೋದಿಲ್ಲವಂತೆ ತಾನು ಹೋಗ್ತಾರಂತೆ ಮಹಾಪುಣ್ಯ. ಎಷ್ಟು ಅಹಂಕಾರ ಅಂತ ಕೇಳ್ತಾ ಹೇಳ್ತಾರೆ ಸ್ವಾಮಿ. ಹಾಗೆ ಹೇಳಲಿಲ್ಲ ನಾನು ಹೋದರೆ ಹೋಗ್ಬೋದಂತೆ. ನಾನು ಅಂದರೆ ಅಹಂಕಾರ ವಿಮೂಢಾತ್ಮ ಕರ್ತಾ ಭೀತಿ ಮನ್ಯತೆ. ನಾನು ಹೋದರೆ ಯಾರು ಬೇಕಾದ್ರೂ ಮೋಕ್ಷಕ್ಕೆ ಹೋಗು, ನಾನು ಹೋಗದೆ ಹೋದರೆ ಯಾರೂ ಹೋಗೋದಿಲ್ಲ. ನಾನು ಅನ್ನೋದು ಇಲ್ಲಿ ನಾನು ಅಂತ ಐ ಅಲ್ಲ, ಅಹಂಕಾರ ಈಗೋ, ಆ ಈಗೋ ಹೋದರೆ ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ. ಈ ಕನಕ ದೊಡ್ಡವರ ಚರಿತ್ರೆ ಓದ್ದ ನಮಗೆ ಏನಾಗ್ತದೆ ಅಂದರೆ ನಮ್ಮ ಬಗ್ಗೆ ವಿಮರ್ಶೆ ಮಾಡಿಕೊಳ್ಳೋ ಭಾರಿ ಅನುಕೂಲವಾಗ, ನಾವೇನೋ ಭಾರಿ ಮಾಡಿಬಿಡ್ತೇವೆ ಅನ್ನೋ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಬರ್ತದೆ. ಇಲ್ಲದೆ ಹೋದರೆ ತೋರಿಕೆಯ ವ್ಯಾಪಾರನೇ ನಮಗೆ ಆಗೋದು. ಮನಮುಟ್ಟಿ ಪೂಜೆಯ ಮಾಡೋರು ಅನ್ನೋದು ಎತ್ತು ಕಾಣತಕ್ಕಂಥ ಅಂಶ ದಾಸಿ. ಇದೆಲ್ಲ ಹರಿಕಥಾ ಪ್ರಸಾರವನ್ನು ಕನೆಕ್ಟ್ ಮಾಡುತ್ತೆ. ಸಂಸ್ಕೃತ ವಿಕಾಸ ಗ್ರಂಥಗಳಿದೆ, ಕನ್ನಡದಲ್ಲಿರೋದು ಕಡಿಮೆ. ಆ ಕೊರತೆಯನ್ನು ತುಂಬಿಸಿದ ಹರಿದಾಸ. ಮನವನಿತ್ತರೆ ತನ್ನ ನೀವನು, ಮನದ ವೃತ್ತಿಗಳನುಸರಿಸಿ ಭೋಗಂಗಡಿಯವನು ತ್ರಿವಿಧ ಚೈತನ್ಯಕ್ಕೆ. ಇನ್ನೂ ದೊಡ್ಡ ಎಕ್ಸಾಂಪಲ್ ಬೇಕು ಅಂದರೆ ಭಾಗವತ ಪುರಾಣದ ನಾರದರ ಕಥೆ. ಚಾತುರ್ಮಾಸ್ಯ ಕಾಲ, ಯತಿಗಳ ಗುಂಪು ಬಂತು, ಹತ್ತಾರು ಯತಿಗಳು. ಶೂದ್ರಸ್ಥಿ ತಾಜ್ ಮನೆ ಕೆಲಸದವ್ರು, ಕಸಬುಸರೆ ಮಾಡೋ ಹೆಂಗಸು ಕರದ್ಲು, ಕೂಸು ನೋಡು ಎಷ್ಟು ಜನ ಜ್ಞಾನಿಗಳು ಬಂದಿದ್ದಾರೆ ಸೇವೆ ಮಾಡು ಅಂತೇಳಿ. ಏನು ಸೇವೆ ಮಾಡಬಹುದು ಲೆಕ್ಕ ಆಯಿತು. ನಾಲ್ಕು ತಿಂಗಳು ಸೇವೆ ಮಾಡಿದ್ರಂತೆ. ಮೊದಲು ಶೂದ್ರ ಸ್ತ್ರೀಯ ಮಗ ದಾಸಿ ಪುತ್ರ, ಏನು ಸೇವೆ ಮಾಡಬಹುದು? 5 ವರ್ಷದ ಹುಡುಗ ಇನ್ನೇನು ಸೇವೆ ಮಾಡಬಹುದು ಲೆಕ್ಕ ಹಾಕಿ. ವಿಜೇಂದ್ರ ಸ್ವಾಮಿಗಳು ಬರೀತಾರೆ, ಏನು ಸೇವೆ ಮಾಡಿ, ಅಡುಗೆ ಮಾಡೋಕ್ಕೆ ಬರುತ್ತಾ ಇಲ್ಲ, ಬಡಿಸೋಕ್ಕೆ ಬರುತ್ತಾ ಇಲ್ಲ, ಪಾಠ ಕೊಡ್ಲಕ್ಕೆ ಬರುತ್ತಾ ಇಲ್ಲ, ಯಾವುದೂ ಇಲ್ಲ. ಏನು ಮಾಡ್ತಿದ್ರಂತೆ? ಗೋಮ ಹಚ್ಚೋದು, ಎಲೆ ಶುದ್ಧ ಮಾಡೋದಂತೆ. 4 ತಿಂಗಳು ಮಾಡಿದ್ದಕ್ಕೆ ಆ ವ್ಯಕ್ತಿ ಇವತ್ತು ನಾರದ ಮುನಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಮಾಡಿದ ಸೇವೆ ಯಾವುದೋ ದೇವ್ರ ಪೂಜೆ ಎಲ್ಲ ಏನೂ ಅಲ್ಲ, ಯತಿಗಳ ಪಾದ ಪೂಜೆ ಕೂಡ ಅಲ್ಲ. ಅಂಥ ವ್ಯಕ್ತಿ ಇವತ್ತು ನಾರದ ಮುನಿಗಳು ಪೋಸ್ಟ್ಗೆ ಹೋದರು. ಯಾಕೆ ಅಂಥ ಇನ್ವಾಲ್ವ್ಮೆಂಟ್ ಇತ್ತವ್ರು, ಅಷ್ಟು ಶ್ರದ್ಧೆಯಿಂದ ಮಾಡಿದ್ರು. ಸಾಲಿಗ್ರಾಮ ಮುಟ್ಟಿದವ್ರಿಗೆ ಅಷ್ಟು ಪುಣ್ಯ ಬರೋ ಗ್ಯಾರಂಟಿ ಇಲ್ಲ, ನೆಲವನ್ನು ಸಾರಿಸಿದ್ರೆ ಅಷ್ಟು ಪುಣ್ಯ ಬರುತ್ತೆ. ಅದು ಪುಣ್ಯ ಕಟ್ಕೊಳ್ಳೋ ಆಲ್ಟ್ ಅಂತ ಕರೀತಾರೆ. ಪುಣ್ಯ ಅಂಬೋದೇನು ಆಲ್ಟ್ ಅಂತ, ಅದು ಎಲ್ಲರಿಗೂ ಪುಣ್ಯ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ನಾವು ಆಲ್ಟ್ ಒಂದು ಕಲೆ, ಅದು ಒಂದು ಚಿತ್ರ ಬರೆಯೋದೊಂದು ಕಲೆ, ಹೇಳೋದೊಂದು ಕಲೆ, ಪ್ರತಿಯೊಂದು ಕೂಡೋದೊಂದು ಕಲೆ ಅಂತ ಹೇಗೆ ಹೇಳ್ತಾರೆ. ಆತ ನಮ್ಮ ದೊಡ್ಡ ಯೋಗಾಂಗ ಅದು ಒಂದು. ಹಾಗೇನೆ ಇವತ್ತು ದೇವರನ್ನು ಒಲಿಸೋದು, ಪುಣ್ಯ ಸಂಪಾದನೆ ದೊಡ್ಡ ಆಲ್ಟ್ ಅದು ಒಂದು. ಅದಕ್ಕೆ ಅಧಿಕ ಮಾತ್ರ ಬರೀ ಸ್ನಾನ, ಎಂಥ ಪುಣ್ಯ ಬರುತ್ತೆ ಯೋಚನೆ ಮಾಡಿ. ಬರೀ ಸ್ನಾನ, ಬರೀ ಮೌನ, ಬರೀ ಉಪವಾಸ, ಊಟಕ್ಕೂತ ಮೌನ ಮಾಡಿ ಸಾಕು ಅಂತ ಹೇಳ್ತಾರೆ. ಊಟಕ್ಕೂತ ಮೌನ ಮಾಡಿ, ಆಗಲೇ ಎಲ್ಲ ವಿಶೇಷ ಮಾತಾಡೋದು. ಊಟಕ್ಕೂತ ಮೀಟಿಂಗ್ ಮಾಡಿ, ಎಲ್ಲ ಮೀಟಿಂಗ್ ಮಾಡ್ತಾ ಇರ್ತಾರೆ ಊಟಕ್ಕೂತ, ತಪ್ಪು. ಊಟಕ್ಕೂತಾಗ ಮೌನವನ್ನು ಯಾವ ಕಾಲಕ್ಕೂ ಮಾಡಬೇಕು, ಒಂದು ದಿವಸ ಅಲ್ಲ ಯಾವಾಗಲೂ ಮಾಡಬೇಕು. ಆದರೆ ಅಧಿಕ ಮಾಸದಲ್ಲಿ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಹೆಚ್ಚು ಮಾಡಿ ಅಂತ ಮೌನ. ಸ್ನಾನ ಕಾಲಕ್ಕೆ ಮೌನ, ಹೋಮದ ಕಾಲಕ್ಕೆ ಮೌನ, ಭೋಜನದ ಕಾಲಕ್ಕೆ ಮೌನ. ಈ 3 ಸಮಯದಲ್ಲಿ ಮೌನ ಆಚರಣೆ ಮಾಡಿದರೆ ವಿಶೇಷ ಪುಣ್ಯ ಬರುತ್ತೆ. ಇಷ್ಟು ಮಾಡಿ ಅದಕ್ಕೆ ಉದ್ಯಾಪನೆ ಅಂತ ಮಾಡಬೇಕಂತೆ. ಏನು ಕೊಡಬೇಕು ಅಂದರೆ ಗಂಟೆ ದಾನ ಮಾಡಿ ಅಂತ ಹೇಳ್ತಾರೆ. ಮೌನ ಅಂದ ಮೌನಕ್ಕೆ ಫಲ ಗಂಟೆ ದಾನ ಮಾಡಬೇಕು. ಚೀಪೆಸ್ಟ್ ಮತ್ತೆ ಅದೇ ಬಂಗಾರದ ಗಂಟೆ ಏನಲ್ಲ, ಕಂಚಿನ ಗಂಟೆ ಅಷ್ಟೇ. ಭಾರಿ ಸುಲಭದ ವ್ರತದ ಅದು ಮಾಡಿದರೆ ಮೌನ ವ್ರತದ ಉದ್ಯಾಪನೆಯ ಒಂದು ವಿಶೇಷವಾದ ದಾನ ಇದೆಲ್ಲ. ಅದಕ್ಕೆ ಕಲೆ ಅಂತ ಕರೆದಿತ್ತು. 1 ತಿಂಗಳಷ್ಟೇ ಎಷ್ಟು ಸಾಧನೆ ಮಾಡಲಿಕ್ಕೆ ಬರುತ್ತೆ ಅವನಿಗೆ. ಚಾತುರ್ಮಾಸ್ಯ ಒಂದು ಸಾಧನೆಯ ಕಾಲ, ಕಾಲ ಕಾಯ್ತಾ ಇರಬೇಕು ನಾವು. ಯಾವ ಇದು ಯಾವ ಮಾಸ, ಇದಕ್ಕೆ ಯಾರ ದೇವತೆಗಳು, ಏನು ಕೆಲಸ ಮಾಡೋಕ್ಕೆ ಬರುತ್ತೆ ಯೋಚನೆ ಮಾಡಿದರೆ ಗಲಾಟೆಯಲ್ಲೇ ಮಾಡ್ಕೊಂಡು ಹೋಗ್ಬೋದು. ಕೆಲವು ಹುಡುಗರು ಏನೋ ಓದಿರ್ತಾರೆ, ಬರೀಲಿಕ್ಕೆ ಸರಿಯಾಗಿ ಬರದೆ 90 ಬರಲ್ಲಿ 80 ಬರಲ್ಲಿ 50 ತೊಗೊಂಡು ಫೇಲ್ ಆಗಿಬಿಡ್ತಾರೆ. ಕೆಲವು ಕಡಿಮೆ ಓದ್ದವನು ಒಳ್ಳೆ ಆರ್ಟಿಸ್ಟಿಕ್ಕ ಯೋಚನೆ ಮಾಡ್ತಾನೆ, ಹೆಚ್ಚು ನಂಬರ್ ತೊಗೊಂಡ್ಬಿಡ್ತಾನೆ. ಪ್ರೆಸೆಂಟೇಷನಲ್ಲಿ ಒಂದು ವಿಶೇಷವಾದಂಥ ಸಿದ್ಧಿ ಇರುತ್ತೆ. ಅದಕ್ಕೇನೆ ಮನವನಿತ್ತರೆ ತನ್ನ ನೀವನು, ಮನದ ವೃತ್ತಿಗಳನ್ನು ಸರಿಸಿ ಭೋಗಂಗಡಿಯವನು ತ್ರಿವಿಧ ಚೇತನಕ್ಕೆ. ತ್ರಿವಿಧ ಚೇತನಕ್ಕೆ ಅಂತ ಹೇಳಿದ್ರಿಂದ ಸಾತ್ವಿಕರು ಸಾತ್ವಿಕ ಮನೋವೃತ್ತಿ ಹೊಂದಿರ್ತಾರೆ, ರಾಜಸರು ರಾಜಸ ಮನೋವೃತ್ತಿ ಹೊಂದಿರ್ತಾರೆ, ತಾಮಸರು ತಾಮಸ ಮನೋವೃತ್ತಿ ಹೊಂದಿರ್ತಾರೆ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ, ಸಾತ್ವಿಕ ಫಲ ರಾಜಸ ಫಲ ತಾಮಸ ಫಲ ಅಂತ ಅವರಿಗೆ ತಕ್ಕಂಥ ಫಲ ಕೊಡ್ತಾನೆ ಹೊರತು ಉತ್ತಮ ಫಲ ಕೊಡೋದಿಲ್ಲ. ಇಷ್ಟು ಹೇಳಿ ಮನದ ವೃತ್ತಿಗಳನುಸರಿಸಿ ಭೋಗಂಗಡಿಯವನು ತ್ರಿವಿಧ ಚೇತನಕ್ಕೆ, ಮನವನಿತ್ತರೆ ತನ್ನ ನೀವನು, ಇಷ್ಟೆಲ್ಲ ಹೇಳಿಬಿಟ್ಟು ಇದನ್ನೆಲ್ಲ ಬಿಟ್ಟುಬಿಟ್ಟು ತನುವ ದಂಡಿಸಿ ದಿನ ದಿನದಿ ಸಾಧನೆಯ ಮಾಡಿಪರಿಗೆ ತಪನು ಸ್ವರ್ಗಾದಿ ಭೋಗಗಳ ಇದೆಲ್ಲ ಬಿಟ್ಟುಬಿಟ್ಟು ಮನನ್ನು ಕೊಡು. ದೇವರ ಮನಸ್ಸನ್ನು ಕೊಡಲಿಲ್ಲ. ಅವ್ರೇನು ಮಾಡಿದ್ರು? ತನುವ ದಂಡಿಸಿ, ದೇಹ ದಂಡನೆ ಮಾಡಿದ್ದು ಮಾಡಿದ್ದೇನೆ, ನಮ್ಮಲ್ಲಿ ದೊಡ್ಡ ಜನ ಸಿಗ್ತಾರಂತ. ತನುವ ದಂಡಿಸಿ ದಿನ ದಿನದಿ ಸಾಧನೆಯ ಮಾಡಿಪರಿಗೆ ತಪನು ಸ್ವರ್ಗಾದಿ ಭೋಗಗಳ ದೇಹ ದಂಡನೆ ಮಾಡ್ತಾರೆ. ಈ ಪದ್ಯ ಸರಿಯಾಗಿ ಅರ್ಥ ಮಾಡೋಕೆ ಹೋಗಿ ಮಾತನ್ನ ಮಿಸ್ಲೀಡಿಂಗ್ ಆಗುತ್ತೆ. ತನುವ ದಂಡಿಸೋದು ಅಂದ್ರೆ ಏನು? ಏಕಾಶಿ ವ್ರತ ತನು ದಂಡಿಸೋ, ತನುವ ದಂಡಿಸಬೇಡಿ ಅಂತ ಆಸೆ ಹೇಳ್ದ ಕೇಳುತ್ತೆ. ತನುವ ದಂಡಿಸಿ ಸಾಧನೆ ಮಾಡಿದ್ರೆ ಸ್ವರ್ಗ ಸಿಗುತ್ತೆ. ಮನವನ್ನು ದಂಡಿಸಿದ್ರೆ ಮೋಕ್ಷ, ತನುವನ್ನು ದಂಡಿಸಿದ್ರೆ ಸ್ವರ್ಗ. ನಮಗೇನಿಸುತ್ತಾಗ ದೇಹ ದಂಡನೆ ಮಾಡಬಾರದು, ಮನಸ್ಸುದ್ಧ ಇದ್ರೆ ಸಾಕು ಅನಿಸ್ಬಿಡುತ್ತೆ. ಅದಕ್ಕೆ ಅನೇಕರು ಇವತ್ತು ನಮ್ಮ ಬ್ರಾಹ್ಮಣರಲ್ಲೇ ಅನೇಕರು ಏಕಾಶಿ ವ್ರತ ಮಾಡೋದಿಲ್ಲ. ಯಾತಕ್ಕೆ ಅಂದರೆ ತನುವ ದಂಡಿಸಬೇಡಿ ಅಂತ ಹೇಳಿದ್ಲ ಗೀತೆ, ತನುವ ದಂಡಿಸಬಾರ್ದು ಅಂತ ಹೇಳಿದ್ದ. ಉಪವಾಸ ಮಾಡಿದ್ರೆ ದೇಹ ದಂಡನೆ ಆತ್ಮ ನೋಯುತ್ತೆ, ಅದಕ್ಕೋಸ್ಕರ ಉಪವಾಸ ಮಾಡಬಾರ್ದು. ನೋಡು ಒಳ್ಳೆ ಲಾಜಿಕ್ ಇಟ್ಕೊಂಡು ಮಾತಾಡ್ತ ಅದನ್ನು ಹೇಳ್ತಾರೆ ದಾಸರು. ಅಲ್ಲ, ಅದನ್ನು ತನುವ ದಂಡಿಸು ಅಂತ ಹೇಳಿದರೆ ಆ ರೀತಿ ದಂಡನೆ ಮಾಡೋದನ್ನ ತಪ್ಪು ಅಂತ ದಾಸ ಹೇಳ್ತಾ ಇಲ್ಲ. ಅದನ್ನು ಮಾಡಲೇಬೇಕು. ಇನ್ನು ಭೀಷ್ಮ ಪಂಚಕ ಮಾಡಬಹುದು, ವಿಷ್ಣು ಪಂಚಕ ಮಾಡಬಹುದು. ಚಾಂದ್ರಾಯಣ ವ್ರತ ಅಂತ ಒಂದಿದೆ, ಕೃಚ್ಛನ ಅಂತ ಒಂದು ವ್ರತ ಇದೆ, ಅನೇಕ ವ್ರತಗಳಿವೆ. ಇದರಲ್ಲಿ ಏಕಭುಕ್ತ ನಕ ಇದೆ, ನಕ್ತ ಭೋಜನ ಅಂತ ಇದೆ. ಬೆಳಗ್ಗಿನ ಪೂರ್ತಿ ಉಪವಾಸ, ರಾತ್ರಿ ಮಾತ್ರ ಭೋಜನ ಮಾಡೋದು. ಅಧಿಕ ಮಾಸದ ಕಾಲಕ್ಕೇನೆ ಒಂದು ತಿಂಗಳು. ಅಧಿಕ ಮಾಸಕ್ಕೂ ಚಾತುರ್ಮಾಸಕ್ಕೂ ಏನು ವ್ಯತ್ಯಾಸ ಅಂದರೆ, ಚಾತುರ್ಮಾಸ ಪ್ರತಿ ತಿಂಗಳು ಪ್ರತಿ ವರ್ಷನೂ 4 ತಿಂಗಳು ಮಾಡಬೇಕು, ಆಗ ಎಷ್ಟು ಪುಣ್ಯ ಬರ್ತದೋ. ಅಧಿಕ ಮಾಸ 33 ತಿಂಗಳಿಗೆ ಒಮ್ಮೆ ಮಾಡಿದಾಗ ಈಕ್ವಲೆಂಟ್ ಆಗುತ್ತಂತ, ಅಷ್ಟು ಶಕ್ತಿ ಇದೆ ಅಂತ ಹೇಳಿ. ಒಂದೇ ತಿಂಗಳಲ್ಲಿ ಧಾರಣೆ ಪಾಲನೆ, ಚಾತುರ್ಮಾಸ ಪೂರ್ತಿ ಧಾರಣೆ ಪಾಲನೆ ಆಗ 4 ತಿಂಗಳು ಮಾಡಬೇಕು. ಒಂದು ತಿಂಗಳು ಮಾಡಬಹುದು, ಪೂರ್ಣ ಅಂತ ಕೌಂಟ್ ಆಗೋದಿಲ್ಲ, ಸ್ವಲ್ಪ ಕಡಿಮೆ ಇದ್ದಾಗಲೇ. ಅಧಿಕ ಮಾಸ ಒಂದೇ ತಿಂಗಳು ಫುಲ್ ಧಾರಣೆ ಪಾಲನೆ. ಅಧಿಕ ಮಾಸ 1 ತಿಂಗಳ ಸ್ನಾನ, 33 ತಿಂಗಳು ಪುಣ್ಯ ಬಂತು, ಅಷ್ಟು ಸ್ನಾನ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಅಷ್ಟು ದಿವಸ ಸ್ನಾನ ಮಾಡ್ತಿರಬೇಕು. ಈ ವಿಶೇಷ ಸ್ನಾನಕ್ಕೆ ವಿಶಿಷ್ಟ ಮಹತ್ವ ಬಂತು, ಒಂದೇ ತಿಂಗಳು, ಅದಕ್ಕೆ ಪರ್ವಕಾಲ ಅಂತ ಕರೀತಾರೆ. ತನುವ ದಂಡನೆ ಮಾಡೋದ್ರಲ್ಲಿಗೆ 3 ದಿವಸಕ್ಕೊಮ್ಮೆ ಊಟ ಮಾಡೋದು, 3 ದಿವಸಕ್ಕೊಂದ್ಸರ್ತಿ ಊಟ ಅಷ್ಟೇ, ಅದು ಸಾಯಂಕಾಲ. ಮತ್ತೆ ವಿಷ್ಣು ಪಂಚಕ ಮಾಡಿದಾಗ, ವಿಷ್ಣು ಪಂಚಕ ಮಾಡಿದಾಗ 5 ಉಪವಾಸ, ಎಷ್ಟು ಬೇಕಾದ್ರೂ ಮಾಡಿ, ಅದಕ್ಕೆಲ್ಲ ಫಲ ಇದೆ. ತನುವ ದಂಡಿಸಬೇಡಿ ಅಂತ ಹೇಳ್ತಾರಲ್ಲ ದಾಸರು. ಇವತ್ತು ನಮ್ಮಲ್ಲಿ ಆಗಿರೋದು ಹಾಗೆ, ತುಂಬ ಜನ ವ್ರತ ಉಪವಾಸ ಮಾಡದೇ ಇದ್ದವರಿದ್ದಾರೆ, ಮಾಡೋರಿದ್ದಾರೆ. ಅವರು ದೇಹ ದಂಡನೆ ಮಾಡಿ ಗೊತ್ತೇ ಹೊರತು ಈ ಮನಸ್ಸನ್ನು ಹಾಕಿ ಗೊತ್ತಿರೋದಿಲ್ಲ, ಇಲ್ಲಿ ಫೇಲ್ ಆಗ್ತಾರೆ. 99% ಜನ ವ್ರತ ಉಪವಾಸ ಮಾಡೋರೊಳಗೆ ಅವರಲ್ಲಿ ದೇಹ ದಂಡನೆ ಕೊಡೋ ಮಹತ್ವವನ್ನು ಮನೋನಿಗ್ರಹಕ್ಕೆ ಕೊಡೋದಿಲ್ಲ. ಆದ್ದರಿಂದ ಅವರಿಗೆ ಫಲ ಕಡಿಮೆ ಬರುತ್ತೆ, ಹೆಚ್ಚು ಫಲ ಬರೋದಿಲ್ಲ. ತರುವ ದಂಡಿಸಬೇಡಿ ಅಂತ ಶಾಸ್ತ್ರ ದಾಸರ ಮಾತಲ್ಲ, ಆಚಾರ್ಯರ ಮಾತಲ್ಲ. ಬರೀ ತನುವ ದಂಡನೇ ದೊಡ್ಡದು ಅಂತ ತಿಳ್ಕೊಂಡ್ಬಿಡಬೇಡಿ. ಮನಸ್ಸು ಕಂಬೈನ್ ಆದಾಗ ಬರುತ್ತೆ, ಅದೇನು ಯೋಚನೆ. ಮನಸ್ಸು ಕಂಬೈನ್ ಆದರೆ ಧ್ರುವ ಎಂಥ ತಪಸ್ ಮಾಡಿದ್ರು, ದೇಹ ದಂಡನೆ ಅಲ್ಲವೇ ಅವರು ಮಾಡಿದ. ಅತ್ರಿಮುನಿಗಳು ಭಗವಂತನ ದತ್ತಾತ್ರೇಯ ರೂಪವನ್ನು ತಮ್ಮ ಮಗನನ್ನ ಪಡಿಬೇಕಾದರೆ 36,000 ವರ್ಷ ತಪಸ್ ಮಾಡಿದರೆ ಅದು ಎಂಥದ್ದು ಉಪವಾಸ. ಮತ್ತೆ ಊರ್ಧ್ವಬಾಹು ನಭೋದೃಷ್ಟಿಗೆ ಮೇಲಕ್ಕೆ ತಲೆ ಮಾಡಿದ್ದಾರೆ, ಕಣ್ಣು ನೋಡ್ತಾ ಇದ್ದಾರೆ, ಒಂದು ಕಾಲ ಮೇಲಲ್ಲ, ಕಾಲು ಹೆಬ್ಬೆರಳ ಮೇಲೆ ನಿಂತಿದ್ದಾರೆ. 36,000 ವರ್ಷ ದೇಹ ದಂಡನೆ ಅಲ್ಲವೇನದು ಮಾಡಿದ್ದಾರೆ, ಆದರೆ ಪೂರ್ತಿ ದೇವ್ರ ಕಡೆ ಮನಸ್ಸು ಹಾಕಿಬಿಟ್ಟಿದ್ದಾರೆ. ಆದರೆ ದೇಹ ದಂಡನೆ ಮಾಡಿ ದೇವ್ರ ಕಡೆ ಮನಸ್ಸಿಟ್ಟು ಮಾಡಬೇಕೇ ಹೊರತು ಮೆಕ್ಯಾನಿಕಲ್ ಮಾಡಿದರೆ ಉಪಯೋಗ ಇಲ್ಲ. ದಾಸ್ ಹೇಳಿದ್ದು ಅದನ್ನು ಅನೇಕರು ತಿಳ್ಕೊಂಡಿದ್ದೇನು, ತೆರೋದ್ರೆ ಮಾಡಲಬಾರದು. ಬರೀ ಮನಸ್ಸು ಮಾತ್ರ ದೇವ್ರ ಕಡೆ ಹಾಕಬೇಕು, ನಾ ದೇವ್ರ ಪೂಜೆ ಮಾಡೋದಿಲ್ಲ, ಭಾರಿ ಶುದ್ಧವಾದ ಮನಸ್ಸು ಅಂತ ಹೇಳ್ತಾರೆ. ಈ ಮಾತಾಡಬೇಕಾದ್ರೆ ಅಶುದ್ಧವಾಗಿದೆ ಅಂತ ಗೊತ್ತಾಗುತ್ತೆ ಅವ್ರ ಮನಸ್ಸು. ಆ ಮಾತು ಹೇಳಬಾರ್ದು. ದೇಹ ದಂಡನೆ ಎಂಬುದು ಅನಿವಾರ್ಯವಾದವು. ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛರಾಯ ತಪಸೆ ಚೇಹ ಪ್ರೇತ್ಯ ಅನಂತ ಸುಖಾಯಿತ. ದೇಹ ದಂಡನೆ ಮಾಡಲಿಕ್ಕೆ ಇವತ್ತು ಪರಮಾತ್ಮ ನಮಗೆ ಜನ್ಮ ಕೊಟ್ಟರು. ಮಿಲಿಟ್ರಿಯವರು ದೇಹ ದಂಡನೆ ಮಾಡಿದಾಗ ಹೋದರೆ ಒಂದಿಸ ಇಟ್ಕೊಂಬೋದಿಲ್ಲ. ಎಷ್ಟು ಕವಾಯತ್ ಮಾಡ್ತಾರೆ ಗೊತ್ತು, ಪೊಲೀಸರ ಕೈಲೆಲ್ಲ ಕೂಡ ಯುದ್ಧದ ಕಾಲಕ್ಕೆ ಎಷ್ಟು ಕಟ್ಪಡ್ತಾರೋ ಅದಕ್ಕಿಂತ ಜಾಸ್ತಿ ಕಟ್ಪಡಬೇಕಾಗುತ್ತೆ. ದಿವಸ ಇಷ್ಟೊತ್ತು ಮಾಡಲೇಬೇಕು, ದೇಹ ದಂಡನೆ ಇದ್ದೇ ಇದೆ, ಇಲ್ಲರೂ ಯುದ್ಧ ಮಾಡೋಕ್ಕಾಗೋದಿಲ್ಲ ನಾಳೆ ಅವರಿಗೆ. ಅದೇ ರೀತಿಯಲ್ಲಿ ನಾವೆಲ್ಲ ಕೂಡ ಇವತ್ತು ಚಿಕ್ಕ ವಯಸ್ಸಿಂದ ಮಾಡದೆ ಹೋದರೆ ಮುಂದೆ ಸಾಧನೆ ಮಾಡೋಕ್ಕಾಗೋದಿಲ್ಲ, ದೇಹ ದಂಡನೆ ಆಗಲೇಬೇಕು. ಆದರೆ ಮನಸ್ಸಿಟ್ಟು ಮಾಡಬೇಕು, ಇದನ್ನು ದಾಸರು ಹೇಳಿದ್ದ. ಅದನ್ನೇ ಪುರಂದರದಾಸರು ಹೇಳಿದ್ದು, ತನುಶುದ್ಧಿ ಇಲ್ಲದ ಬಗ್ಗೆ ತೀರ್ಥದ ಫಲವೇನು, ಮನಶುದ್ಧಿ ಇಲ್ಲದ ಬಗ್ಗೆ ಮಂತ್ರದ ಫಲವೇನು, ಮಿಂದರೇನು ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ವ್ರತ ಉಪವಾಸವನ್ನು ಮಾಡಲೇಬೇಕು. ಆದರೆ ಮನಸ್ಸನ್ನು ಕೇಂದ್ರೀಕರಿಸಿ ಮಾಡಬೇಕು. ನಮಗೆ 2 ಪಾಯಿಂಟ್ ಬಂತೀಗ, ಮನಸ್ಸು ಕೇಂದ್ರೀಕರಿಸೋದು ಆಗಬೇಕು, ತನುವನದ ಮನೋನಿಗ್ರಹ, ದೇಹ ದಂಡನೆ 2 ಆಗಬೇಕು. ಒಂದು ಮಾತ್ರ ನಾವು ಮಾಡ್ತೇವೆ, 2 ಆಗೋದಿಲ್ಲ ಅಂದರೆ ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು ಅಂದರೆ ದೇಹದಂಡನೆಗಿಂತ ಮನೋನಿಗ್ರಹ ಜಾಸ್ತಿ ಒತ್ತು ಕೊಡಬೇಕು. ಅದು ದಾಸರ ಪಿತ್ರ. ಎರಡು ಮಾಡಬೇಕಾದ್ರೆ ಒಂದು ಮಾಡಬೇಕು. ಅದನ್ನು ಹೇಳ್ತಾರೆ ಅಂತಃಶೌಚ ಬಾಹ್ಯ ಶೌಚ ಅಂತ. ಶೌಚ ಎರಡು ವಿಧ, ಮನಃಶುದ್ಧಿ ದೇಹಶುದ್ಧಿ, ಎರಡು ಇರಬೇಕಾದ್ದೇ ನಂಬರ್ ಒನ್. ಎರಡಲ್ಲಿ ಒಂದನ್ನು ಬಿಡೋದಾದರೆ ಮನಃಶುದ್ಧಿ ಮಾತ್ರ ಬಿಡಬೇಡಿ ಅಂತ ಹೇಳ್ತಾರೆ. ಮನಃಶುದ್ಧಿ ಒಳಗಿದ್ದು ಅದು ಬಿಡಲೇಬಾರದು. ದೇಹಶುದ್ಧಿಗಿಂತ ಮನಃಶುದ್ಧಿ ಮುಖ್ಯ. ಅದೇನೋ ಕೆಲವು ಅಪಾರ್ಥ ಮಾಡಿಕೊಂಡು ಮನಃಶುದ್ಧಿ ಇದ್ರೆ ದೇಹಶುದ್ಧಿ ಬೇಕಿಲ್ಲ ಅಂತ ತಾವೇ ಬರ್ಕೋಬಿಟ್ರು ಟಿಪ್ಪಣಿನ, ಹಾಗೆ ಮಾಡ್ಕೋಬಾರ್ದು. ಎರಡೂ ಬೇಕು. ಬಿಡೋದಾದರೆ ದೇಹಶುದ್ಧಿಯನ್ನು ಬಿಡಬಹುದು, ಮನಃಶುದ್ಧಿಯನ್ನಲ್ಲ. ದೇಹದಂಡನೆ ಬಿಡಬಹುದು, ಮನೋದಂಡನೆಯನ್ನಲ್ಲ. ಮನಸ್ಸು ವಶಕ್ಕೆ ಬರಲಿ ಅಂತ ನಾವು ಉಪವಾಸ ಮಾಡೋದು. ಅದೇ ಬರದೆ ಹೋದ್ರೆ ಏನು ಉಪಯೋಗ ಮಾಡಿ? ಈಗ ಈ ಮಾತನ್ನು ಆಚಾರ್ಯ ಒತ್ತಿ ಹೇಳ್ತಾರೆ, ರಾಗದ್ವೇಷವು ವ್ಯಧಿ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ, ತಾಬುಭವು ವ್ಯಧಿ ನಶ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ಗೀತಾ ಭಾಷೆಯಲ್ಲಿ ಆಚಾರ್ಯರ ಮಾತು, ನೀವು ಕಾಮಕ್ರೋಧ ಬಿಟ್ಟಿಲ್ಲ ಮತ್ತೆ ತಪಸ್ ಮಾಡ್ತೀರಿ ಅಂತ ಹೇಳ್ತಾರೆ ಆಚಾರ್ಯ. ಕಾಮಕ್ರೋಧ ಬಿಟ್ಟಿಲ್ಲ ಮತ್ತೆ ತಪಸ್ ಮಾಡ್ತೀರಿ, ಬಿಟ್ಬಿಡಿ ಅಂತ. ಕಾಮಕ್ರೋಧ ಬಿಟ್ಟಿದ್ದೀರಿ ಮತ್ತೆ ತಪಸ್ ಮಾಡ್ತೀರಿ, ಬಿಟ್ಬಿಡಿ ಅಂತ. ಎಷ್ಟು ಖುಷಿ ಆಗುತ್ತೆ ಗೊತ್ತಾಗುತ್ತೆ, ತಪಸ್ ಮಾಡಬಾರ್ದು ಅಂತ ಕಾಣುತ್ತೆ ಅಂತ ತಿಳ್ಕೊಂಡ್ಬಿಡುತ್ತೆ. ಅವ್ರು ಹೇಳ್ತಾರೆ ಕಾಮಕ್ರೋಧ ಬಿಟ್ಟಿಲ್ಲ ಅಂದರೆ ನೀವು ತಪಸ್ ಮಾಡಬೇಕಾಗಿಲ್ಲ, ಯಾಕಂದ್ರೆ ವೇಸ್ಟ್ ಅದು. ಕಾಮಕ್ರೋಧ ಬಿಡದೆ ಹೋದ ಮೇಲೆ ತಪಸ್ ಮಾಡಿ ಏನು ಉಪಯೋಗ? ಬಿಟ್ಟಿದ್ದೀರಾ ಮತ್ತೆ ತಪಸ್ ಬೇಕಾಗಿಲ್ಲ, ರಿಸಲ್ಟ್ ಬಂದಾಗಿದೆ, ಮತ್ತೆ ಯಾಕೆ ಈಗ ಊಟ ಆದ್ಮೇಲೆ ಮತ್ತೆ ಅಡುಗೆ ಹಾಕಿಟ್ಕೋತೀರಿ ಅಂತಾರಲ್ಲ ಆತ. ಕೆಲಸನೇ ಬಂದಾಗಿದೆ ಮತ್ತೆ ಘೋಷಣೆ ಮಾಡ್ತೀರಿ. ಇದರ ಅರ್ಥ ಏನು ಅಂದರೆ ರಾಗದ್ವೇಷ ಗೆಲ್ಲೋದೇ ತಪಸ್ಸು ಅಂತ. ಕಾಮಕ್ರೋಧ ಗೆಲ್ಲೋದೇ ತಪಸ್ಸು. ಕಾಮಕ್ರೋಧ ಗೆಲ್ಲ ಆಸ್ಪೆಕ್ಟ್ ಬಿಡೋದಾದರೆ ವ್ರತ ಮಾಡಿ ಪ್ರಯೋಜನ ಇಲ್ಲ. ನಮ್ಮಲ್ಲಿ ತುಂಬ ಜನಗಳು ಈ ಥರ ದಾರಿ ತಪ್ಪುತ್ತಾರೆ. ಅದನ್ನು ಯೋಚನೆ ಮಾಡ್ತೀವಿ. ಮನಸ್ಸಿನ ನಿಗ್ರಹ, ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿ ಅಂದರೆ ಇನ್ನೇನೂ ಅಲ್ಲ, ದೇವ್ರ ಕಡೆ ಹೋಗ್ಬೇಕು ಅದು ಮುಖ್ಯ. ಬರೀ ಮನ ಸುಮ್ಮನೆ ಕೂತ್ಕೊಂಡ್ರೆ ಮನೋನಿಗ್ರಹ ಅಲ್ಲ, ದೇವ್ರ ಕಡೆ ಹೋಗ್ಬೇಕು. ಪ್ರಮಾಣಂ ಕುರು ಮಾನಸ ಮೀಶ ಪದೆ, ಆ ಭಾವನೆ ಬರದೆ ಹೋದರೆ ವ್ರತ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೊಂದು ನಮ್ಮಲ್ಲಿ ಶಾಸ್ತ್ರ ವ್ಯವಸ್ಥೆ ಮಾಡಿಬಿಟ್ಟು, ಇವತ್ತು ಮಾಡಲೇಬೇಕಾದ ವ್ರತ, ಮಾಡಬಹುದಾದ ವ್ರತ ಅಂತ ಎರಡು ಮಾಡಿದೆ. ಮಾಡಲೇಬೇಕಾದ ವ್ರತ ಅಂದ್ರೆ ಏನು? ಏಕಾಶಿ ವ್ರತ. ಕಷ್ಟ ಇಷ್ಟ ಪ್ರಶ್ನೆ ಇಲ್ಲ, ಮಾಡಲೇಬೇಕು, ನೋ ಚಾಯ್ಸ್. ಕೃಷ್ಣಾಷ್ಟಮಿ ವ್ರತ ಮಾಡಲೇಬೇಕು, ಬಿಡಾಗಿಲ್ವೇ, ಎಷ್ಟು ಬೇಕಿದ್ರು ಮಾಡು, ಬಿಡಬೇಡ. ಮತ್ತೆ ದೇಹದಂಡನೆ ಅಂತ ಕೇಳಿದರೆ ವಿಶ್ವಪಂಚಕ, ಶಕ್ತಿ ಇದ್ರೆ ಮಾಡು. ತಕ್ಷಣ ಕೊಟ್ರು ವಿಷ್ಣುಪಂಚಕ, ಶಕ್ತಿ ಇದ್ರೆ ಮಾಡು. ಇಮ್ಮಿಡಿಯೇಟ್ ರೆಮಿಡಿ ಕೊಟ್ರು. ಅರ್ಥ ಮಾಡ್ಕೊಂಡು ಬಿಟ್ರೆ ವ್ರತ ಮಾಡ್ತೀವಿ ಎಂಬ ಗಲಾಟೆಗೆ ಮನೆಯವರಿಗೆಲ್ಲ ಭಾರಿ ಟೆನ್ಷನ್. ಕೆಲವರಿಗೆ ಅವ್ರು ವ್ರತ ಮಾಡ್ತಾರೆ, ಉಳಿದವ್ರು ಗಡಗ ನಡುತ್ತಾ ಕೂತಿರ್ಬೇಕು. ಯಾಕೆಂದ್ರೆ ಏನಾಗ್ತಾರೋ, ಯಾವ ಕಾಲಕ್ಕೆ ಏನಾಗ್ತಾರೋ ಗೊತ್ತಿರೋದಿಲ್ಲ, ಭಯಂಕರ. ಹಾಗಾಗಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಹಿಂಸೆ ಪಡಿಸಿ ವ್ರತ ಮಾಡೋದಕ್ಕಿಂತ ವ್ರತ ಮಾಡದೇ ಇರೋದೇ ಭಾರಿ ವಿಷಯ. ಯಾಕೆ? ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ ವ್ರತ ಅಲ್ಲ, ಮನಸ್ಸಿನ ನೆಮ್ಮದಿ ಸಿಕ್ಕರೆ ಮಾತ್ರ ವ್ರತ. ಇದು ಯಾವುದೇ ವ್ರತ ಉಪವಾಸ ಮಾಡಿದ ಮೇಲೆ ಅದು ಸಿದ್ಧಿ ಆಗಿದೆಯಲ್ಲೋ ಅಂತ ಹೇಳೋದಕ್ಕೆ ಗುರುತು ಎರಡಂತೆ. ಒಂದು, ಜ್ಞಾನಿಗಳು ಸಂತೋಷ ಪಡಬೇಕು, ಮನಸ್ಸಿಗೆ ನೆಮ್ಮದಿ ಸಿಗಬೇಕು. ಮನಸ್ಸಿಗೆ ನೆಮ್ಮದಿ ಸಿಗೋದ್ರ ಪಾಸಿಟಿವ್ ಆಸ್ಪೆಕ್ಟ್ ಅಂದರೆ ದೇವರಲ್ಲಿ ಭಕ್ತಿ ಜಾಸ್ತಿ ಆಗಬೇಕು. ಅದಾಗದೆ ಹೋದರೆ ಶ್ರಮಯೇವ ಹಿ ಕೇವಲಂ, ಭಾಗವತದ ಮಾತು. ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು ಯಹ ನೋತ್ಪಾದಯೇ ದ್ಯತಿರತಿಂ ಶ್ರಮಯೇವ ಹಿ ಕೇವಲಂ, ಭಾಗವತದ ಮಾತು. ನಾವು ಮಾಡಿದ ಪುಣ್ಯ ಕಾರ್ಯ ದೇವರಲ್ಲಿ ಭಕ್ತಿ ಹುಟ್ಟಿಸ್ತೇ ಹೋದರೆ, ಹೆಚ್ಚಿಸ್ತೇ ಹೋದರೆ ಅದು ಬರೀ ಶ್ರಮ ಅಂತ ತಿಳ್ಕೊಳ್ಳಿ, ಉಪಯೋಗ ಆಗಿಲ್ಲ ಅಂತ ಅರ್ಥ. ಯಾರೋ ಅಡುಗೆ ಮಾಡ್ತಾರೆ, ರುಚಿ ಇರೋದಿಲ್ಲ, ರುಚಿ ಇಲ್ಲ ಅಂತ ಹೇಳ್ತಾರೆ, ಸಿಟ್ಟು ಬರುತ್ತೆ ಅವನಿಗೆ. ಏನ್ರಿ, ಎಷ್ಟೊತ್ತು ಮಾಡಿದ್ದೇನೆ ಗೊತ್ತಾ ನಾನು? ಬೆಳಿಗ್ಗೆ 2 ಗಂಟೆಗೆ ಎದ್ದಿದ್ದೇನೆ, 12 ಗಂಟೆವರೆಗೂ ಮಾಡಿದ್ದೇನೆ, ರುಚಿ ಇಲ್ಲ ಅಂತೇಳಿ. ಏನಾದ್ರು ಬುದ್ಧಿ ಇದೆ ನಿಮ್ಮ ಅಂತ ಕೇಳ್ತಾರೆ. ನೋಡಯ್ಯ, ಎಷ್ಟೊತ್ತು ಮಾಡಿದ್ದೀರಿ ನಾವು ಕೇಳಲಿಲ್ಲ, ರುಚಿ ಇಲ್ಲ ಅಂತ ಅಷ್ಟೇ ಹೇಳಿದ್ದೆ ಹೊರತು ಟೈಮ್ ಇಲ್ಲ. ವಿದ್ಯಾರ್ಥಿ ಬರಿಬೇಕು, ಎಷ್ಟು ಪೇಜ್ ಬರೆದಿದ್ದೇನೆ, ಎಷ್ಟೊತ್ತು ಬರೆದಿದ್ದೇನೆ ಅಂತ ಕೇಳೋದಿಲ್ಲ. ಏನು ಬರೆದಿದ್ದಾರೆ ಅಷ್ಟೇ ಮುಖ್ಯ, ಎಷ್ಟೊತ್ತು ಕೊಂಡೆಲ್ಲ. ಇದೊಬ್ಬನು 1 ಗಂಟೆನ ಮಾಡಕ್ಕೆ ಬಿಟ್ಟಿರ್ತಾನೆ, ಸೂಚಾಬಡಿ ಸರಿಯಾಗಿ ಮಾಡಿರ್ತಾನೆ, ಫಸ್ಟ್ ಕ್ಲಾಸ್ ಸಿಟ್ಟು ಬರುತ್ತೆ. 1 ಗಂಟೆನ ಮಾಡಿದ್ದೇನೆ ಚೆನ್ನಾಗಿದೆ ಅಂತೀರಿ. ನಾವು 4 ತಾಸು ಮಾಡಿ ಚೆನ್ನಾಗಿಲ್ಲ ಏನರ್ಥ ಅಂತ ಕೇಳಿದರೆ, ನೀನು ಮಾಡಿದ ಶ್ರಮ ಏನು ಉಪಯೋಗಕ್ಕೆ ಬಂದಿಲ್ಲ ಅಂತ. ಶ್ರಮದ ಸಾರ್ಥಕ್ಯ ಯಾವಾಗಲೂ ಕೂಡ ಫಲ ಸಿಕ್ಕಾಗ, ಫಲ ಸಿಗದೆ ಹೋದ್ರೆ ಉಪಯೋಗ ಇಲ್ಲ. ನೀನು ವಾಚ್ ಮಾಡಬೇಕು. ನಾವು ಮಾಡಿದ ಧರ್ಮ ಕಾರ್ಯ ಮನಸ್ಸಿಗೆ ನೆಮ್ಮದಿ ಕೊಡದೆ ಹೋದರೆ ಸರಿ ಮಾಡಿಲ್ಲ ಅಂತ ಅರ್ಥ. ಕರೆ ಬರ್ತದೆ, ಮನಸ್ಸಲ್ಲಿ ಕರೆಂಟ್ ಹೋಗಿರುತ್ತೆ, ಕರೀತಾರೆ ಅವನು. ಬೆಳಿಗ್ಗೆ 6ಕ್ಕೆ ಬಂದು ಸಂಜೆ 6 ರಿಪೇರಿ ಮಾಡ್ತಾನೆ, ದುಡ್ಡು ಕೊಡಿ ಅಂತಾನೆ. ಸ್ವಿಚ್ ಆಗಿದ್ರೆ ಯಾವಾಗಲೂ ದೀಪಾನೇ ಬರೋದಿಲ್ಲ. ಏನು ಸರ್ ದುಡ್ಡು ಕೊಡಬೇಕು, ಬಂದೇ ಇರ್ಕೊಂಡ್ರೆ ನೋಡ್ರಿ, ಬೆಳಿಗ್ಗೆ 6ಕ್ಕೆ ಬಸ್ ಹಾಗೆ 6ಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ದುಡ್ಡು ಕೊಡೋದಿಲ್ಲ ನಾವು. ದೀಪ ಬಂದರೆ ದುಡ್ಡು ಕೊಡ್ತೀವಿ ಅಷ್ಟೇ, ಕೊಡೋದಿಲ್ಲ. 6-12 hours ಮಾಡಿದ್ದೇನೆ ಅಂದರೆ ನೀನು 12 years ಮಾಡಿದ್ರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದರ ಹ್ಯಾಂಡ್ ನೀನು ಕೊಡಬೇಕಾಗ್ತದೆ, ಟೈಮ್ ವೇಸ್ಟ್ ಮಾಡಿದ್ದೀನಿ ನಮಗೀಗ. ಇನ್ನೊಬ್ರು ಕೆಲಸ ಮಾಡ್ತಾ ಇದ್ವಿ, ಅದು ಇಲ್ಲದೆ ಮಾಡಿಬಿಟ್ಟಿದ್ದೀನಿ ನೀನೀಗ. ಕೇಸ್ ಹಾಕ್ಬೋದು, ಫಾರಿನಲ್ಲಿ ಹಾಗೆ ಮಾಡ್ತಾರಂತೆ. ನಮ್ಮಲ್ಲಿ ಆ ಪ್ರಶ್ನೆನೇ ಇಲ್ಲ. ಫಾರಿನಲ್ಲಿ ಆದರೆ ಡಿಲೇ ಮಾಡಿದ್ದಕ್ಕೆ ತೊಂದರೆ ಕೊಡ್ತು, ಅವನೇ ಶಿಕ್ಷೆ ಕೊಡ್ತಾರಂತ. ವೇಸ್ಟ್ ಮಾಡಿದ್ದೀನಿ ನೀನು. ಇನ್ನೊಬ್ರು ಒಂದು 2 ನಿಮಿಷಕ್ಕೆ ಮಾಡಿ ಹಾಕ್ಬಿಟ್ಟ, ಅವನಿಗೆ ಕೇಳಿದ್ರೆ ದುಡ್ಡು ಕೊಟ್ಬಿಟ್ಟು ಏನಂತ ಕೇಳಿದ್ರೆ, ಕೆಲಸ ಮಾಡಿ ಉಪಯೋಗ ಆಗಿದೆ, ಮಾಡಿದ ಉಪಯೋಗ ಆಗಿಲ್ಲ. ಇದು ನಮ್ಮಲ್ಲಿ ಬರಬೇಕು. ಇದನ್ನೇ ಆತ್ಮವಿಮರ್ಶನ ಪದ್ಧತಿ ಅಂತ ಕರೀತಾರೆ. ಮಹಾಭಾರತದಲ್ಲಿ ವಿದುರ ನೀತಿಯಲ್ಲಿ ಮಾತನ್ನು ಹೇಳ್ತಾರೆ, ಪ್ರತಿನಿತ್ಯದಲ್ಲೂ ಮನುಷ್ಯ ತಾನು ಮಾಡಿದ ಕೆಲಸಗಳನ್ನು ತಾನೇ ವೇಲೇಟ್ ಮಾಡ್ಕೋಬೇಕಂತ. ತಾನು ಮಾಡಿದ ಕೆಲಸ ಎಷ್ಟು ಸಕ್ಸಸ್ಫುಲ್ ಆಗಿದೆ. ಅದು ದಾಸರ ಮಾತಿನ ಸಂದೇಶ. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಮಾತ್ಮನಃ ಯದಿವೇ ಪಶುಭಿಸ್ತುಲ್ಯಂ ಕಿಂವಾ ಸತ್ಪುರುಷೈರಿಹ. ಇದು ಭಾರತದ ಮಹಾಭಾರತ ವಿವರ ನೀತಿಯ ಮಾತಿದ್ವ. ಪ್ರತಿನಿತ್ಯ ಎಕ್ಸಾಮಿನ್ ಮಾಡಿಕೊಂಡು ಇವತ್ತು ನಾವು ಬದುಕಿದೆವಲ್ಲ, ನಮ್ಮ ಬದುಕು ಜ್ಞಾನಿಗಳ ಬದುಕಿನಂತೆ ಆದರ್ಶಮಯವಾಗಿದೆಯೋ ಅಥವಾ ಪಶುಗಳಂತೆ ಇದೆಯೋ ಅಂತ ಯೋಚನೆ ಮಾಡಬೇಕು. ಇದು ವಿದುರ ಹೇಳ್ತಕ್ಕಂಥ ಮಾತು. ನಾವು ಯೋಚನೆ ಮಾಡೋದಿಲ್ಲ, ಯಾಕೆ ಗೊತ್ತಾ? ನಮ್ಮ ಪಶುವಿನಂತೆ ಇರುತ್ತೆ ಸಾಮಾನ್ಯ, ಆದ್ದರಿಂದ ಫರ್ದರ್ ಏನು ಯೋಚನೆ ಮಾಡೋದೇ ಸ್ಥಿತಿ ಬರೋದಿಲ್ಲ ಅಂತ. ದೇವರನ್ನು ಮರೆತು ಬದುಕಿದರೆ ಮನುಜ ಪಶುವೇ ಅಂತ ಕರೀತಾರೆ ದಾಸರು. ಉಪಯೋಗಕ್ಕೆ ಬರೋದಿಲ್ಲ, ಭಾಳ ಎಚ್ಚರಿಕೆಯಿಂದ ಬದುಕು. ನಮ್ಮ ಆಯುಷ್ಯ ಜಾಸ್ತಿ ಇರೋದಿಲ್ಲ, 100 ವರ್ಷ ಅಷ್ಟೇ. ಎಕ್ಸಾಮ್ ಆದಲ್ಲಿ ತುಂಬ ಕೊಡೋದಿಲ್ಲ, 3 ತಾಸು ಅಷ್ಟೇ. ಹೋಲ್ ಡೇ ಎಕ್ಸಾಮಿನೇಷನ್ ಎಲ್ಲೆಲ್ಲೂ ಮಾಡೋದಿಲ್ಲ, 3 ತಾಸು ಅಷ್ಟೇ. 3 ತಾಸಿನಲ್ಲಿ ನಾವು ಏನು ಬರೀತೇವೆ ನಮ್ಮ ಲೈಫ್ ಪೂರ್ತಿ ಡಿಸೈಡ್ ಆಗುತ್ತೆ. ಅದರಿಂದ ನಾವು 100 ವರ್ಷದಲ್ಲಿ ಏನು ಮಾಡ್ತೇವೆ, ಅನಂತ ಕಾಲ ಇಡೀ ಸ್ವಲ್ಪ ಯೋಚನೆ ಮಾಡಿ. ಇನ್ಫೈನೈಟ್ ಟೈಮ್ ಇದು ನಮ್ಮ 100 ವರ್ಷ ಅಂದರೆ ಜಸ್ಟೇ ಸ್ಮಾಲೆಸ್ಟ್ ಡಾಟ್ ಇದ್ದ ಹಾಗೆ ಅಷ್ಟೇ. ಎಷ್ಟು ಮಿನಿಮಮ್ ಟೈಮ್ ಗೊತ್ತಾ? ಇದು ಜಗತ್ತು ಎಷ್ಟು ದೊಡ್ಡದು ಅಂತಕ್ಕೆ ಅನಾದಿ ಮತ್ತು ಅನಂತ. ನಾವು 100 ವರ್ಷದ ಸ್ಪ್ಯಾನ್ ವೆರಿ ಸ್ಮಾಲ್. ನಾವಂತೂ ಮೈನೋರಿಟೆಸ್ಟ್. ಇಷ್ಟೊಳಗೆ ಎಷ್ಟು ದೂರ ಹೋಗಬೇಕು, ವೈಕುಂಠಕ್ಕೆ ಹೋಗಬೇಕು ನಾವು? ನಮ್ಮ ಸಾಧನೆ ಎಷ್ಟು ಕಡಿಮೆ ಆಗಿದೆ ಲೆಕ್ಕ ಹಾಕಿ. ತುಂಬ ಜನ ಸಾಧನೆ ಮುಗಿಸ್ಬಿಟ್ಟಿರಬೇಕು. ಪ್ಲೇನ್ ಬರುತ್ತೆ ಅಂತ ತಿಳ್ಕೊಂಡಿರ್ತಾರೆ ವೈಕುಂಠಕ್ಕೆ. ಯಮರೂತ್ರ ಬರ್ಬೋದೇ ಹೊರತು ಪ್ಲೇನ್ಗೆ ಬರೋ ಚಾನ್ಸಸ್ಸೇ ಇರೋದಿಲ್ಲ. ನಾವು ಮಾಡಿರೋ ಸಾಧನೆ ಕ್ವೈಟ್ ಇನ್ಎಡ್ಯುಕೇಟ್. 10 ರೂಪಾಯಿ ಕೈಲಿ ಇಟ್ಕೊಂಡು ಬೆಂಗಳೂರಲ್ಲಿ ಮನೆ ಹುಡುಕ್ಲಿಕ್ಕೆ ಬಂದರಾಗುತ್ತೆ ಅಷ್ಟೇ. ಐ ವಾಂಟ್ ಟು ಪರ್ಚೇಸ್ ಹೌಸ್ ಅಂತ ಕೇಳಿದೆ. ಎಷ್ಟು ಬಜೆಟ್? 10 ರೂಪಾಯಿ ಅಂತ ಹೇಳಿದೆ. ಅವ್ನು ಬ್ರೋಕರ್ ರಿಜಿಸ್ಟ್ರಿ ಕೂಡ ಮಾಡ್ಕೊಬೋದ ಹೆಸರನ್ನು ಓಡಿಸ್ಬಿಡ್ತಾರೆ ಆ ಕಡೆ. ಇವತ್ತು ವೈಕುಂಠದಲ್ಲಿ ಮನೆ ಮಾಡಬೇಕಾದ್ರೆ ನಾವು ಮಾಡಿರೋ ಸಾಧನೆ ಯಾವುದಕ್ಕೂ ಬರೋದಿಲ್ಲ ಅಂತ ಹೇಳಿದೆ. ಎಷ್ಟು ವ್ರತ, ಎಷ್ಟು ಉಪವಾಸ, ಅವೆಲ್ಲ ಸೆಕೆಂಡರಿ. ಮುಖ್ಯ ಬರಬೇಕಾದದ್ದು ಜ್ಞಾನ. ಅದಕ್ಕೆ ಮನವನ್ನಿರ್ತಾರೆ ತನ್ನ ನೀವನು. ಮನಸ್ಸು ಕೊಡೋದು ಅಂದರೆ, ಜ್ಞಾನ ಬಂದರೆ ಮನಸ್ಸು ಆಟೋಮೆಟಿಕ್ಕಾಗಿ ಬರುತ್ತೆ. ಮನಸ್ಸು ಎಲ್ಲಿವರೆಗೂ ಜ್ಞಾನ ಬರೋದಿಲ್ಲ, ಮನಸ್ಸು ನಿಗ್ರಹ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳಿ. ಇವತ್ತು ಹುಡುಗ ತಿಲ್ಲ ಕೂತಿರ್ತ ಹಠ ಹಿಡ್ತಿಂತಾನೆ. ಯಾರೊಬ್ರು ಭಕ್ಷ ಪರಿಮಾಣ ಬಡಿಸಿಬಿಟ್ಟಿದ್ದಾರೆ, ಏನು ತಿಲ್ಲಕ್ಕೆ ಅಂತ ಹೋಗ್ತಾರೆ. ಯಾರೋ ಬರ್ ತಿನ್ನಬೇಡಿ ಅಂತ ಹೇಳ್ತಾರೆ. ಸಿಟ್ಟು ಬರುತ್ತವ್ರೆ, ತಿಂದೇ ತಿಂತೀನಿ ಅಂತ ಹೇಳ್ತಾರೆ. ನನ್ನ ಮಾತು ಕೇಳಿ ತಿನ್ನಬೇಡಿ ಅಂತಾನೆ. ಯಾಕ್ರಿ ನಿಮಗಿಲ್ಲ ಅಂತ ನಾನು ಗೊಳಿಸ್ತೀರಿ ಅಂತ ಕೇಳ್ತಾರೆ. ನನ್ನ ಮಾತು ಕೇಳಿ ತಿನ್ನಬೇಡ ಅಂತಾನೆ. ಯಾಕ್ರಿ ಅಂತ ಕೇಳ್ತಾರೆ. ಹಲ್ಲಿ ಬಿದ್ದಿದ್ದೇನೆ ಅಂತ ತಕ್ಷ ಬಿದ್ದು ಬಿಡ್ತಾರೆ. ಏನು ಎದ್ದ ಕೃಷ್ಣಾರ್ಪಣೆ ಮಾಡಿ ತಿಂದ್ರೆ ದೇವರಾಣೆ ತಿಂಬೋದಿಲ್ಲ ಅಂತ. ಅವ್ರಿಗೆ ಜ್ಞಾನ ಬಂತು, ಅದು ಹಲ್ಲಿ ಬಿದ್ದಿದೆ ನಮ್ಮನ್ನು ಕೊಲ್ಲುತ್ತೆ, ಎಚ್ಚರ ಬರುತ್ತೆ. ಅದಕ್ಕೆ ವಿಷಯಗಳು ಅಂದರೆ ವಿಷ ಇದ್ದ ಹಾಗೆ. ವಿಷಯ ಅಂದರೆ ಭೌತಿಕ ಸುಖಗಳು. ಅದಕ್ಕೆ ದೇವರು ಏನು ಮಾಡಿದ್ದಾನೆ ಗೊತ್ತಾ? ವಿಷ ಪದದಲ್ಲಿ ಇಟ್ಬಿಟ್ಟಿದ್ದಾರೆ. ವಿಷಯದಲ್ಲಿ ವಿಷ ಇದೆ, ವಿಷ ಇದೆಯಲ್ಲ ಅದರೊಳಗೆ. ವಿಷಯ ಅನ್ನೋ ಶಬ್ದದಲ್ಲಿ ವಿಷ ಇರೋದ್ರಿಂದ ಕೇರ್ಫುಲ್ ಅಂತ ಅರ್ಥ. ಬಿ ಕೇರ್ಫುಲ್. ವಿಷಯಗಳು ಎಷ್ಟೇ ಇದ್ದರೂ ಕೂಡ ಕಾಷಸ್ಸಾಗಿರಬೇಕು, ಅದು ಮೈ ಮರಿಬಾರದು. ನಾವು ಸಾಧನೆ ಮಾಡೋದಕ್ಕೆ ದಾಸರಾಯರು ಮಾಡಿದ ಉಪಯೋಗ ಭಾರಿ ದೊಡ್ಡದು. ಇವೆಲ್ಲ ಮೂಲಶಾಸ್ತ್ರದ ಇರೋದೇನೆ. ಒತ್ತು ಕೊಟ್ಟು ಬರೀತಾರೆ ಎಂಬುದರ ವೈಶಿಷ್ಟ್ಯ. ಮನವನಿತ್ತಾರೆ ತನ್ನ ನೀವನು ಮರೆ ಮೇಡುತ್ತಾರೆ. ತನುವ ದಂಡಿಸಿ ದಿನ ದಿನದಿ ಸಾಧನೆ ಮಾಡ್ಪರಿಗೆ ತಪ್ಪನು ಸ್ವರ್ಗಾದಿ ಭೋಗಗಳ. ಅದಕ್ಕೇನೆ ಮನಸ್ಸು ಕೊಡೋ ಅಭ್ಯಾಸಕ್ಕೋಸ್ಕರ ನಿತ್ಯದಲ್ಲೂ ಕೂಡ ಪಾಠ ಪ್ರವಚನದ ಕಾನ್ಸೆಪ್ಟ್ ಇಟ್ಕೋಬೇಕು ಅಂತ. ಕೇಳಿ ಕೇಳಿ, ನೀವಾದರೂ ಹೇಳಿ, ಇನ್ನೊಬ್ರು ಹೇಳೋದನ್ನು ಕೇಳಿ. ಆ ಟಚ್ ಇಲ್ಲ ಹೋದರೆ ನಾವೆಂದೂ ಮನಸ್ಸನ್ನು ಇಡ್ಲಿಕ್ಕಾಗೋದು. ಮನಸ್ಸನ್ನು ನಿಗ್ರಹ ಮಾಡಲಿಕ್ಕಿರ್ತಕ್ಕಂಥ ಒಂದೇ ಉಪಾಯ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಭ್ಯಾಸ ಏನು ತ ಕೌಂತೇಯ ವೈರಾಗ್ಯೇಣಕ್ಕೆ ದೃಷ್ಟಿ. ಅಭ್ಯಾಸ ಅಂದರೆ ಯಾವುದು ಫಿಸಿಕಲ್ ಎಕ್ಸರ್ಸೈಸ್ ಅಲ್ಲ. ಶಾಸ್ತ್ರಾಭ್ಯಾಸ ಏನದು ಕೌಂತೇಯ ಆವೃತ್ತಿ ಅಸಕೃತೋಪದೇಶ ಆತು. ಪ್ರತಿನಿತ್ಯ ನಾವು ಕೇಳ್ತಾ 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 ಆಗ ಮನಸ್ಸು ಪೂರ್ತಿಯಾಗಿ ದೇವರ ಕಡೆಗೆ ಏಕಾಗ್ರತೆಯನ್ನು ಹೊಂದುತ್ತೆ. ಆಗ ಸಾಧನೆ ಮಾಡ್ತೇವಾದ್ರಿಂದ ಯೋಚನೆ ಇಲ್ಲ. ಇದು ದೊಡ್ಡ ಸಂದೇಶ. ಇಲ್ಲದ ಹೋದ್ರೆ ಸ್ವರ್ಗಾದಿ ಭೋಗಗಳನ್ನು ಕೊಡ್ತಾನೆ ಸಾಕು ಅಂದರೆ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಷನ್ ವಾಪಸ್ ಬರ್ತೀರಷ್ಟೇ. ಹಬ್ಬಬ್ಬ ಅಂದರೆ ನೀ ಏನು ಕೆಲಸ ಪರ್ಮನೆಂಟ್ ಟೆಂಪ್ರರಿ ಜಾಬ್ ಸಿಗ್ಬೋದು ಅಂದರೆ ಉಪಯೋಗ ಇಲ್ಲ. ಕಷ್ಟಪಟ್ಟು MBBS ಓದಿದ, ಕೆಲಸ ಸಿಕ್ತು ಅಂದ. ಏನು ಕೆಲಸ ಅಂದರು? ದಿನಗೂಲಿ ಕೆಲಸ 50 ರೂಪಾಯಿ ಕೊಡ್ತಾರೆ ಅಂದರೆ ಇದು ಕೆಲಸ ಅಲ್ಲ, ಬಿಟ್ಟುಬಿಡು ಅಂತ ಹೇಳಿದ. ಕೂಲಿ ಮಾಡ್ಬೋದಾಗಿತ್ತು, MBBS ಓದಬೇಕಾಗಿತ್ತು ಅಂತ ಕೇಳಿದ. ಅದಕ್ಕೇನು ಮಾಡಬೇಕು ಅವನು? ಮ್ಯಾಚಿಂಗ್ ಜಾಬ್ ಸಿಗ್ಬೇಕು. ಮ್ಯಾಚ್ ಅಲ್ಲಿವರೆಗೆ ಕೆಲಸ ಸಿಗ್ತದೆ. ಕೆಲವರು ಇರ್ತಾರೆ ಕೆಲಸದಲ್ಲಿ, ಕೆಲಸ ಸಿಕ್ಕಿಲ್ಲ ಅಂತ ಹೇಳ್ತಿರ್ತಾರೆ. ಯಾರು ಹೇಳಿ ಟೆಂಪರರಿ ಅದಲ್ಲ ಅಂತ. ಸಿಕ್ಕಾಗ ಪರ್ಮನೆಂಟ್ ಸಿಕ್ತು ಅಂತ. ಇವತ್ತು ಫಲ ಸಿಕ್ತು ಅಂದರೆ ಸ್ವರ್ಗ ಸಿಕ್ಕರೆ ಸಿಕ್ತು ಅನ್ನಬಾರದು, ಮೋಕ್ಷ ಸಿಕ್ಕರೆ ಸಿಕ್ತು ಅಂತ ಹೇಳಿದ್ರು. ಜ್ಞಾನ ಬಂದರೆ ನಮಗೆ ಬಂತು, ಮೋಕ್ಷ ಸಿಗ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಜ್ಞಾನ ಬಂದರೆ ಮೋಕ್ಷ ಗ್ಯಾರಂಟಿ ಅಂತ. ಇವತ್ತು ಏನಾದರೂ ಮಾಡಿ ಮೋಕ್ಷ ಗ್ಯಾರಂಟಿ ಅಲ್ಲ, ಜ್ಞಾನ ಬಂದರೆ ಮಾತ್ರ ಮೋಕ್ಷ ಗ್ಯಾರಂಟಿ. ಇವತ್ತು ವಿದ್ಯಾರ್ಥಿ ಮೇಷ್ಟ್ರ ಮನೆಗೆ ಹಾಲು ಕೊಡ್ತಾನೆ, ಪಾಸಾಗೋದು ಗ್ಯಾರಂಟಿ ಅಲ್ಲ. ತರಕಾರಿ ಕೊಡ್ತಾನೆ, ಪಾಸಾಗೋದು ಗ್ಯಾರಂಟಿ ಅಲ್ಲ. ಓ ಮೇಷ್ಟ್ರ ಮನೆಗೆ ಆಗಾಗ್ಗೆ ಏನೇನೋ ಕೊಡ್ತಾರೆ, ಮಕ್ಕಳನ್ನ ಆಡಿಸ್ತಾನೆ, ಗ್ಯಾರಂಟಿ ಇಲ್ಲ. ಏನು ಬೇಕಾದ್ರೆ ಮಾಡ್ತಾನೆ, ಗ್ಯಾರಂಟಿ ಇಲ್ಲ. ಅಲ್ಲೇ ಕೂತಿರ್ತಾನೆ, ಗ್ಯಾರಂಟಿ ಇಲ್ಲ. ಓದ್ತಾನೆ, ಗ್ಯಾರಂಟಿ. ಇವತ್ತು ಓದೋದು ಬಿಟ್ಟು ಇನ್ನೇನು ಮಾಡಿದ್ರು ಅವನು ಪಾಸ್ ಆಗೋದು ಗ್ಯಾರಂಟಿ ಇಲ್ಲ. ಓದಿದರೆ ಮಾತ್ರ ಗ್ಯಾರಂಟಿ. ಮೇಷ್ಟ್ರ ಮನೆಗೆ ಹೋಗೋದೇ ಇಲ್ಲ ಅವನು. ತರಕಾರಿ ಕೊಡೋದಿಲ್ಲ, ಹಾಲು ಕೊಡೋದಿಲ್ಲ, ಯಾವುದೂ ಕೊಡೋದಿಲ್ಲ. ಓದ್ತಾನೆ ಫಸ್ಟ್ ಕ್ಲಾಸ್ ಆಗ್ತಾನೆ. ಅಂದರೆ ಜ್ಞಾನವೊಂದೇ ಅವನು ಪಾಸ್ ಮಾಡುತ್ತೆ ಹೊರತು ಬೇರೆ ಅಲ್ಲ. ಲೌಕಿಕ ವಿದ್ಯೆಗೆ ಇವತ್ತು ಜ್ಞಾನ ಬೇಕು ಅಂದಮೇಲೆ ಅಧ್ಯಾತ್ಮ ವಿದ್ಯಾ ವಿದ್ಯಾನ ಮೋಕ್ಷಕ್ಕೆ ಹೋಗಬೇಕಾದ್ರೆ ಯಾವ ಸಾಧನೆಯೂ ಮೋಕ್ಷಕ್ಕೆ ಒಯ್ಯೋದಿಲ್ಲ ನಮ್ಮನ್ನ, ಜ್ಞಾನ ಮಾತ್ರ ಒಯ್ಯುತ್ತೆ. ಜ್ಞಾನ ಬರೋದ್ರೆ ಮನಸ್ಸು ಬೇಕು, ಮತ್ತೆ ಜ್ಞಾನ ಮನಸ್ಸು, ಜ್ಞಾನ ಮನಸ್ಸು ಮನಸ್ಸು ಭಕ್ತಿ ಇಂಟರ್ಲಿಂಕ್ಡ್. ಅದಕ್ಕೆ ಯಾವುದೇ ಗ್ರಂಥ ಬರೀಬೇಕಾದ್ರೆ ಲಕ್ಷ್ಮೀನಾರಾಯಣರ ಸ್ತೋತ್ರ ಮಾಡ್ತಾರೆ ಸಾಮಾನ್ಯವಾಗಿ. ಸ್ವತಃ ಟೀಕಾರಾಯರು, ಲಕ್ಷ್ಮೀಪತೆ ಪದಾಂಭೋಜ ಯುಗಂ ನತ್ವಾ ಗುರೋರಪಿ ಕರಿಷ್ಯೆ ತತ್ವಸಂಖ್ಯಾನ ವ್ಯಾಖ್ಯಾನ ನಾತಿ ವಿಸ್ತಾರ. ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಒಂದು ತತ್ವಸಂಖ್ಯಾನ ಅಂತಿದೆ, ಪ್ರಕರಣ ಗ್ರಂಥ ಚಿಕ್ಕದದು, ಅದಕ್ಕೆ ವ್ಯರ್ಥವೆಲ್ಲ ಕೊಡ್ತಾರೆ ಟೀಕಾರಾಯರು. ಲಕ್ಷ್ಮೀಪತೆಯೇ ಪದಾಂಭೋಜ ಯುಗಂ ನತ್ವಾ ಅಂತ ಬರೀತಾರೆ. ಲಕ್ಷ್ಮೀಪತಿಯಾದ ನಾರಾಯಣನ ಪಾದ ಕಮಲಗಳಿಗೆ ನಮಸ್ಕರಿಸಿ ಗ್ರಂಥ ಬರೀತೇನೆ ಅಂತ ಹೇಳ್ತಾರೆ. ರಾಯರು ಟಿಪ್ಪಣಿ ಬರೀತಾರೆ, ಲಕ್ಷ್ಮೀಪತಿಯ ತ್ಯಾಕೆ ಹೇಳಬೇಕು, ಬರೀ ನಾರಾಯಣ ಅಂತ ಹೇಳಬಾರ್ದಾ, ಬರೀ ಲಕ್ಷ್ಮೀಪತಿ ಲಕ್ಷ್ಮೀ ಅಂತ ಯಾಕೆ ಹೇಳಬೇಕು ಅಂತ ಪ್ರಶ್ನೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಜ್ಞಾನದ ಕೆಲಸ. ಇದು ಜ್ಞಾನದ ಕೆಲಸ ಮಾಡಬೇಕಾದ್ರೆ ಮನಸ್ಸು ಸರಿ ಇರಬೇಕು. ಮನಸ್ಸು ಸರಿ ಇಲ್ಲದ ಹೋದರೆ ಜ್ಞಾನ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಆ ಮನಸ್ಸು ಸರಿ ಇರೋದು ಯಾವಾಗ, ಮನಸ್ಸಿನ ಅಭಿಮಾನ ದೇವತೆ ಅನುಗ್ರಹ ಮಾಡಿದಾಗ. ಮನಸ್ಸಿನ ಅಭಿಮಾನ ದೇವತೆ ಯಾರು ಅಂದರೆ ಸಕಲ ವಾಂಗ್ಮನಸ ದೇವತಾಯ ಶ್ರೀಯ ರುದ್ರದೇವರು ಮನೋನಿಯಾಮಕರೇ. ಅದಕ್ಕಿಂತ ಮೇಲಿರೋದು ಯಾರು ಗೊತ್ತಾ, ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಸಕಲ ವಾಂಗ್ಮನಸ ದೇವತಾಯ ಶ್ರೀಯ ಲಕ್ಷ್ಮೀರಮಣ ಅಂತ ಧ್ಯಾನ ಮಾಡಿದಾಗ ಮನಸ್ಸು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮನವನ್ನಿತ್ತರೆ ತನ್ನ ನೀವನು ಅಂದರೂ ಒಂದೇ ದೇವರ ಧ್ಯಾನ ಮಾಡಬೇಕು, ಲಕ್ಷ್ಮೀ ಧ್ಯಾನ ಮಾಡಬೇಕು, ರುಜುಗಳ ಧ್ಯಾನ ಮಾಡಬೇಕು, ಗರುಡ ಶೇಷಾದಿಗಳ ಧ್ಯಾನ ಮಾಡಬೇಕು. ಆಗ ಮನಸ್ಸು ಕಂಟ್ರೋಲಿಗೆ ಬರ್ತದೆ ಹೊರತು ಮೆಕ್ಯಾನಿಕಲಿಗೆ ಬರೋದಿಲ್ಲ. ಈ ದೇಹದಂಡನೆ ಮಾಡಿ ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಮಾಡಬೇಕು, ಮನಸ್ಸನ್ನು ಇಟ್ಟು ಮಾಡಬೇಕು, ದೇವರ ಅನುಗ್ರಹ ಮಾಡ್ತಾನೆ. ಇಲ್ಲದ ಹೋದರೆ ವೇಸ್ಟ್ ಅಲ್ಲ, ಸ್ವರ್ಗ ಸಿಗುತ್ತಷ್ಟೇನು ಉಪಯೋಗ. ಅದರಿಂದ ಮತ್ತೆ ವಾಪಸ್ ಬಂದೇ ಬರ್ತಾನೆ, ಅದು ಬೇಡ ಅಂತ. ಇಷ್ಟು ಮಾಡಿ ಮುಖ್ಯ ವಿಚಾರ ಒಂದು ಹೇಳ್ತಾರೆ. ನಾವೆಲ್ಲ ಪೂಜೆ ಮಾಡ್ತೇವೆ, ಉಪವಾಸನೆ ಮಾಡ್ತೇವೆ, ತಿಳ್ಕೊಂಡಿರ್ತೇವೆ, ಫಲ ಮಾತ್ರ ಸಿಕ್ಕಿರೋದಿಲ್ಲ ಅಂತ ಕಾರಣ ಕೊಟ್ಟರೆ ಈಗ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಡ್ಪರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಈ ಪದ್ಯದೊಳಗೆ ಒಳ್ಳೆ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಡ್ಪರಿಗೆ ಇತ್ತಪನು ತನ್ನ. ಯಾರು ದೇವರನ್ನ ಪರಮ ಸತ್ಪುರುಷಾರ್ಥ ರೂಪ ಅಂತ ತಿಳ್ಕೊಂಡು ಆರಾಧನೆ ಮಾಡ್ತಾರಲ್ಲ, ಅವರಿಗೆ ದೇವರು ತನ್ನನ್ನೇ ಕೊಟ್ಟು ಬಿಡ್ತಾರೆ. ಮನವನಿತ್ತರೆ ತನ್ನ ನೀವು ಅನ್ನೋದು ವ್ಯಾಖ್ಯಾನ ಇದೆ. ಮನವನ್ನು ಇಡೋದು ಅಂದ್ರೇನು, ದೇವರೇ ಸರ್ವೋತ್ತಮ, ಅವನೇ ಪರಮ ಸತ್ಪುರುಷಾರ್ಥ ರೂಪ ಅಂತ ಯಾರು ಮನಸ್ಸನ್ನು ಇಡ್ತಾರೆ ಅವರಿಗೆ ಪರಮಾತ್ಮ ಮೆಕ್ಕಾದು ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಎಷ್ಟು ಕೊಡ್ತಾರೆ, ಇತ್ತವನು ತನ್ನನ್ನೇ ಕೊಟ್ಟು ಬಿಡ್ತಾನೆ. ಮನವನಿತ್ತರೆ ತನ್ನ ನೀವನು ನೋಡಿದ್ರ, ಆ ಹಿಂದಿನ ವಾಕ್ಯಕ್ಕೂ ಇದಕ್ಕೂ ವ್ಯಾಖ್ಯಾನ ವ್ಯಾಖ್ಯಾಯ ಭಾವ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ದಾಸ. ದೇವರಿಗೆ ಮನಸ್ಸನ್ನು ಕೊಡೋದು ಅಂದರೆ ಪರಮ ಸತ್ಪುರುಷಾರ್ಥ ರೂಪ. ಇವತ್ತು ಅಡುಗೆ ಮನೆ ಮಾತಾಡ್ತಾ ಕೂತಿರ್ತಾರೆ 12 ಗಂಟೆ ಹೊತ್ತಿನಲ್ಲಿ, ಹರಟೆ ಹೊಡಿತಿರ್ತಾರೆ, ಅವ್ರು ನೋಡ್ತಾ ಇರ್ತಾರೆ, ಬಡಿಸೋರು ಬರ್ತಾರ, ಎಲೆ ಹಾಕ್ತಾರೆ, ಆ ಕಡೆಗೆ ಮನ ಇರೋದು, ಎಲೆ ಬಂತು ಸ್ವಲ್ಪ ಸರಿಯಾಗಿ ಕೊಡ್ತಾರೆ, ಇದಕ್ಕೆ ಸ್ವಲ್ಪ ಕೊಡ್ತಾರೆ, ಎಲೆ ಹಾಕಿ ಬಡಿಸಕ್ಕೆ ಶುರು ಮಾಡಿದರು ಆಗಲೇ ಫುಲ್ ಅಟೆನ್ಷನ್ ಬಂದ್ಬಿಡುತ್ತೆ. ಯಾಕೆ, ಅದು ಮಹತ್ವ ಗೊತ್ತ ಅವನಿಗೆ, ಇದು ನಾ ಬಂದಿರೋದೇ ಇದಕ್ಕೋಸ್ಕರ. ಆ ಗಮನ ಬಂದ ತಕ್ಷಣ ಶುರುವಾಗಬೇಕು, ಅದು ಬಿಟ್ಟ ತಕ್ಷಣ ಕೊಡೋಕ್ಕಾಗೋದಿಲ್ಲ. ಅದು ದೇವರ ಸತ್ಪುರುಷಾರ್ಥ ರೂಪ ಅಂತ ಜ್ಞಾನ ಬಂದ ತಕ್ಷಣ ಅವನ ಅಪ್ರೋಚ್ ಚೇಂಜ್ ಆಗಿಬಿಡುತ್ತೆ. ಅದನ್ನು ಸದುಪಾಸನೆ ಅಂತ ಕರೀತಾರೆ. ಆ ರೀತಿ ಮಾಡಿದರೆ ದೇವರು ತನ್ನನ್ನೇ ಕೊಡ್ತಾರೆ. ಇಲ್ಲಿ ಅನ್ನ, ಅಲ್ಲಿ ತನ್ನ, ಅಷ್ಟೇ. ತನ್ನನ್ನೇ ಭಗವಂತ ಕೊಟ್ಟು ಬಿಡ್ತಾನೆ. ಸರಿನೇ, ಬಿಟ್ಟರೆ ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ ದೇವ್ರ ಪೂಜೆ ಮಾಡ್ತಾನೆ, ದೇವ್ರು ಬೇಡ ಅವನಿಗೆ, ಧರ್ಮ ಬೇಕು, ಅರ್ಥ ಬೇಕು, ಕಾಮ ಬೇಕು, ತ್ರಿವರ್ಗ ಅಂತ ಅದಕ್ಕೆ ಹೆಸರು. ಅದನ್ನು ಯಾರು ಬಯಸ್ತಾರೋ ದೇವ್ರ ಹತ್ರ ಅವರಿಗೂ ಕೊಡ್ತಾನೆ. ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಹ್ಯಾಕೆ ಕೊಡ್ತಾನೆ ಅಂದರೆ ಸುರಪತನಯ ಸುಯೋಧನ, ಸುರಪತನಯ ಸುಯೋಧನರಿಗೆ ಕೊಟ್ಟಲ್ಲ, ಹಾಕಿ ಕೊಟ್ಟು ಬಿಡ್ತಾನೆ. ಈ ಮಾತಿನಲ್ಲಿ ಇಡೀ ಮಹಾಭಾರತದ ದೊಡ್ಡ ಘಟ್ಟವನ್ನು ವಿಮರ್ಶೆ ಮಾಡ್ತಾರೆ ದಾಸರು. ದೊಡ್ಡ ಅಪೂರ್ವವಾದ ಘಟ್ಟದ ವಿವರಿಸಿ ಅದು. ದೇವ್ರ ಹತ್ರ ಬಂದರೆ ಕೊಡೋದಿಲ್ಲ ಅಂತ ಹೇಳೋದೇ ಇಲ್ಲ, ಫಸ್ಟ್ ಗ್ಯಾರಂಟಿ. ಆದರೆ ಕೊಡಬೇಕಾದ್ರೆ ಉಪಾಸನೆಯನ್ನು ನೋಡ್ತಾನೆ. ಅವ್ರು ಸದುಪಾಸನೆ ಮಾಡಿದರೆ ತನ್ನನ್ನೇ ಕೊಡ್ತಾನೆ, ಸದುಪಾಸನೆ ಮಾಡದೆ ಹೋಗಿದ್ರೆ ಅಸದುಪಾಸನೆ ಅಂತ ಹೇಳ್ತದೆ. ಆ ರೀತಿ ಮಾಡಿದರೆ ಪರಮಾತ್ಮ ಏನು ಮಾಡ್ತಾನೆ, ಆಗಲೂ ಕೊಡ್ತಾನೆ. ಯಾರು ಸದುಪಾಸನೆ ಮಾಡಿರ್ತಾರಲ್ಲ ಅವರಿಗೆ ಅರ್ಜುನಿಗೆ ಕೊಟ್ಟಾಗ ಕೊಡ್ತಾನೆ, ಯಾರು ಸದುಪಾಸನೆ ಮಾಡಿರೋದಿಲ್ಲ ಅವರಿಗೆ ದುರ್ಯೋಧನೆ ಕೊಟ್ಟಾಗ ಕೊಡ್ತಾನೆ. ಎರಡು ಪದ ಸೇರಿಸಿಬಿಡ್ತಾನೆ, ದುರ್ಯೋಧನಿಗೂ ಕೊಟ್ಟ, ಅರ್ಜುನಿಗೂ ಕೊಟ್ಟ. ಆದರೆ ಕೊಟ್ಟಿದ್ದು ಪ್ರಯೋಜನ ಏನಾಗುತ್ತೆ ಮುಂದೆ ನೋಡು. ದುರ್ಯೋಧನರದು ಅಸದುಪಾಸನೆ, ಅರ್ಜುನರದು ಸದುಪಾಸನೆ. ಮಹಾಭಾರತದ ಈ ಒಂದು ಘಟ್ಟ ಇಡೀ ಒಂದು ಹೊಸ ಟರ್ನ್ ತಗೊಂಡ್ಬಿಡ್ತದೆ. ಅಷ್ಟೊತ್ತಿನ ಮಹಾಭಾರತದ ದೃಷ್ಟಿನೇ ಒಂದು, ಈ ಪ್ರಸಂಗಾದಿನ ಮಹಾಭಾರತ ಸೀನೇ ಚೇಂಜ್ ಆಗಿಬಿಡುತ್ತೆ. ಅಲ್ಲಿ ಉಪಾಸನೆ ತಪ್ಪೋಯ್ತು ಅಂತ ಹೇಳಿದ. ಪರಮಸತ್ತು ಸಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ಪರಿಗಿತ್ತಪನು ತನ್ನ. ಸ್ವಲ್ಪ ಅದರ ಕಥೆ ಏನಾಗಿದೆ, ಯುದ್ಧ ಶುರುವಾಗಬೇಕಿನ್ನೇನು, ಪಾಂಡವರು ವನವಾಸನೂ ಮುಗಿತು, ಅಜ್ಞಾತವಾಸನೂ ಮುಗಿತು, ದುರ್ಯೋಧನ ರಾಜ್ಯ ಕೊಡೋದಿಲ್ಲ ತೀರ್ಮಾನ ಮಾಡಿ ಆಯಿತು, ಯುದ್ಧ ಶುರುವಾಗಬೇಕಾಗ ತಕ್ಷಣ ಪಾಂಡವರು ಮಾಡಿದ ಮೊದಲ ಕೆಲಸ ಕೃಷ್ಣನ ಅಪ್ಪಣೆ ತಗೋಬೇಕು, ಕೃಷ್ಣ ನಮ್ಮ ಕಡೆಗೆ ಬರಬೇಕು ಅಂತ ಹೇಳಿಬಿಟ್ಟು ಅರ್ಜುನನ ಕಳಿಸ್ಕೊಟ್ರು. ಈ ವಿಷಯ ದುರ್ಯೋಧನ ಗೊತ್ತಾಯಿತು. ಫಸ್ಟ್ ಅರ್ಥ ಮಾಡಿಕೊಳ್ಳಿ, ಅರ್ಜುನನ್ನ ಕೃಷ್ಣನ ಕಡೆ ಕಳಿಸ್ಕೊಟ್ರು, ದುರ್ಯೋಧನ ವಿಷಯ ಕಲೆಕ್ಟ್ ಮಾಡಿದ, ತಕ್ಷಣ ತಾನು ಹೊರಟ. ಇಲ್ಲಿಂದ ಶುರುವಾಯಿತು ಸದುಪಾಸನೆ. ಕೃಷ್ಣನ ಹತ್ರ ಹೋಗಬೇಕು ಅಂತ ಹೋಗಲಿಲ್ಲ, ಅವ್ರು ಹೋದ್ರಲ್ಲ ಅನ್ನೋ ಸಂಕಟಕ್ಕೆ ಹೋದ. ಅರ್ಥ ಆಯ್ತಾ? ಈಗ ಬಂದು ಅಲ್ಲೇ ಶುರುವಾಗಿ ಪಾಂಡವರದ್ದು ಶುದ್ಧ ಮನೋಭಾವ, ಕೃಷ್ಣ ಬೇಕು ಅಂತ ಹೋದರು. ಇವರೇನು ಮಾಡಿದ, ಕೃಷ್ಣನ ಅವರು ಕರ್ಕೊಂಡ್ರೆ ಭಾರಿ ಭಜಿತಿ ಆಗತ್ತೆ ಅಂತ ತಾನು ಹೋಗಬೇಕು ಅಂತ ಹೊರಟ. ಅದಕ್ಕೆ ಮಾತ್ಸರ್ಯ ಅಂತ ಕರೀತ, ಅಸೂಯೆ ಅಂತ ಕರೀತ. ಅಲ್ಲಿಂದ ಶುರುವಾಯಿತು. ಇಬ್ಬರು ಹೋದರು ದ್ವಾರಕೆ ಹೋದರು, ಮತ್ತೆ ಅಲ್ಲಿಗೆಲ್ಲ ದ್ವಾರಕೆಗೆ ಹೋದರು. ತಮಾಷೆ ಅಂದರೆ ಮೊದಲು ಸ್ಟಾರ್ಟ್ ಮಾಡಿದ್ದು ಅರ್ಜುನ, ಮೊದಲು ರೀಚ್ ಆಗಿದ್ದು ದುರ್ಯೋಧನ. ಅರ್ಥ ಆಯ್ತಾ? ಮೊದಲು ಸ್ಟಾರ್ಟ್ ಆಗಿದ್ದು ಅರ್ಜುನ, ಇಷ್ಟೆಲ್ಲ ಕಲೆಕ್ಟ್ ಮಾಡಿ ದುರ್ಯೋಧನ ಫಾಸ್ಟಾಗಿ ಹೋಗಿಬಿಡ್ತಾನೆ. ಯಾಕೆ ಕಲಿ ಭಾರಿ ಶಕ್ತಿವಂತವರು, ಅದಕ್ಕೇನೆ ಅರ್ಜುನಿಗಿಂತ ಮುಂಚೆ ಹೋಗಿಬಿಟ್ಟ. ಈ ಮಾತನ್ನು ಸ್ವಲ್ಪ ಯೋಚನೆ ಮಾಡಿದರೆ ಈ ಕಲಿ ಎಷ್ಟು ಫಾಸ್ಟ್ ಇರ್ತಾನೆ, ಇಂದ್ರಾದಿ ದೇವತೆಗಳನ್ನು ಮೀರಿಸಿಬಿಡ್ತಾನೆ. ಆ ರೀತಿ ಹೋದ, ದ್ವಾರಕ್ಕೆ ಹೋದ. ಹೋದ ತಕ್ಷಣ ಏನಾಯ್ತಲ್ಲಿ, ಕೃಷ್ಣ ಸತ್ಯ ಸಂಕಲ್ಪ ಸರ್ವೋತ್ತಮ ಸರ್ವಜ್ಞ ಸರ್ವಶಕ್ತ. ದ್ವಾರಕೆ ನಾವೆಲ್ಲ ಹೋಗ್ತೀವಿ, ಕೃಷ್ಣನ್ ನೋಡ್ತೇವೆ, ವಿಗ್ರಹ ನೋಡ್ತೇವೆ ಅಷ್ಟೇ. ದುರ್ಯೋಧನ ಡೈರೆಕ್ಟ್ ಕೃಷ್ಣನ್ನೇ ನೋಡಿಬಿಟ್ಟ ಸಾಕ್ಷಾತ್ತಾಗಿ. ಹೋದ ಕೃಷ್ಣ ಏನು ಮಾಡಿದಾಗ, ನಮಗೆಲ್ಲ ಕಥೆ ಗೊತ್ತು, ಮಲಿಧ ಮಾಡಿಬಿಡ್ತಾನೆ ಕೃಷ್ಣ. ಮಲಿಧ ಇವತ್ತು ನಮಗೆಲ್ಲ ಇಲ್ಲ ಅಂಬ ಕಾಣಿಸ್ತಲ್ಲ, ಆ ರೀತಿ ದುರ್ಯೋಧನ ಮಲಿಧ ಕಾಣಿಸ್ತಾ ನಮಗೆ ಇಲ್ಲೇ ಇಲ್ಲ ಅಂತ ಕಾಣಿಸ್ಬಿಡ್ತಾನೆ ದೇವರು. ಆ ರೀತಿ ಮಲಿಧ ಕಾಣಿಸ್ತೀಯ, ದುರ್ಯೋಧನ ನೋಡ್ದ, ಓ ಕೃಷ್ಣ ಮಲಗಿದ್ದಾನೆ. ಶುರುವಾಯ್ತು ಇಲ್ಲಿ, ಕೃಷ್ಣ ಮಲಗಿದ್ದಾನೆ. ಇನ್ನೊಂದು ಅಸದುಪಾಸನೆ, ದೇವರು ನಿದ್ದೆ ಹೊಡಿತಾರೆ ತಿಳ್ಕೊಂಡು ಗತಿ ಏನಾಗಬೇಕು. ಈಗ ದೇವರು ಮಲಗೋದಾದ್ರೆ ಯಾರು ಎದ್ದಿರ್ತಾರೆ, ಸ್ಟೆಪ್ ಬೈ ಸ್ಟೆಪ್ ದುರ್ಯೋಧನ ಸೋಲ್ತಾ ಬರ್ತಾರೆ. ದೇವರು ಮಲಗಿದ್ದಾನೆ ಎರಡನೇದಾಯ್ತು. ಮೂರನೇದು ಎಲ್ಲಿ ಕೂಡಬೇಕು ಅಂತ ಯೋಚನೆ, ಏಳುವರೆಗೂ ಕೂಡಬೇಕಲ್ಲ, ಎಲ್ಲಿ ಕೂಡಬೇಕು. ಕೃಷ್ಣ ಮಲಗಿದ್ದಾನೆ. ಕೃಷ್ಣ ವ್ಯವಸ್ಥೆ ಹೇಗೆ ಮಾಡಿದ್ದಾನೆ ಅಂದರೆ ಎರಡು ಚಾಯ್ಸ್, ಇಲ್ಲ ತಲೆ ಹತ್ತ ಆದರೂ ಕೊಡಬೇಕು, ಕಾಲ ಹತ್ತಿರ ಆದರೂ ಕೊಡಬೇಕು, ಎಲ್ಲಿ ಬೇಕಾದ್ರೂ ಕೊಡಿ ಚಾಯ್ಸ್ ಕೊಟ್ಟಿದ್ದಾನೆ. ದುರ್ಯೋಧನ ನೋಡಿದ, ನಾನು ದಾಹಂ ರಾಜ ಉಪಾಸ್ಯೆ ಪಾದಯೋ ರೀತಿ, ನಾನು ರಾಜ ನಾನು ಕಾಲ ಹತ್ರ ಕೊಡಬೇಕು, ತಲೆ ಹತ್ರ ಕೊಡ್ತೇನೆ ಅಂತ ಹೋದ. ನಾನು ರಾಜ ಕಾಲ ಹತ್ರ ಕೊಡೋದಿಲ್ಲ, ಅವಮಾನ ಅದು ಒಂದು, ತಲೆ ಹತ್ರ ಕೊಡ್ತೇನೆ. ನಾವು ಇದನ್ನೇ ನಿಂತಿಟ್ಕೊಂಡೆ ಪಂಪ ಭಾರತದಲ್ಲಿ ಹೇಳ್ಬಿಟ್ಟು, ಛಲದೊಳ್ಳು ದುರ್ಯೋಧನಂ, ಏನು ಗ್ರೇಟ್ ದುರ್ಯೋಧನ ಅಂತ ಕರೀತಾರೆ, ಏನು ಏನು ಹುಚ್ಚ ದುರ್ಯೋಧನ ಅಂತ ತಿಳ್ಕೋಬೇಕು. ರಾಜರಾಜನಂತೆ ಬೇಡಕ್ಕೆ ಹಾಕೋದ, ರಾಜರಾಜ ಆಗಿದ್ರೆ ಆಗಿದ್ರೀಗ ಕರೆದಿರ್ತಾರೆ, ಫಸ್ಟಲ್ಲಿ ಗಲಾಟೆ ಮಾಡ್ತಿರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಏನೋ ಎಷ್ಟು ಗಲಾಟೆ ಮಾಡ್ತೀನಿ, ಯಾರು ಗೊತ್ತಾ, ಹತ್ತು ಕಾರ್ ಇಟ್ಟಿದ್ದೇನೆ ಅಂತಾನೆ. ಇನ್ನೊಬ್ಬನೇ ಮಾಡ್ತಾನೆ, ಅಲ್ಲೇ ಹೋಗ್ಬೇಕಾಯ್ತು, ಇಲ್ಲಾಗ ಬಂದಿರಿ ಅಂತ ಕೇಳ್ತಾನೆ, ಹೋಗ್ತಾನೆ ಕಾರ್ ಬಿಟ್ಟು ಇಲ್ಲಾಗ ಬಂದಿರಿ ಬೈಸ್ಕೋತಾನೆ ಮತ್ತೆ ಅವನು. ರಾಜರಾಜ ಅವನು ಕೇಳಕ್ಕೆ ಹೋಗ್ಬೇಕಾಗಿತ್ತು ಅವನು, ಅಂದರೆ ಬೇಕಾಗಿದೆ, ಈ ಸೊಕ್ಕು ಬಿಟ್ಟಿಲ್ಲ, ಇದು ಅರ್ಥ ಮಾಡ್ಕೋಬೇಕು. ಕೆಲಸ ಆಗಬೇಕು, ಸೊಕ್ಕು ಪಡ್ತಾನೆ. ಮೂರನೇ ಒಂದು ತಪ್ಪಾಯ್ತು, ಎಲ್ಲಿ ಕೊಡಬೇಕು ನಾನೀಗ, ನಾನು ರಾಜ ತಲೆ ಹತ್ರ ಕೊಡ್ತೇನೆ, ತಲೆ ಹತ್ರ ಕೂತ. ದುರ್ಯೋಧನ ಮಾಡಿದ ಸೀರಿಯಸ್ ಆಫ್ ಎರರ್ಸ್. ಅರ್ಜುನ ಬಂದ, ಆಮೇಲೆ ಅರ್ಜುನಿಗೆ ಗಾಬರಿ ಆಗಲಿಲ್ಲ, ಅಯ್ಯೋ ದುರ್ಯೋಧನ ಮೊದಲೇ ಬಂದುಬಿಟ್ಟಲ್ಲ, ಏನು ಏನು ಗಾಬರಿ ಆಗಲಿಲ್ಲ, ನನಗೆ ದೇವರು ಬೇಕಷ್ಟೇ, ಯಾರು ಮೊದಲು ಬಂದ್ರೆ ಏನಂತೆ, ಅದೇನು ಯೋಚನೆ ಇಲ್ಲ. ಬಂದ ಕೃಷ್ಣನ ಹತ್ರ ಹೋದ, ಎಲ್ಲಿ ಕೊಡಬೇಕು ಯೋಚನೆ ಮಾಡಿದ, ಕೃಷ್ಣ ಮಲಗಿದ್ದಾನೆ ಅಂತ ದುರ್ಯೋಧನ ತಿಳ್ಕೊಂಡ. ಅರ್ಜುನ ಕೃಷ್ಣ ಮಲಗಿಲ್ಲ ಅಂತಾನೆ ತಿಳ್ಕೊಂಡ, ವೆರಿ ಇಂಪಾರ್ಟೆಂಟ್. ದುರ್ಯೋಧನ ತಿಳ್ಕೊಂಡ ಕೃಷ್ಣ ಮಲಗಿದ್ದಾನೆ, ಅರ್ಜುನ ಕೃಷ್ಣ ಮಲಗಿಲ್ಲ. ನಿಮಗೇನು ಗೊತ್ತು ಅಂತ ಯಾರಾದ್ರೂ ಕೇಳಿದರೆ, ಅರ್ಜುನ ನಮಸ್ಕಾರ ಮಾಡಿದ ಕೃಷ್ಣನಿಗೆ, ಆಮೇಲೆ ಕೊಡ್ತಾನೆ. ನಮಸ್ಕಾರ ಮಾಡಿದ ಅಂದ್ರೆ ಏನು ಗೊತ್ತಾ ಅರ್ಥ, ಮಲಗಿಲ್ಲ ಅಂತ ಅರ್ಥ. ಶಾಸ್ತ್ರ ಹೇಳ್ತದೆ ಮಲಗಿದವರು ನಮಸ್ಕಾರ ಮಾಡಬಾರದು, ಯಾಕೆಂದರೆ ವೇಸ್ಟ್, ಗೊತ್ತೇ ಆಗೋದಿಲ್ಲ, ವೇಸ್ಟ್ ಮಾಡ್ಕೊತೀರಿ. ಟೆಲಿಫೋನ್ನಲ್ಲಿ ನಮಸ್ಕಾರ ಮಾಡಿ ಏನು ಮಾಡಬೇಕೀಗ, ರಿಂಗ್ ಬಂತು ಇಟ್ಟ ಸಟ್ಟಾಗ ನಮಸ್ಕಾರ ಮಾಡ್ಕೊಂಡು ಅಟ್ ಕಟ್ಟ ಡಿಸ್ಕನೆಕ್ಟ್ ಆಯ್ತು, ಅಷ್ಟೇನು ಉಪಯೋಗ, ಅದು ಉಪಯೋಗ ಇಲ್ಲ. ಫೋನ್ನಲ್ಲಿ ನಮಸ್ಕಾರ ಮಾಡಲಿಕ್ಕೆ ಹೋಗಿ, ವಿಡಿಯೋ ಫೋನ್ ಆದರೆ ಮಾಡಬೇಕು, ಬರೀ ಕೈಯಾರ ಎತ್ತಬಹುದು. ಇದು ವಿಡಿಯೋ ಫೋನ್ ಕೂಡ ಅಲ್ಲ, ನಮಸ್ಕಾರ ದಂಡ ಅಂತ ಕರೀತಾರೆ, ಆದ್ದರಿಂದ ಮಾಡಬಾರ್ದು. ಅರ್ಜುನ ಮಾಡಿದ, ಯಾತಕ್ಕೆ ಅಂದರೆ ಮಲಗಿಲ್ಲ ಅಂತ ಗೊತ್ತು ಅರ್ಜುನನಿಗೆ, ಇದು ಸದುಪಾಸನೆ ಅಂದರೆ. ದುರ್ಯೋಧನ ತಿಳ್ಕೊಂಡ ಮಲಗಿದ್ದಾನೆ, ಅಸದುಪಾಸನೆ. ಅರ್ಜುನ ತಿಳ್ಕೊಂಡ ಎದ್ದಿದ್ದಾನೆ, ಸದುಪಾಸನೆ. ಇದೆಲ್ಲ ನೋಡಿದರೆ ಎಷ್ಟು ನಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ ಗೊತ್ತಾ. ದುರ್ಯೋಧನ ಮಾಡಿದಾಗ ನಾವು ಮಾಡಬಾರ್ದು, ಅರ್ಜುನ ಮಾಡಿದ ಹಾಗೇನೆ ಮಾಡಬೇಕು ಅಂತ ತಿಳುವಳಿಕೆ ಬರುತ್ತೆ. ಆಮೇಲೆ ಅರ್ಜುನ ನೋಡಿದ, ಎಲ್ಲಿ ಕೊಡಬೇಕು ನಾನೀಗ. ದುರ್ಯೋಧನ ಕೂತ ಫಿಲಪ್ ಆಗಿದೆ ಅಂತ ಯೋಚನೆ ಮಾಡಲಿಲ್ಲ. ಬಂದು ದುರ್ಯೋಧನ ಮಾಡಿದ, ಅರ್ಜುನ ಮಾಡಿದ ಯೋಚನೆ ಅಂದರೆ, ನಾನು ಕೂಡಲಿಕ್ಕೆ ಹೋಗಬಾರ್ದು, ಕೃಷ್ಣ ಮಲಗಿದ್ದರೆ ಕೂಡಬಹುದು, ಅದಕ್ಕೆ ಅತಿಷ್ಠ ನಿಂತ್ಕೊಂಡ್ಬಿಟ್ಟಂತ ಅರ್ಜುನ ಕೂಡಲೇ ಇಲ್ಲ ಫಸ್ಟ್. ಮತ್ತೆ ಸುಮ್ಮನೆ ಕೂಡಲಿಲ್ಲ, ಕೃತಾಂಜಲಿ ಕೈ ಮುದ್ದು ಕೂತ್ಕೊಂಡು ಕೈ ಮುಗಿದು ನಿಂತ್ಕೊಂಡ್ಬಿಟ್ಟಿದ್ದಾನೆ ಅರ್ಜುನ. ಇಷ್ಟೇ ಅರ್ಜುನನ ಎಷ್ಟು ಭಕ್ತಿ ಇದೆ, ಎಷ್ಟು ತಿಳುವಳಿಕೆ ಇದೆ. ದುರ್ಯೋಧನ ಆರ ಕೃಷ್ಣ ಯಾವಾಗ ಹೇಳ್ತಾನೋ ಅಂತ ಕೂತಿದ್ದಾನೆ ಪಾಪ, ಯಾವಾಗ ಹೇಳ್ತಾನೋ ಅಂತ ಕೂತ್ಕೊಂಡಿದ್ದಾನೆ. ಸೀರೀಸ್ ಆಫ್ ಎರರ್ಸ್. ಆದ ಕೃಷ್ಣ ಕಣ್ಣು ತೆಗೆದ, ಇಷ್ಟೊತ್ತು ನಾಟಕ ಮಾಡಿದ ಭಗವಂತ, ಈಗ ಕಣ್ಣು ತೆಗೆದ ನೋಡಿದ ಅರ್ಜುನ ನೋಡಿಬಿಟ್ಟು, ಅರ್ಜುನ ಯಾವಾಗ ಬಂದೆ ಅಂತ ಮಾತಾಡಿಸಿದೆ. ಇದು ತುಂಬ ಇದೆ, ಇವತ್ತು ಒಂದು ಹಂತಕ್ಕೆ ನಿಲ್ಲಿಸಬೇಕು ನಾವು. ಅಲ್ಲಿ ಹೇಳ್ತಾರೆ, ಅರ್ಜುನ ಕಡೆ ಕೃಷ್ಣ ನೋಡಿದ, ದುರ್ಯೋಧನ ಕಡೆಗೆ ನೋಡಲಿಲ್ಲ. ಅರ್ಜುನ ಕಾಲ ಹತ್ರ ನಿಂತ, ದುರ್ಯೋಧನ ತಲೆ ಹತ್ರ ಕೂತ. ತಲೆ ಹತ್ರ ಕೂತ ಅಂದ್ರೆ ಏನು ಗೊತ್ತಾ, ಕಾಲ ಹತ್ರ ನಿಂತ ಅಂದ್ರೆ ಏನು ಗೊತ್ತಾ, ಕಾಲ ಹತ್ರ ನಿಂತ ಅಂದರೆ ದಾಸೋಹಂ ಅಂತ ನಿಂತ್ಕೊಂಡ. ದಾಸೋಹಂ ಅಂತ ಅರ್ಜುನ ಉಪಾಸನೆ ಮಾಡಿದ. ಇವನು ತಲೆ ಹತ್ರ ಕೂತ್ಕೊಂಡ, ಈಶ್ವರೋಹಂ ಅಂತ ಕೂತ್ಕೊಂಡ. ಅರ್ಥ ಆಯ್ತಾ? ಇವನು ಉಪಾಸನೆ ಈಶೋಹಂ, ಈಶ್ವರೋಹಂ ಬರುತ್ತೆ, ಭಗವದ್ಗೀತೆಯಲ್ಲೇ ಬರುತ್ತೆ. ನಾನು ಈಶ್ವರ ಅಂತ ಹೇಳ್ಕೊಂಡು ಅಸುರ, ದುರ್ಯೋಧನ ತಾಮಸ ಉಪಾಸನೆ. ಅರ್ಜುನ ದಾಸೋಹಂ ಅಂತ ಕೂತ್ಕೊಂಡ. ಅವ್ರು ನಿಂತ ಸ್ಥಿತಿಯಲ್ಲೇನೆ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಗ ಸಂಗತವ ದಾಸೋಹಂ. ಅರ್ಜುನ ದಾಸೋಹಂ ಭಾವನೆ ಹಿಡಿದ. ಇನ್ನೂ ಹೇಳಬೇಕಾದ್ರೆ ಅರ್ಜುನ ಮಧ್ವಮತವನ್ನು ಹಿಡಿದ, ದುರ್ಯೋಧನ ಮಾಯಾವಾದವನ್ನು ಹಿಡಿದ. ಕಥೆ ಮುಗಿತು. ಮುಂದೆ ಫಲ ಇತ್ತು ಅಂದರೆ ಮಧ್ವಮತ ಸದುಪಾಸನೆ, ಮಧ್ವಮತವಲ್ಲದ್ದೆಲ್ಲ ಅಸದುಪಾಸನೆ. ಮುಗಿದ ಹೆಸರು ಹೇಳಬೇಕಾಗಿಲ್ಲ. ಆಲ್ ಏಕವಿಂಶತಿ ಕುಭಾಷ್ಯ ದೂಷಕಂ. ಒಂದೆರಡು ಮತ ಅಲ್ಲ, ಎಲ್ಲ ಮತಗಳು ಕೂಡ ಎಕ್ಸೆಪ್ಟ್ ಮಧ್ವಮತ ಈಶೋಹಂ ಅಂತಲೇ ಹೇಳು. ಆದ್ದರಿಂದ ಈಶೋಹಂ ಅನ್ನೋ ಮತ ಹಿಡಿದರೆ ದುರ್ಯೋಧನಂತೆ ದುಷ್ಫಲ ಪಡಿತಾನೆ, ಆದರೆ ದಾಸೋಹಂ ಅಂತ ಅರ್ಜುನಂತೆ ಬದುಕಿದರೆ ಅವರು ಉದ್ಧಾರ ಆಗ್ತಾನೆ. ಅದಕ್ಕೆ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ದೊಡ್ಡ ವ್ಯತ್ಯಾಸ ಇದೆ. ಇನ್ನೊಂದು ವಿಷಯ ಹೇಳಿ ಮುಕ್ತಾಯ ಮಾಡ್ತೇನೆ. ದುರ್ಯೋಧನ ಏನು ತಿಳ್ಕೊಂಡ ಗೊತ್ತಾ? ಕೃಷ್ಣನ ಪಾದ, ಕೃಷ್ಣನ ತಲೆ, ನಾನು ತಲೆ ಹತ್ರ ಕೂಡ್ತೇನೆ, ಪಾದ ಹತ್ರ ಕೂಡೋದಿಲ್ಲ. ಇಲ್ಲೇನಿದೆ ಗೊತ್ತೇನು ದುರ್ಯೋಧನನಿಗೆ? ಕೃಷ್ಣನ ಪಾದ ಬೇರೆ, ಕೃಷ್ಣನ ತಲೆ ಬೇರೆ. ಕೃಷ್ಣ ಸ್ವಗತ ಭೇದ ವಿವರ್ಜಿತ. ದೇವರಲ್ಲಿ ತಲೆ ಕೈಕಾಲು ಅಂತ ಏನು ಭಾವನೆ ಇಲ್ಲ. ದೇವರು ಅಂದರೆ ಏನು? ಪೂರ್ಣಮದ ಪೂರ್ಣವಿದಂ ಅಷ್ಟೇ, ಪರಿಪೂರ್ಣನಾದವನು ದೇವರು. ಅವನ ಹತ್ರ ಕಾಲು ತಲೆ ಅಂತ ಭೇದ ಮಾಡಿದನಲ್ಲ, ದೇವರಲ್ಲಿ ಭೇದವನ್ನು ಕಂಡ. ನೇಹ ನಾನಾಸ್ತಿ ಕಿಂಚನ, ದೇವರಲ್ಲಿ ಯಾವುದಾದ್ರೂ ಭೇದ ಇಲ್ಲ. ಸರ್ವತಃ ಪಾಣಿಪಾದಂ ತತ್, ಸರ್ವತೋಕ್ಷ ಶಿರೋಮುಖಂ, ಸರ್ವತಃ ಶ್ರುತಿಮನ್ ಲೋಕೆ, ಸರ್ವಮಾವೃತ್ಯ ತಿಷ್ಠತಿ. ಭಗವಂತನ ಮಾತು ದುರ್ಯೋಧನ ಗೊತ್ತಾಗಲಿಲ್ಲ. ಅದಕ್ಕೆ ಕಾಲು ಬೇರೆ ತಲೆ ಬೇರೆ ಅಂತ ಮಾಡಿ ತಲೆ ಹತ್ರ ಕೂತ್ನಲ್ಲ, ಅಂದರೆ ತಲೆ ಇಲ್ಲ ಅಂತ ಪ್ರೂವ್ ಮಾಡಿಕೊಂಡು. ದುರ್ಯೋಧನನಿಗೆ ತಲೆ ಇಲ್ಲದವನು ಜ್ಞಾನ ಇಲ್ಲ. ಅರ್ಜುನ ಏನು ಮಾಡ್ದ? ದಾಸೋಹಂ, ಏನು ಯೋಚನೆ ಇಲ್ಲ. ಮತ್ತೆ ಹಾಗಿದ್ರೆ ಅರ್ಜುನ ತಲೆ ಹತ್ರ ಕೊಡ್ಬೋದಾಯ್ತು, ನಿಲ್ಬೋದಾಯ್ತಲ್ಲ ಅಂತ ಕೇಳಿದರೆ ಇಲ್ಲ. ಅದಕ್ಕೆ ವಿಶೇಷ ಅಂತ ಕರೀತಾರೆ. ಇದು ನಾಳೆ ನೋಡಿ. ವಿಶೇಷ ಅಂದರೆ ಏನು ಹಾಕಿದ್ರೆ, ನಮ್ಗೆ ಅನಿಸೋ ಪ್ರಕಾರ ಆಗಿದ್ರೆ ಅರ್ಜುನ ಕಾಲ ಹತ್ರ ಕೊಡ್ದಿರೋ ಉಪಯೋಗ ಇಲ್ಲ. ತಲೆ ಹತ್ರ ಕೊಡ್ಬೋದು ಅರ್ಥ ಕೂಡ. ಪ್ರಶ್ನೆ ಬರುತ್ತೆ ತಾನೆ, ಆ ಉತ್ತರ ನಾಳೆ ಸಿಗುತ್ತೆ. ಮತ್ತು ಉಪಾಸನೆ ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ, ಸದುಪಾಸನೆ ಅಂದರೆ ಮತ್ತೆ ಏನು, ಪುರುಷಾರ್ಥ ರೂಪ ಅಂದರೆ ಇನ್ನೇನು ವಿಶೇಷ, ಅದೆಲ್ಲ ತಿಳ್ಕೊಂಡ್ರೆ ನಮ್ಮ ನಿತ್ಯ ಜೀವನಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂದರೆ, ಎಷ್ಟು ಸಾಲಿಗ್ರಾಮ್ ನಮ್ಮ ಪಾಲಿಕಲ್ಲ ಅಲ್ಲಿಂದ ಶುರುವಾಗುತ್ತೆ. ಕೃಷ್ಣ ಪರೇಪಕ್ಷ ವ್ಯಕ್ತಿ ಅಂತಾನು ತಿಳ್ಕೊಂಡ ದುರ್ಯೋಧನ. ನಮ್ಮ ಪ್ರಕಾರ ಕಲ್ಲು, ದೇವರು ಅಂದರೆ ಕಲ್ಲು, ಏನು ಉಪಯೋಗ ಇಲ್ಲಿಂದ ಅಸದುಪಾಸನೆ ಮಾಡಿದರೆ ನಾವು ಏನು ಫಲ ಸಿಗಲಿಕ್ಕೆ ಸಾಧ್ಯ ಇದೆ ಅದು ಯೋಚನೆ ಮಾಡಿ. ದುರ್ಯೋಧನನಂತೆ ಅಸದುಪಾಸನೆ ಮಾಡಲೇಬಾರದು. ಆಚಾರ್ಯ ಕೋಟ್ ಮಾಡ್ತಾರೆ ಶ್ರುತಿಗೀತೆಯನ್ನು, ನಚ ರಮಂತ್ಯಹೋ ಅಸದುಪಾಸನೆಯ ಆತ್ಮಹನಃ. ಯಾರು ಅಸದುಪಾಸನೆ ಮಾಡ್ತಾರಲ್ಲ ಅವರು ಬ್ರಹ್ಮಹತ್ಯೆ ಮಾಡಿದ ಪಾಪಕ್ಕೊಳಗಾಗ್ತಾರೆ ಅಂತ ಹೇಳ್ತಾರೆ. ಮಹಾಪಾಪಿಗಳಾಗ್ತಾರೆ. ಅವ್ರ ವಿವರಗಳೆಲ್ಲ ನಾಳೆ ನೋಡೋಣ. ಇವತ್ತು ಕೂಡ ದಿವಸ ಮಳೆ ಅಂತೂ ರೆಗ್ಯುಲರ್ ಬರ್ತಾ ಇದೆ ನೋಡಿ, ಮಳೆ ರೆಗ್ಯುಲರ್ಲ ಬರ್ತಿದೆ. ಅದಕ್ಕೆ ಪರಶ್ರುತಿ ಸಂಧಿಯಲ್ಲಿ ಹರಿಕಥಾವಸರಕ್ಕೆ ಒಂದು ಮಾತು ಹೇಳ್ತಾರೆ, ಜಗನ್ನಾಥಾಸರ ಗ್ರಂಥ ಹೇಗಿದೆ ಅಂದರೆ ಮಳೆ ಇದ್ದಾಗಿದೆ ಅಂತ ಹೇಳ್ತಾರೆ. ಸಾಧು ಸಭೆಯೊಳ್ಳು ಮೆರೆ ತತ್ವ ಸುಬೋಧ ವೃಷ್ಟಿಯ ಗರೆ ಅಂತ ಹೇಳ್ತಾರೆ. ತತ್ವಜ್ಞಾನದ ಮಳೆ ಅಂತ ಹೆಸರಿಟ್ಟಿದ್ದಾರೆ. ನೆನಪಾಡ್ಲಿಕ್ಕೆ ಅನ್ನೋ ಹಾಗೆ ದಿವಸ ಒಂದು ಮಳೆ ಬಂದುಬಿಟ್ಟು ದಿವಸ ಮಳೆ ಅಂದರೆ ಮಳೆನೇ ಇದು ತೋರಿಸ್ಕೊಡ್ತಾ ಇದೆ. ಒಂದು ಅನುಕೂಲ ಅಂದರೆ ಸರಿ, ಉಪನ್ಯಾಸಕ್ಕಾರ ಸ್ವಲ್ಪ ಬಿಟ್ಟಿರುತ್ತಲ್ಲ, ಅದು ಭಾರಿ ಉಪಯೋಗ. ಆ ದೃಷ್ಟಿಯಿಂದ ನಮಗೆ ತೊಂದರೆಯನ್ನು ಮಾಡಿಲ್ಲ. ಇದೇ ರೀತಿ ನಾಳೆ ಸರಿಯಾಗಿ ಆರೋಗ್ಯಕ್ಕಾಗಿ ಶುರು ಮಾಡಬೇಕು ನಾವು. ಕಾರಣ ಪದ್ಯಗಳು ಭಾರಿ ಕಡಿಮೆ ಆಗಿದೆ, ದಿವಸಗಳು ಹೆಚ್ಚೆಚ್ಚಾಗ್ತಾ ಇದೆ. ಆದ್ದರಿಂದ ಆದಷ್ಟು ಕೂಡ ಆರೋಗ್ಯಕ್ಕಾಗಿ ಶುರು ಮಾಡಿ ನಾಳೆಯಿಂದ ಹೆಚ್ಚೆಚ್ಚು ಪದ್ಯ ನೋಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಂ.